जय राम माधव कुंज जय राधा माधव कुंज
Jai 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 सरस्वती गोस्वा महाराज प्रभुपाद की अनंत कोटि वैष्णव की नामाचार्य हरिदास ठाकुर की प्रेम से कहो श्री कृष्ण चैतन्य प्रभु नित्यानंद श्री अद्वैत गदाधर श्वासादि गौर भक्त की श्री श्री राधा कृष्ण प्रभु गोपीनाथ श्याम कुंड राधा कुंड गिरिवर्धन की श्री गिरिवर्धन की श्री गिरिवर्धन महापूजा की नंदमया की नंदमया की भक्त देवी की श्रीमती तुलसी महाराज की करिगपा श्री हरिनाम संकीर्तन की नितार देवी परमानंदी और नरेश्वर संबल डिवोटी और ग्लोरियस संबल डिवोटी और ग्लोरियस संबल डिवोटी और नरेश्वर श्री गुरु एंड श्री गौराम का
रुकुट रंग सागर प्लीज प्लीज
नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय ॐ अज्ञानं निरन्धस्य ज्ञानाञ्जनशलाकय चक्षुरुन्मीलितं येन तस्मै श्रीगुरुवे नमः नमो विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशकारिणे श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे कृष्ण 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 हरे 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 राम 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 हरे हरे कृष्ण
इवत्तनी
ರವಿವಾರದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬಂದದ್ದಕ್ಕೆ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಕೃಷ್ಣ ಬಾಣವ ಸಂಘದ ಪರವಾಗಿ ಇವತ್ತು ನನಗೆ ಗೋವರ್ಧನ ಪೂಜಾ ಆಚರಣೆ ಮಾಡ್ತಾ ಇದ್ದೆ. ನಿಮ್ಮೆದುರಿಗೆ ನೋಡ್ತೀನಿ, ಗೋವರ್ಧನ ಪರ್ವತ ನಾವು ತಯಾರು ಮಾಡಿದ್ದೀವಿ. ಇವಾಗ ಗೋವರ್ಧನ ಪರ್ವತದ ಮಹತ್ವ ಏನು? ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ ತನ್ನ ಭಕ್ತರನ್ನ ಕಾಪಾಡಲಿಕ್ಕೆ, ಅದರ ಬಗ್ಗೆ ನಾನು ಚರ್ಚೆ ಮಾಡೋಣ ಇವತ್ತು. ಹರೇ ಕೃಷ್ಣ. ಇವತ್ತು ಭಗವದ್ಗೀತೆ ಒಂದು ಶ್ಲೋಕವನ್ನು ಓದಿ ಅದರ ಮೇಲೆ ಪ್ರವಚನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಭಗವದ್ಗೀತಾ 9ನೇ ಅಧ್ಯಾಯ ಶ್ಲೋಕ ಕ್ರಮಾಂಕ 22. ಅನನ್ಯಾಶ್ಚಿಂತಯಂತು ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮವಹಾಮ್ಯಹಂ. ಅನನ್ಯಾಶ್ಚಿಂತಯಂತು ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮವಹಾಮ್ಯಹಂ. ಶಬ್ದಾರ್ಥ ಅನನ್ಯ, ಅನ್ಯ ಗುರಿ ಇಲ್ಲದೆ, ಚಿಂತೆಯಂತ ಕೇಂದ್ರೀಕರಿಸಿ, ಮಾ ನನ್ನನ್ನು, ಏ ಯಾವ ಜನ ವ್ಯಕ್ತಿಗಳು, ಪರ್ಯುಪಾಸತೆ ಸರಿಯಾಗಿ ಆರಾಧಿಸುತ್ತಾರೋ, ತೇಷಾಂ ಅವರ, ನಿತ್ಯ ಸದಾ, ಅಭಿಯುಕ್ತಾನ ಭಕ್ತಿಯಲ್ಲಿ ನೆಲೆಸಿದ, ಯೋಗ ಅಪೇಕ್ಷೆಗಳನ್ನು, ಕ್ಷೇಮ ರಕ್ಷಣೆಯನ್ನು, ವಹಾಮಿ ವಹಿಸಿಕೊಳ್ಳುತ್ತೇನೆ, ಅಹಂ ನಾನು. ಅನುವಾದ ಮತ್ತು ಭಾವಾರ್ಥ ಭಕ್ತಿವೇದಾಂತ ಸ್ವಾಮಿ ಶ್ರೀ ಪ್ರಭುಪಾದ ಅವರಿಂದ ಅನುವಾದ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಭಾವಾರ್ಥ: ಕೃಷ್ಣ ಭಕ್ತಿ ಇಲ್ಲದೆ ಒಂದು ಕ್ಷಣವು ಬದುಕಲಾರದವನು ದಿನದಲ್ಲಿ 24 ಗಂಟೆಯೂ ಕೃಷ್ಣನನ್ನೇ ಕುರಿತು ಯೋಚಿಸದೆ ಬೇರೆ ದಾರಿಯೇ ಇಲ್ಲ. ಭಗವಂತನ ವಿಷಯ ಕೇಳುತ್ತಾ, ಸಂಕೀರ್ತನೆ ಮಾಡುತ್ತಾ, ಸ್ಮರಣೆ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ಪೂಜನೆ ಮಾಡುತ್ತಾ, ಭಗವಂತನ ಚರಣ ಕಮಲಗಳನ್ನು ಸೇವಿಸುತ್ತಾ, ಇತರ ಸೇವೆಗಳನ್ನು ಮಾಡುತ್ತಾ, ಸ್ನೇಹವನ್ನು ಬೆಳೆಸಿಕೊಳ್ಳುತ್ತಾ ಮತ್ತು ಸಂಪೂರ್ಣವಾಗಿ ಪ್ರಭುವಿಗೆ ಶರಣಾಗುತ್ತಾ ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಇಂತಹ ಚಟುವಟಿಕೆಗಳೆಲ್ಲ ಮಂಗಳಕರವಾದವು ಮತ್ತು ಆಧ್ಯಾತ್ಮಿಕ ಶಕ್ತಿಗಳಿಂದ ತುಂಬಿರುವವು. ಅವು ಭಕ್ತನನ್ನು ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣನನ್ನಾಗಿ ಮಾಡುತ್ತವೆ. ದೇವೋತ್ತಮ ಪರಮ ಪುರುಷನ ಸಹವಾಸವನ್ನು ಪಡೆಯುವುದೆಂದೇ ಅವನ ಬಯಕೆಯಾಗಿರುತ್ತದೆ. ಇಂತಹ ಭಕ್ತನು ನಿಶ್ಚಯವಾಗಿಯೂ ಯಾವುದೇ ಕಷ್ಟವಿಲ್ಲದೆ ಭಗವಂತನ ಬಳಿಗೆ ಸಾರುತ್ತಾನೆ. ಇದನ್ನು ಯೋಗ ಎಂದು ಕರೆಯಲಾಗುತ್ತದೆ. ಪ್ರಭುವಿನ ಕೃಪದಿಂದ ಇಂತಹ ಭಕ್ತನು ಬದುಕಿನ ಐಹಿಕ ಸ್ಥಿತಿಗೆ ಮತ್ತೆ ಬರುವುದೇ ಇಲ್ಲ. ಕ್ಷೇಮ ಎಂದರೆ ಭಗವಂತನ ಕೃಪಾಪೂರ್ಣ ರಕ್ಷಣೆ. ಭಕ್ತನು ಯೋಗದ ಮೂಲಕ ಕೃಷ್ಣ ಭಕ್ತಿಯನ್ನು ಸಾಧಿಸಲು ಭಗವಂತನು ನೆರವಾಗುತ್ತಾನೆ. ಆತನ ಕೃಷ್ಣ ಭಕ್ತಿಯು ಪರಿಪೂರ್ಣವಾದಾಗ ಆತನು ಸಂಕಟದ ಬಾಳಿನಲ್ಲಿ ಬೀಳದಂತೆ ಭಗವಂತನು ಕಾಪಾಡುತ್ತಾನೆ. ಹರೇ ಕೃಷ್ಣ. ಇವತ್ತಿನ ಈ ಭಗವದ್ಗೀತೆ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಯಾವ ರೀತಿ ಯಾರು ತನ್ನನ್ನು ಪೂಜೆ ಮಾಡ್ತಾರೋ, ಯಾರು ತನ್ನ ಭಕ್ತಿಯನ್ನು ಮಾಡ್ತಾರೋ, ಅಥವಾ ಕೃಷ್ಣ ಭಕ್ತಿಯನ್ನು ಮಾಡ್ತಾರೋ, ಅವರಿಗೆ ಕೃಷ್ಣ ಪರಿಪೂರ್ಣವಾದ ರಕ್ಷಣೆಯನ್ನು ಕೊಡ್ತಾನೆ. ರಕ್ಷಣೆ ಅಂದ್ರೆ ಹಂಗೆ ಯೋಗಕ್ಷೇಮ ವಹಾಮ್ಯಹಂ ಅಂದ್ರೆ ಇಲ್ಲದನ್ನ ಕೃಷ್ಣ ಕೊಡ್ತಾನೆ, ಇದ್ದದ್ದನ್ನ ಕಾಪಾಡ್ತಾನೆ. ಯೋಗಕ್ಷೇಮ ವಹಾಮ್ಯಹಂ ನೀವು ಎಲ್ಲಿ ಕೇಳಿರಿ? ಎಲ್ಲ ಸೇರಿ ಏನ್ ಮಾಡ್ತಾರ? ಎಲ್ಲ ಸೇರಿದ ಇದು ಏನದ ಎಂಬ್ಲಮ್ ಯೋಗಕ್ಷೇಮ ವಹಾಮ್ಯಹಂ. ಅರ್ಥಾತ್ ನಡೆಯ ಒಂದು ದೀಪ ಅದ, ದೀಪದ ಬಾಜುಕ ದೀಪ ಆರಬಾರ್ದು ಅಂತ ಹೇಳಿ ಎರಡು ಕೈ ಹಿಂಗದ ನೋಡಿರ, ಎಲ್ ಐ ಸಿ ಅವರು ಕೂಡ ಭಗವದ್ಗೀತೆ ಕಾಪಿರೈಟ್ ತಗೊಂಡು ಅವ್ರು ತಮ್ಮ ಕೆಲಸ ಮಾಡ್ಕೊಳ್ತಾರೆ. ಅರ್ಥಾತ್ ನಿಜವಾಗಿ ಯೋಗಕ್ಷೇಮ ಕೃಷ್ಣ ವಹಿಸಿಕೊಳ್ತಾನೆ. ಹಾ, ಈ ಜಗತ್ತಿನಲ್ಲಿ ನಾವು ಎಲ್ ಐ ಸಿ ಪಾಲಿಸಿ ಮಾಡಿಸ್ತೀವಿ, ಅದರಿಂದ ಏನಾಗ್ತದ ನಮಗ ಮೃತ್ಯುದ ನಂತರ ಏನ್ ಸಿಗ್ತದ, ಅದ್ರದ್ದು ಪಾಲಿಸಿ ನಿಮಗ ಪ್ರೀಮಿಯಂ ಅದೆಲ್ಲ ಬಡ್ಡಿ ಗಿಡ್ಡಿ ಎಲ್ಲ ಹಾಕಿಕೊಡ್ತಾರ? ಅದಲ್ಲ, ಅಂದ್ರೆ ಅಲ್ಲಿ ಇರೋ ತನಕ ಆ ವ್ಯಕ್ತಿಗೆ ಹೆಚ್ಚು ಏನು ಸಿಗೋದಿಲ್ಲ, ಸತ್ತ ಮೇಲೆ ಏನಾಗ್ತದ ಲಾಭ ಸಿಗ್ತದೆ. ಆದ್ರೆ ಲಾಭ ತಗೊಳಕ್ ಆ ವ್ಯಕ್ತಿ ಇರೋದನೇ ಇಲ್ಲ ಅವಾಗ. ಆದ್ರೆ ಕೃಷ್ಣ ನಿಜವಾಗಿ ಯೋಗಕ್ಷೇಮ ನಿಮ್ಮನ್ನ ಕಾಪಾಡ್ತಾನೆ, ನೀವು ಇರೋವಾಗನೂ ಕೂಡ. ಮತ್ತು ನೀವು ಒಂದ್ ವೇಳೆ ಶರೀರವನ್ನ ಯಾವಾಗ ತ್ಯಾಗ ಮಾಡಿ ಹೋಗ್ತೀವಿ, ಅವಾಗಲೂ ಕೂಡ ಭಗವಂತನ ರಕ್ಷಣೆ ನಮಗೆ ಸಿಗ್ತದೆ. ತಿಳಿದಾ? ಇದನ್ನು ನಾವಿಲ್ಲಿ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಅಲೆಕ್ಸಾಂಡರ್ ಗ್ರೇಟ್ ಹೆಸರು ಕೇಳಿರಿ ನೀವು? ಅಲೆಕ್ಸಾಂಡರ್ ದಿ ಗ್ರೇಟ್, ಅವನೇನ್ ಮಾಡ್ದ, ಗ್ರೀಕ್ ದೇಶದಿಂದ ಭಾರತಕ್ಕೆ ಬಂದ. ಭಾರತಕ್ಕೆ ಬಂದು ಇಲ್ಲಿ ಭಾರತವನ್ನ ಪೂರ ತನ್ನ ಆಡಳಿತದಲ್ಲಿ ತಗೊಳ್ಳಿಕ್ಕೆ ಅಂತಂದು ಬಂದ. ಬಂದು ಆನಂತರ ಸಾಕಷ್ಟು ಇಲ್ಲಿನೂ ತನ್ನ ಇದನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪ್ರಯತ್ನ ಮಾಡಿದ. ಮತ್ತು ಹೆಚ್ಚು ಹೆಚ್ಚು ಪೂರ್ಣ ಅರ್ಧ ಪೃಥ್ವಿಯನ್ನು ಗೆದ್ದ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಹಾಫ್ ಆಫ್ ದ ಅರ್ತ್ ಪ್ಲಾನೆಟ್ ಅವನು ಕೂಡ ಏನೆಲ್ಲ ತನ್ನ ಆಡಳಿತದಲ್ಲಿ ತಗೊಂಡ. ಆದ್ರೆ ಕೊನೆಗಾಲಕ್ಕೆ ಅವನು ತಗೊಂಡು ಹೋಗ್ಲಿಕ್ಕೆ ಏನು ಆಗ್ಲಿಲ್ಲ. ಕೊನೆಗಾಲಕ್ಕೆ ನಾವು ಹಿಂದೆ ಕದಿ ಕೇಳಿದ್ದೀವಿ ಇದನ್ನ. ಅಂದ್ರೆ ಏನಾಗ್ತದ, ಅವನು ಮೃತ್ಯು ಸಮಯದಲ್ಲಿ ಅವನಿಗೆ ಒಂದು ಸಾಕ್ಷಾತ್ಕಾರ ಉಂಟಾಗ್ತದೆ. ಅವನು ಇಡೀ ಜಗತ್ತನ್ನ ರಾಜ್ಯ ಆಳ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟ, ಮತ್ತು ಅದಕ್ಕೆ ಪೂರ ಜೀವನವೆಲ್ಲ ಮುಡುಪಾಗಿಟ್ಟ. ಅವನ ದಿವಸಕ್ಕೆ ಎರಡೇ ತಾಸು ನಿದ್ದೆ ಮಾಡ್ತಿದ್ದಂತ ಗೊತ್ತಿದೆ. ಎರಡು ನಾವು ಕೂಡ ಎರಡು ತಾಸು ನಿದ್ದೆ ಮಾಡ್ತೀವಿ, ಯಾವಾಗ ಜಪ ಮಾಡುವಾಗ, ಪ್ಲಸ್ ಎಂಟು ತಾಸು ಅದು ಬೇರೆ, ಆಮೇಲೆ ಮತ್ತೆ ಇನ್ನೊಂದು ತಾಸು ಅದು ಇಲ್ಲೇ ಮಾಗುತಮ್ ಕ್ಲಾಸ್ ನೊಳಗೆ ಬರ್ತೀರ. ಎಷ್ಟು ಟೋಟಲಿ ಎಷ್ಟು ನಾವು ನಿದ್ದೆ ಮಾಡ್ತೀವಿ? ಆದ್ರೆ ಹಾ, ಇಲ್ಲಿ ಅಲೆಕ್ಸಾಂಡರ್ ಏನ್ ಮಾಡ್ತಿದ್ದಂತ, ದಿವಸಕ್ಕೆ ಎರಡೇ ತಾಸು ನಿದ್ದೆ. ಯಾಕೆ? ಯಾಕಂದ್ರೆ ಯಾವಾಗ ನಾವು ನಿದ್ದೆ ಜಾಸ್ತಿ ಮಾಡ್ತೀವಿ ಏನಾಗ್ತದ, ನಮ್ಮ ಸಮಯ ವೇಸ್ಟ್ ಆಗ್ತದೆ. ಅದ್ರ ಸಮಯ ವೇಸ್ಟ್ ಆಗ್ತದೆ, ಸಮಯ ವೇಸ್ಟ್ ಆಗಿ ಅಥವಾ ಹೋಯ್ತಪ್ಪ ಅಂತಂದ್ರೆ ಮತ್ತೆ ಅವ ಇಡೀ ಪೃಥ್ವಿಗೆ ರಾಜ ಆಗೋದು ಹಂಗೆ. ಅದಕ್ಕೆ ಅವನೇನ್ ಮಾಡ್ತಿದ್ದಂತ, ಒಂದೂರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ಕುದುರೆ ಮೇಲೆ ಮಲಗ್ತಿದ್ದ. ಕುದುರೆಗೆ ಹಿಂಗ ಹಾಕೊಂಡು ಹಿಂಗ ತಲೆ ಕೆಳಗೆ ಇಟ್ಕೊಂಡು ಹೋಗ್ತಾ, ಅದು ಕುದುರೆ ನಡ್ಕೊಂಡು ಹೋಗ್ತಾ ಇತ್ತು. ಅಂದ್ರೆ ಎರಡು ತಾಸಿನೊಳಗೆ ಅವನ ನಿಂತು ಎರಡು ಎರಡೂವರೆ ತಾಸಿನೊಳಗೆ ಮುಗಿಸ್ಬಿಡ್ತದೆ. ಆಮೇಲೆ ಉಳಿದು ಇಪ್ಪತ್ತೆರಡು ತಾಸು ಯಾವ ರೀತಿ ಜಗತ್ತನ್ನ ತನ್ನ ಹದ್ದು ಬಸ್ನಲ್ಲಿ ಇಟ್ಕೋಬೇಕು ಅದೇ ಚಿಂತೆ ಅವನಿಗೆ. ತಿಳ್ತಾ? ಇಷ್ಟೆಲ್ಲ ಮಾಡಿದ. ಆನಂತರ ಮೃತ್ಯು ಸಮಯದಲ್ಲಿ ಅವನಿಗೇನಾಯ್ತು, ಯಾವ್ದನ್ನ ತಗೊಂಡು ಹೋಗಕ್ಕಾಗ್ಲಿಲ್ಲ. ಅವನು ಬಹಳ ವ್ಯಥೆ ಪಟ್ಟೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ಆದ್ರೆ ನನ್ನ ಜೊತೆಗೆ ಏನು ಬರ್ತಲ್ಲ ಅಂತ ಹೇಳಿ ತನ್ನ ಇವರೇನಿದ್ರಲ್ಲ ಯಾರು ಡಾಕ್ಟರ್ ಅವ್ರಿಗೆ ಹೇಳಿದ, ನೀವು ಏನಾದ್ರೂ ಮಾಡಿ ನಾನು ಉಳಿಸ್ರಿ ಉಳಿಸ್ರಿ ಅಂತ ಹೇಳಿದ. ಅದು ಏನ್ ಮಾಡೋಕ್ಕಾಗಲ್ಲ, ದಾಟ್ ವಿಲ್ ಬಿ ದೇರ್. ಸೊ ಯು ಕ್ಯಾನ್ ಪುಟ್ ಆನ್ ದ ಫ್ಯಾನ್, ಉಸ್ಕೆ ಅಲವ ಕೂಚ ಕರನೇ ಸಕ್ತ ಲಗವ ಫ್ಯಾನ್ ಲಗ ಅವ್ರದ್ದು ಎರಡು ಫ್ಯಾನ್ ಹಚ್ಚಬಹುದು ಬೇಕಂದ್ರೆ. ಆನಂತರ ಅಲೆಕ್ಸಾಂಡರ್ ಈ ರೀತಿ ಹೋಗೋವಾಗ ಏನ್ ಮಾಡಿದ, ಅವನೊಂದು ಕೊನೆಗಾಲಕ್ಕಾದ್ರೂ ಅವನಿಗೆ ಬುದ್ಧಿ ಬಿಟ್ಟೆ ಆಯ್ತು. ಅವಂದ, ಆಯ್ತು ಒಂದು ಕೆಲಸ ಮಾಡ್ತೇನೆ, ನಾನು ಹೋಗೋವಾಗ ನೀವು ನನ್ನ ಮೂರು ಇಚ್ಛೆಗಳದಾವ ಅದನ್ನ ಪೂರೈಸ್ರಿ ಅಂತ ಹೇಳಿದ. ಅಂದ್ರೆ ಸಾಯೋ ವ್ಯಕ್ತಿಗೆ ಕೇಳ್ತಾರೆ, ನಿನ್ಗೇನಾದ್ರೂ ಕೊನೆ ಆಸೆ ಇದೆ ಅಂತ. ಹೌದಲ್ಲ, ಅದೇ ರೀತಿ ನೀನು ಕೇಳಿದೆ ನಿಮ್ಮ ಆಸೆಗಳೇನಂತ. ಅವ ಹೇಳ್ದ, ನನಗೆ ಮೂರು ಆಸೆಗಳದ. ಒಂದು, ನೀವೇನು ನಂದೇನು ಇದನ್ನ ಶವ ತಗೊಂಡು ಹೋಗ್ತಾರಲ್ಲ ಅದು, ಅದಕ್ಕೇನಂತಾರ ಬಾಕ್ಸ್ ಅದು ಕಾಫಿನ್ ಕಾಫಿನ್ ಅಂತ ಅಂದ್ರೆ, ಅದನ್ನ ಎತ್ತಲಿಕ್ಕೆ ಯಾರು ಇರ್ಬೇಕು? ರಾಜಭಟ್ರು ಅಥವಾ ಸೈನಿಕರು ಇರಬಾರ್ದು. ಅದನ್ನ ಎತ್ತಲಿಕ್ಕೆ ಯಾರು ಇರ್ಬೇಕು? ನಾಲ್ಕು ಮಂದಿ ಡಾಕ್ಟರ್ ಬೇಕು. ಒಂದು ನಾಲ್ಕು ಮಂದಿ ಡಾಕ್ಟರ್ ಕೈ ಅದನ್ನ ಎತ್ತಬೇಕು. ಆಮೇಲೆ ನನ್ನ ಕೈಯನ್ನ ಓಪನ್ ಮಾಡಿ ಹೊರಗೆ ಹಿಂಗಿಡ್ಬೇಕು. ನನ್ನ ಕೈ ಹೆಂಗಿರ್ಬೇಕು? ಈ ತರ ಓಪನ್ ಇರ್ಬೇಕು. ಆಮೇಲೆ ಮೂರನೇದೇನು, ಹಿಂದಿಂದ ಇಲ್ಲಿನ ಏನು ಹೋಗ್ತಾ ಇರ್ತಾರಲ್ಲ ಶವಯಾತ್ರೆ ಹೋಗುವಾಗ ಏನೇನಾದ್ರೂ ಈ ತರ ಚಲ್ತಾ ಇರ್ತಾರ. ಆದ್ರೆ ಅವನೇನ್ ಹೇಳಿದ್ರೆ ಚೆಲ್ಲಿಕ್ಕೆ ಎಳ್ಳು ಅಥವಾ ಅಕ್ಕಿ ಅಥವಾ ಅಂತಂತೂ ಏನಲ್ಲ, ಮಂಡಕ್ಕಿ ಅದಲ್ಲ. ಅವನೇನ್ ಹೇಳಿದ್ರೆ ಬಂಗಾರದ ನಾಣ್ಯವನ್ನ ತೂರ್ಬೇಕು ಅಂತಂದು ಹೇಳಿದ. ಇದು ನನ್ನ ಮೂರು ಕೊನೆ ಆಸೆಗಳು, ಇದನ್ನ ನೆರವೇರಿಸ್ತಾರೆ ಅಂತಂದು ಕೇಳ. ಆಯ್ತು ಅಂದ್ರೆ ಅವರೆಲ್ಲ. ಆದ್ರೆ ಅವರು ಇಷ್ಟಪಟ್ಟರು, ಆಯ್ತು ನಮ್ಗೆ ನೀವು ಹೋಗ್ತಾ ಇದ್ರಿ, ಹೋಗೋದ್ರಿ, ಉತ್ತರನ ಕೊಟ್ಟು ಹೋಗ್ರಿ, ಇದಕ್ಕೇನು ಕಾರಣ ಅಂತಂದು. ಕೊನೆಗಾಲದೊಳಗೂ ಅವನಿಗೆ ಈ ರೀತಿ ಅವರು ಪ್ರಶ್ನೆ ಕೇಳ್ತಿದ್ರು. ಅಂದ್ರೆ ನೋಡ್ರಿ, ನಾನು ನೀವು ಹೇಳೋದಕ್ಕೆ ಏನು ಕಾರಣ ಅಂದ್ರೆ, ಈಗ ನಾನು ಇಡೀ ಪೃಥ್ವಿ ಸಾಮ್ರಾಟ, ನನ್ನನ್ನು ಉಳಿಸ್ಲಿಕ್ಕೆ ಯಾರ ಕಡೆಯಿಂದ ಆಗ್ಲಿಲ್ಲ, ಎಲ್ಲ ಇಡೀ ಜಗತ್ತಿನ ಎಲ್ಲ ವೈದ್ಯರಿಂದ ಆಗ್ಲಿಲ್ಲ. ಆದ್ದರಿಂದ ವೈದ್ಯರೇ ನನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದಾರ, ಸ್ಮಶಾನಕ್ಕೆ ತಗೊಂಡು ಹೋಗ್ತಾ ಇದ್ದ. ಅಂದ್ರೆ ವೈದ್ಯರೇ ನನ್ಗೆ ಹೋಗ್ತಾ ಇದಾರ, ತಗೊಂಡು ಹೋಗ್ತಾ ಇದ್ದಾರೆ, ನನ್ನ ಉಳಿಸ್ಲಿಕ್ಕೆ ಇನ್ಯಾರಿಗೆ ಸಾಧ್ಯತೆ. ಮತ್ತೆ ಎರಡನೇದೇನು, ಕೈ ಓಪನ್ ಆಗಿಡ್ಬೇಕು. ಅಂದ್ರೆ ನಾವು ಹೋಗುವಾಗ ಏನು ತರಲಿಲ್ಲ, ಬರುವಾಗ ಏನೂ ತರಲಿಲ್ಲ, ಹೋಗುವಾಗ ಏನು ತಗೊಂಡು, ಹೋಗುವಾಗ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಕತ್ತಲೆ. ಬರುವಾಗ ನಾವು ಏನು ತಗೊಂಡು ಬರೋದಿಲ್ಲ, ಹೋಗುವಾಗ ಏನು ತಗೊಂಡು ಹೋಗುದಿಲ್ಲ. ಆದ್ರೆ ಅವನೇ ಮಾಡ್ದೆ, ನೋಡಿ ಇಷ್ಟೆಲ್ಲ ನಾನು ಕಷ್ಟಪಟ್ಟೆ, ಆದ್ರೂ ಕೂಡ ನನ್ನ ಕೈ ಬರಿಗೆಯಿಂದ ಹೋಗ್ತಾ ಇದ್ದೀನಿ, ಬರಿಗೆಯಿಂದ ಬಂದೆ, ಬರಿಗೆಯಿಂದ ಹೋಗ್ತಾ. ಆಮೇಲೆ ಹಿಂದ್ಗಡೆಯಿಂದ ಏನೋ ಅವರು ಬಂಗಾರದ ನಾಣ್ಯ ಚೆಲ್ತಾ ಇದ್ರು, ಒಂದಾದ್ರೂ ನಾಣ್ಯವನ್ನು ತಗೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರಿಂದ ಈ ಮೂರು ನನ್ನ ಆಸೆಗಳನ್ನ ನೆರವೇರಿಸ್ರಿ ಅಂತಂದು ಅವನು ಹೇಳ್ತಾ ಇದ್ದ. ಅವನ ಹೇಳಿದಂತೆ ಅವರೆಲ್ಲ ಏನ್ ಮಾಡಿದ್ರು, ಈ ರೀತಿ ಅವನಿಗೆ ಶವಯಾತ್ರೆಯನ್ನ ತಗೊಂಡು ಹೋದ್ರು. ಅದು ಹೇಳೋದ್ರ ಅರ್ಥ ಏನು, ಈ ಜಗತ್ತಿನಲ್ಲಿ ಈ ರೀತಿ ಸಾಕಷ್ಟು ಮಂದಿ ಆಗಿ ಹೋಗಿದ್ದಾರೆ. ಆನಂತರ ಬಂದ ಹಿಟ್ಲರ್ ಹೌದಲ್ಲ, ಹಿಟ್ಲರ್ನು ಕೂಡ ಇಡೀ ಅರ್ಧ ಜಗತ್ತನ್ನ ಗೆದ್ದ, ಆಮೇಲೆ ಇಡೀ ಪೂರ್ಣ ಜಗತ್ತನ್ನ ಗೆಲ್ಲಕ್ಕೆ ಪ್ರಯತ್ನ ಮಾಡಿದ. ಇಷ್ಟೆಲ್ಲ ಕಷ್ಟಪಟ್ಟ ಆ 60 ಲಕ್ಷ ಮಂದಿಯನ್ನ ಅವನೇನ್ ಮಾಡಿದ, ಸಂಹಾರ ಮಾಡಿದ. ತಾನು ಒಬ್ಬನ ಬದುಕಲಿಕ್ಕೆ 60 ಲಕ್ಷ ಮಂದಿಯನ್ನ ಕೊಂದು ಒಂದು ಅವನು ಇಷ್ಟೆಲ್ಲ ಪ್ರಯತ್ನ ಮಾಡಿ ಆ ಜಗತ್ತನ್ನ ಗೆಲ್ಲಕ್ಕೆ ಪ್ರಯತ್ನ ಮಾಡಿದ. ಆದ್ರ ಕೊನೆಗೆ ಏನಾಯ್ತು, ಅವನ ವಿರೋಧಿಗಳು, ಅವನ ವೈರಿಗಳು ಅವನ್ನೆಲ್ಲ ಹಿಡಿದು ಎಲ್ಲಿ ಹಾಕಿದ್ರು, ಒಂದು ಯಾವ್ದೋ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಒಂದು ದ್ವೀಪದಲ್ಲಿ ಅವನಿಗೆ ಕಳಿಸಿದ್ರು. ಅಲ್ಲಿ ಹೋಗಿ ಅವನು ಇರ್ಬೇಕಾಗ್ತದೆ. ಆನಂತರ ಇಷ್ಟೆಲ್ಲ ಆ ಪ್ರಯತ್ನ ಮಾಡಿದ ಇಡೀ ಜಗತ್ತನ್ನ ಕಬಳಿಸ್ಲಿಕ್ಕೆ, ಆದ್ರೂ ಕೂಡ ಅವನಿಗೆ ಸಾಧ್ಯ ಆಗ್ಲಿಲ್ಲ. ಕೊನೆಗಾಲಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತ. ಅದೇ ರೀತಿ ಸ್ಟಾಲಿನ್, ಸ್ಟಾಲಿನ್ ಹೆಸರು ಕೇಳಿರ್ಬೇಕು ನೀವು, ಅದ ಕೂಡ ಸ್ಟಾಲಿನ್ ಲೆನಿನ್, ಅವರು ಕೂಡ ಸಾಕಷ್ಟು ತಮ್ಮ ಪ್ರಜಾ ಇದು ಇದನ್ನ ತಮ್ಮ ಪ್ರಭುತ್ವ ಅರ್ಥಾತ್ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಾಕಷ್ಟು ಮಂದಿಗಳನ್ನ ಅವರು ಅದಕ್ಕೆ ಬಲಿ ಕೊಟ್ರು, ಆದ್ರೂ ಕೂಡ ಅವರು ಜಾಸ್ತಿ ಏನೋ ಮಾಡ್ಲಿಕ್ಕೆ ಆಗಲಿಲ್ಲ. ಅವರು ಹೆಂಗೆ ಬಂದ್ರೆ ಹಂಗೆ ಹೋಗ್ಬೇಕಾಯ್ತು. ಆನಂತರ ಅದೇ ರೀತಿ ಮೊಘಲರು ಬಂದ್ರು, ಬ್ರಿಟಿಷರು ಬಂದ್ರು. ಆನಂತರ ಬ್ರಿಟಿಷರಲ್ಲಿ ನೆಪೋಲಿಯನ್ ಅಂತಂದಿದ್ದ ಫ್ರಾನ್ಸ್ನೊಳಗೆ, ಹೌದಲ್ಲ. ಅವನೇನ್ ಹೇಳ್ತಿದ್ದ, ಫ್ರಾನ್ಸ್ ಮೀನ್ಸ್ ನೆಪೋಲಿಯನ್ ಮೀನ್ಸ್ ಫ್ರಾನ್ಸ್, ಫ್ರಾನ್ಸ್ ಮೀನ್ಸ್ ನೆಪೋಲಿಯನ್. ಅಂದ್ರೆ ನೆಪೋಲಿಯನ್ ಅಂದ್ರೆ ಫ್ರಾನ್ಸ್, ಫ್ರಾನ್ಸ್ ಅಂದ್ರೆ ನೆಪೋಲಿಯನ್ ಅಂತ ಈ ರೀತಿ ಹೇಳ್ತಾ ಇದ್ದ. ಪ್ರಭಾದ ಹೇಳ್ತಾ ಇದ್ದಾರೆ, ನಾವು ವೆರ್ ಇಸ್ ಫ್ರಾನ್ಸ್ ಬಟ್ ವೆರ್ ಇಸ್ ನೆಪೋಲಿಯನ್. ಫ್ರಾನ್ಸ್ ಇಸ್ ಸ್ಟಿಲ್ ದೇರ್, ಫ್ರಾನ್ಸ್ ಇಲ್ಲದ ದೇಶ ಇದೆ, ಆದ್ರೆ ನೆಪೋಲಿಯನ್ ಎಲ್ಲಿದ್ದಾನೆ? ಅರ್ಥಾತ್ ಹೇಳೋದ್ರ ಅದಕ್ಕೆ ತಾತ್ಪರ್ಯ ಏನಂದ್ರೆ, ಈ ರೀತಿ ಜಗತ್ತಿಗೆ ಪ್ರತಿಯೊಬ್ಬ ವ್ಯಕ್ತಿ ಬರ್ತಾನೆ, ಬಂದು ಅವನಿಗೆ ಅನಿಸ್ತದೆ ಇದೇ ನಾನು ಇಲ್ಲೇ ಇರ್ತೀನಿ ಅಂತಂದು ಪ್ರಯತ್ನ ಮಾಡ್ತಾನೆ. ಇರ್ಲಿಕ್ಕೆ ಎಷ್ಟು ನಮಗೆ ವರ್ಷ ಇದೆ, ಜಾಸ್ತಿ ಜಾಸ್ತಿ 100 ವರ್ಷ ಹೌದಲ್ಲ, ಇವಾಗ 100 ವರ್ಷ. ಆದ್ರೆ ನಾವು ಹೆಂಗ ವಿಚಾರ ಮಾಡ್ತೀವಿ, ನಾ ಇಡೇ ಇಲ್ಲೇ ಇರ್ತೀನಿ ಕೊನೆ ತನಕ ಅನ್ನೋ ರೀತಿ ಒಳಗೆ ನಾವು ಜೀವನ ಮಾಡ್ತೀವಿ. ಒಬ್ಬ ಲೋಮಶ ಋಷಿ ಅಂತಂದು ಒಬ್ಬ ಇದ್ದ. ಲೋಮಶ ಋಷಿ ಒಂದು ಜೀವನ ಅವಧಿ ಎಷ್ಟಿತ್ತು ಗೊತ್ತಾ, ಕೋಟ್ಯಾಂತರ ವರ್ಷ. ಅಂದ್ರ ಬ್ರಹ್ಮನ ಏನು ಜೀವನ ಇರಲ್ಲ, 311,040,000,000,000 ಇಯರ್ಸ್. ಅಂದ್ರೆ 311,40,000,000,000 ತಿಳಿತಾ, ಅದು ಬ್ರಹ್ಮನ ಜೀವನ. ಅಂತ ಬ್ರಹ್ಮನ ಜೀವನ ಯಾವಾಗ ಮುಗಿತದ ಅವಾಗ ಅವನ್ ಒಂದು ಶರೀರದ ಮೇಲೆ ಒಂದು ಕೂದಲೇ ಕೆಳಗೆ ಬೀಳ್ತಿತ್ತು. ಮಾಡಿ ಅಲ್ಲಿವರೆಗೂ ಅವನ ಮೇಲೆ ಪೂರ ಶರೀರದ ಮೇಲೆ ಪೂರ ಕೂದಲ ಬೀಳೋದಿಲ್ಲ, ಅಲ್ಲಿವರೆಗೂ ಅವನು ಜೀವನ ಮಾಡ್ತಾನ. ಅಂದ್ರೆ ಒಬ್ಬ ವ್ಯಕ್ತಿ ಶರೀರದ ಮೇಲೆ ಎಷ್ಟು ಕೂದಲಿರ್ತಾವ ಅದ್ಯಾರು ಲೆಕ್ಕಕ್ಕಾಗತ್ತಂತ. ಆದ್ರೆ ಲೋಮಶಿ ಇಷ್ಟು ದೀರ್ಘಾಯಸ್ಸು ಇತ್ತು ಅವನಿಗೆ. ಎಷ್ಟಿತ್ತು? ಒಂದು ಸಾರಿ ಅವನ ಒಂದು ತಲೆ ಮೇಲೆ ಕೂದಲು ಕೆಳಗೆ ಬೀಳ್ಬೇಕಂದ್ರೆ ಅದಕ್ಕೆ ಎಷ್ಟು ಟೈಮ್ ಹಿಡಿದ್ರು? 311 trillion 40 billion years ಅವಾಗ ಒಂದು ತಲೆ ಮೇಲೆ ಕೂದಲು. ಆಮೇಲೆ ಅಂತ ವ್ಯಕ್ತಿಗೆ ಇಂದ್ರ ಒಂದ್ ದಿವಸ ಭೇಟಿ ಆಗ. ಇಂದ್ರ ಅಂದ, ನೀವು ನಾವೆಲ್ಲ 10,000 ವರ್ಷ ಬದುಕ್ತೇವಿ, ಬ್ರಹ್ಮ ಕೋಟ್ಯಾಂತರ ವರ್ಷ ಬದುಕ್ತಾನ, ಆದ್ರೆ ನಿಮ್ಮ ಜೀವನ ಇಷ್ಟು ಇದ್ದಲ್ಲ, ಮತ್ತೆ ನೀವು ಇರ್ಲಿಕ್ಕೆ ಎಲ್ಲಿದ್ದೀರಿ ಅಂತಂದ. ನಮ್ದು ಆ ಗುಡಿಸಲೋಗಿ ಆಗದ್ರಿ ನೀವು ಅಂತಂದ. ಅದು ಗುಡಿಸಲೂ ಇಲ್ಲ ನಿಮಗ, ನೀವೇನ್ ಮಾಡ್ತೀರಿ? ಗುಡಿಸಲೂ ಇಲ್ಲ, ಮನಿ ಅಂತೂ ಇಲ್ಲ ಇಲ್ಲ. ನೀವೇನ್ ಮಾಡ್ತೀರಿ? ಒಂದು ಗಿಡದಿಂದ ಇನ್ನೊಂದು ಗಿಡದಿಂದ ಮತ್ತೊಂದು ಗಿಡದೊಳಗೆ ನೀವು ರಾತ್ರಿ ಕಳಿತು. ಮತ್ತೆ ಹಂಗಿರುವಾಗ ಮತ್ತೆ ಇಷ್ಟು ದೊಡ್ಡ ನಿಮ್ದು ಜೀವನ ಅದ, ಮತ್ತೆ ನೀವ್ಯಾಕೆ ನೀವು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಇರಬಾರದು ಅಂತ ಅವಾಗ ಲೋಮೇಶ್ವರ ಋಷಿ ಅಂದ. ಅರ್ಥಾತ್ ಕೆಲವೇ ನಮ್ ಎಷ್ಟೇ ಶರೀರದೊಳಗೆ ಎಷ್ಟೇ ಕೂದಲು ಇದ್ರು ಅದಕ್ಕೊಂದು ಸಂಖ್ಯೆ ಐತಿಲ್ಲ, ಅದಕ್ಕೊಂದು ಸಂಖ್ಯೆ ಇದೆ, ಅದು ಎಣಸಕ್ಕಾಗೋದಿಲ್ಲ ನಮಗೆ. ಅದ್ರದಕ್ಕೊಂದು ಸಂಖ್ಯೆ ಇದೆ ಅಂದ್ರೆ ಅಷ್ಟು ವರ್ಷ ಅಷ್ಟು ಎಲ್ಲ ಶರೀರದಲ್ಲಿ ಎಲ್ಲ ಕೂದಲು ಬಿದ್ದು ಹೋಗಿದ್ಮೇಲೆ ನನಗೆ ಸಾವ ಬರ್ತದೆ. ಅದು ಲಕ್ಷಣಿಕ ಅಂತ ಹೇಳ್ಬಿಟ್ಟವ ನಮ್ಮ ಜೀವನ ಏನು ಇವತ್ತಿಲ್ಲ ನಾಳೆ ನಾವು ಜಗ ಖಾಲಿ ಮಾಡಿದ್ರೆ. ಆದ್ರಿಂದ ನಾನು ಸುಮ್ಮನೆ ಗುಡಿಸಲ ಕಟ್ಟೋದಕ್ಕೆ ಯಾಕೆ ಚಿಂತೆ ಮಾಡ್ಬೇಕು? ಅದಕ್ಕೆ ನಾನು ಗುಡಿಸಲನ್ನು ಕಟ್ಟೋದಿಲ್ಲ, ನಾನೇನ್ ಮಾಡ್ತೀನಿ ಈ ಗಿಡದ ಒಂದ್ ದಿವಸ ಆಗಿರೋದು ಒಂದ್ ದಿವಸ ಹಿಂಗ ಇದ್ಕೊಂಡು ಹೋಗ್ಬಿಡ್ತೇನೆ. ಅರ್ಥಾತ್ ಈ ಜಗತ್ತಿನಲ್ಲಿ ನಾವು ಬಂದಿದ್ದೇವೆ, ಇಲ್ಲಿ ಶಾಶ್ವತವಾದ ಇದು ಸ್ಥಾನ ಅಲ್ಲ. ಆದ್ರಿಂದ ಮಾಮುಪ್ಯತ್ಯ ಪುನರ್ಜನ್ಮ ದುಃಖಾಲಯ ಅಶಾಶ್ವತಂ ನಾಪ್ನವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಂ ಗತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅಶಾಶ್ವತಂ ದುಃಖಾಲಯಂ. ದುಃಖಾಲಯ ಅಂತಂದು ಹೇಳ್ತೀವಿ, ಆದ್ರೆ ಜನರು ಒಪ್ಕೊಳ್ತಾರೆ ಹಾ ಇದು ದುಃಖಾಲಯ ಇರ್ಬೋದು, ಆದ್ರೆ ಅಶಾಶ್ವತ ಕೂಡ ಇದೆ. ಅಂದ್ರೆ ಇಲ್ಲಿ ಶಾಶ್ವತವಾದಂಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ರಾಜ ಪ್ರತಿಯೊಬ್ಬ ಸಾಮ್ರಾಟ ಬರ್ತಾನೆ, ಚಕ್ರವರ್ತಿ ಬರ್ತಾನೆ, ಅವನು ಹೇಳ್ತಾನೆ ನಾನು ಭಾರತವನ್ನು ಆಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹೌದಲ್ಲ, ಇಷ್ಟೆಲ್ಲ ಸತ್ತಿನಿಂದ ಎಲ್ಲ ರಾಜರು ಬಂದು ಹೋಗ್ತಾ ಇದ್ದಾರೆ, ಇವಾಗ ಮಂತ್ರಿಗಳು ಆಳ್ತಾ ಇದ್ದಾರೆ. ಹೌದಲ್ಲ, ಆದ್ರೆ ಎಲ್ಲರೂ ಬಂದು ಹೋದ್ರು, ಆದ್ರೆ ಪೃಥ್ವಿ ಮಾತ್ರ ಹಂಗೆ ಇದೆ. ಪೃಥ್ವಿನಲ್ಲಿ ನಗ್ತಾವಂತೆ, ಯಾವಾಗ ಒಬ್ಬ ರಾಜ ಬಂದು ಹೇಳ್ತಾನೆ ನಾನು ಈ ಪೃಥ್ವಿ ರಾಜ, ಇವಾಗ ನಾನು ಹೇಳಿದಂತೆ ಎಲ್ಲರೂ ಕೇಳಬೇಕು, ನಾನೇ ಸಾಮ್ರಾಟ ಅಂತಂದು ಹೇಳಿಲ್ಲ ಹೇಳಿದಾಗ ಅವನಾಗ್ತಾನೆ. ಯಾಕಂದ್ರೆ ಇದೇ ರೀತಿ ಎಲ್ಲರೂ ಬಂದು ಹೇಳಿದ್ರು, ಆದ್ರೆ ಅವರೆಲ್ಲದಾರ ಈಗ ಹಿಂದಕ್ಕೂ ಇದೇ ರೀತಿ ಹೇಳಿದ್ರೆ ಸಾಕಷ್ಟು ಜನ. ಆದ್ರಿಂದ ಇವನು ಇವಾಗ ಹೇಳ್ತಾ ಇದ್ದಾನೆ, ಆದ್ರೆ ಹಿಂದೆಲ್ಲ ಇಷ್ಟು ಮಂದಿ ಆಗಿ ಹೋಗಿದ್ದಾರೆ, ಮತ್ತೆ ಇದೇ ರೀತಿ ಇವನು ಹೇಳ್ತಾ ಇದ್ದಾನೆ. ಆದ್ರಿಂದ ಅವ್ರಿಗೆ ನಗು ಬರ್ತದೆ. ಅರ್ಥಾತ್ ಈ ಜಗತ್ತಿನಲ್ಲಿ ಯಾವಾಗ ಒಬ್ಬ ವ್ಯಕ್ತಿ ಬರ್ತಾನೆ, ಇದಕ್ಕೇನ್ ಕಾರಣ? ಒಬ್ಬ ವ್ಯಕ್ತಿಯ ಅಹಂಕಾರ ಅಂದ್ರೆ ಈ ಪಂಚಭೂತದಿಂದ ಈ ಶರೀರ ಆಗಿದೆ. ಅದಲ್ಲ ಅಂದ್ರೆ ಅರ್ಥ್ ವಾಟರ್ ಫೈರ್ ಏರ್ ಅಂಡ್ ಇತರ. ಅಂದ್ರೆ ಪಂಚಮಹಾಭೂತ ಅಂದ್ರೇನು? ಭೂಮಿ, ಆಮೇಲೆ ಜಲ ಮತ್ತು ಆಕಾಶ ಮತ್ತು ಅಗ್ನಿ ಮತ್ತು ವಾಯು. ಈ ಐದು ತತ್ವಗಳಿಂದ ಈ ಶರೀರ ದೇವರು ಮಾಡಿದ್ದಾನೆ. ಆಮೇಲೆ ಇದು ನೋಡ್ಲಿಕ್ಕೆ ಕಾಣಿಸಲ್ಲ. ಅದೇ ರೀತಿ ಇನ್ನೊಂದು ಶರೀರ ಇದೆ, ಅದು ಸೂಕ್ಷ್ಮ ಶರೀರ. ಅದು ಎದರಿಂದ ಆಗಿದೆ? ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ತಿಳಿತಾ? ಈ ಪಂಚಮಹಾಭೂತಗಳು ಮತ್ತು ಇದು ಮೂರು ಸೂಕ್ಷ್ಮ ಏನು ವಸ್ತುಗಳಿದಾವಲ್ಲ, ಇದರಿಂದ ಈ ಶರೀರ ನಮ್ಮ ಶರೀರ ಉಂಟಾಗಿದೆ. ತಿಳಿತಾ? ಆದ್ರೆ ಯಾವಾಗ ನಮಗೆ ಮೃತ್ಯು ಬರ್ತದೋ ಆವಾಗ ಈ ಭೌತಿಕ ಶರೀರ ನಷ್ಟ ಆಗ್ತದೆ, ಆದ್ರೆ ಸೂಕ್ಷ್ಮ ಶರೀರ ನಮ್ಮ ಜೊತೆಗೇನೆ ಬರ್ತದೆ. ಸೂಕ್ಷ್ಮ ಶರೀರ ನಮ್ಮ ಜೊತೆ ಬರ್ತದೆ. ಆದ್ರಿಂದ ನಾವು ಯಾವಾಗ ಭಕ್ತಿ ಮಾಡ್ತೀವಿ, ಕೃಷ್ಣ ಭಕ್ತಿ ಮಾಡ್ತೀವಿ, ಅವಾಗ ಏನಾಗ್ತದೆ? ಶರೀರದ್ದು ನಷ್ಟ ಆಗಿ ಆಗ್ತದೆ, ಜೊತೆಗೆ ಸೂಕ್ಷ್ಮ ಶರೀರನು ಕೂಡ ಕರಗಿ ಹೋಗ್ತದೆ. ಆವಾಗ ನಮ್ಮ ಆತ್ಮದ ಒಂದು ಪ್ರತಿಭೆ ಅಥವಾ ಆತ್ಮದ ಒಂದು ಬೆಳಕು ಅದು ನಮಗೆ ಕಾಣಿಸ್ತದೆ ಅಂತ ಆವಾಗ ನಾವೇನಂತ ನಮಗೇನಾಗ್ತದೆ? ಆತ್ಮ ಸಾಕ್ಷಾತ್ಕಾರ ಉಂಟಾಗ್ತದೆ. ಆದ್ರಿಂದ ಎಲ್ಲಿವರೆಗೆ ಈ ಪಂಚಮಹಾಭೂತಗಳಿಂದ ಆದಂತಹ ಶರೀರ ಮತ್ತು ಮನಸ್ಸು, ಬುದ್ಧಿ ಮತ್ತು ಅಹಂಕಾರದಿಂದ ಒಟ್ಟಾದಂತ ಈ ಸೂಕ್ಷ್ಮ ಶರೀರವನ್ನು ಎಲ್ಲಿವರೆಗೂ ನಾವು ತ್ಯಾಗ ಮಾಡೋದಿಲ್ಲೋ ಅಲ್ಲಿವರೆಗೂ ನಮಗೇನು ಸಿಗೋದಿಲ್ಲ, ಭಗವಂತನ ನಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಪಂಚಮಹಾಭೂತಗಳು ಮತ್ತು ಮೂರು ಏನು ತತ್ವಗಳಾದ ಇವರಲ್ಲಿ ಅತ್ಯಂತ ಪ್ರಮುಖವಾದ ಅತ್ಯಂತ ಕಷ್ಟವಾದದ್ದು ಬಿಡ್ಲಿಕ್ಕೆ ಅಂದ್ರೆ ಅದೇನು? ಅಹಂಕಾರ, ಮಿಥ್ಯಾ ಅಹಂಕಾರ. ಆದ್ರಿಂದ ಆ ನಿತ್ಯ ಅಹಂಕಾರದಿಂದ ಒಬ್ಬ ವ್ಯಕ್ತಿ ಏನು ಮಾಡಿದ ಅನ್ನೋದನ್ನ ನಾವು ಈ ಜಗತ್ತಿನಲ್ಲಿ ನೋಡಿದ್ವಿ. ಅವರಲ್ಲ ಅಲೆಕ್ಸಾಂಡರ್, ಹಿಟ್ಲರ್, ಸ್ಟಾಲಿನ್, ಮೊಘಲ್ಸ್, ಬ್ರಿಟಿಷರ್ಸ್ ಅವರಲ್ಲಿ ಇದೇ ರೀತಿ ಒಬ್ಬ ವ್ಯಕ್ತಿ ಅವನಿಗೂ ಕೂಡ ಅಹಂಕಾರ ಬಂದಿತ್ತು. ಅವನೆಲ್ಲ ಏನು ಮಾಡಿದ, ಆ ಅಹಂಕಾರದಿಂದ ಇಷ್ಟೆಲ್ಲ ಜನರಿಗೆ ತ್ರಾಸಾಯ್ತು, ಅದನ್ನು ಕಾಪಾಡಲಿಕ್ಕೆ ಕೃಷ್ಣ ಸ್ವಯಂ ಬರ್ತಾನೆ. ಅದರಿಂದ ಯೋಗಕ್ಷೇಮ ಮಹಾಮ್ಯಹಂ ತಿಳಿದಾ. ಅದರಿಂದ ನಾವು ಯಾವಾಗ ಈ ಕೃಷ್ಣನ ಸಂಬಂಧಪಟ್ಟಂತೆ ಯಾವ ವಿಷಯಗಳನ್ನ ನಾವು ಕೇಳ್ತೀವಿ ಅವಾಗ ಏನಾಗ್ತದೆ, ಅವಾಗ ಏನಾಗ್ತದೆ ಅನ್ನೋದನ್ನ ಶ್ರೀಮದ್ ಭಾಗವತದಲ್ಲಿ ಹೇಳಿದಾರೆ. ಅದೇನ್ ಹೇಳ್ತಾರ, ಯಸ್ಯಾಮೈಶ್ರೂಯ ಮಾಣಾಯ ಕೃಷ್ಣೇ ಪರಮ ಪೂರುಷೇ ಭಕ್ತರು ಪದ್ಧತಿ ಪಂಸ ಶೋಕ ಮೋಹ ಭಯಾಪಹ ಯಸ್ಯಾಮೈ ಶ್ರೂಯಮಾನಾಯ ಕೃಷ್ಣೇ ಪರಮ ಪುರುಷೇ. ಅಂದ್ರೆ ಯಾವಾಗ ಪರಮ ಪುರುಷ ಅಥವಾ ಪೂರ್ಣ ಪುರುಷೋತ್ತಮ ಭಗವಾನ ಕೃಷ್ಣನ ಬಗ್ಗೆ ಯಾವಾಗ ಕೇಳ್ತೀವಿ, ಶ್ರೂಯಮಾನ ಅಂದ್ರೆ ಕೇಳೋದು, ಕೃಷ್ಣ ಪರಮ ಪುರುಷೇ ಭಕ್ತಿ ಉತ್ಪದ್ಧತೆ ಪುಂಸ, ಹೃದಯದಲ್ಲಿ ಭಕ್ತಿ ಉತ್ಪತ್ತಿ ಆಗ್ತದೆ. ಹೌದು, ಭಕ್ತಿ ಉತ್ಪತ್ತಿ ಆದ್ರೆ ನಮ್ಮ ಜೀವನ ಹೆಂಗ್ ನಡೀತಿರಿ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಹಾ, ಅದಕ್ಕೆ ಮುಂದಿನ ಉತ್ತರ ಹೇಳ್ತಾನೆ, ಶೋಕ ಮೋಹ ಭಯಾಪಹ. ಎಲ್ಲರಿಗೂ ಈ ಮೂರು ಚಿಂತೆಗಳು ಕಾಡ್ತಾ ಇದ್ದಾವೆ, ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲದ ಚಿಂತೆ ಎಲ್ಲರಿಗೂ ಅದಲ್ಲ. ನಿನ್ನೆ ಹಂಗಾಯ್ತು, ನಿನ್ನೆ ಹೆಂಗಾಯ್ತು, ನಮಗ ಹಂಗಂದು, ನಮಗ ಇದು ಆಯ್ತು, ನಮಗ ಆ ಲಾಸ್ ಆಯ್ತು, ನಮಗ ಈ ಲಾಸ್ ಆಯ್ತು ಅಂತ ಹೇಳಿ ನಮಗೆ ಚಿಂತೆ ನಿನ್ನೆ ಬಗ್ಗೆ. ನಿದ್ದೆ ಬರೋದಿಲ್ಲ ಅದಲ್ಲ, ಯಾಕಂದ್ರೆ ನಿನ್ನೆ ಆಗಿದ್ದನ್ನು ನೆನೆಸ್ಕೊಂಡು ನಾವು ಚಿಂತೆ ಮಾಡ್ತೇವೆ, ನಾಳೆ ಆಗೋದನ್ನ ನಾವು ಕಂಡು ಭಯ ಪಡ್ತೀವಿ ಅದಲ್ಲ. ಇವಾಗ ವರ್ಷಕ್ಕೆ ಕೇವಲ 6 ಸಿಲಿಂಡರ್ ಕೊಡ್ತಾರೆ ಅಂತ, ಹೌದಾ? ಆ ದಿವಸಕ್ಕೆ 6 ಸಿಲಿಂಡರ್ ಬೇಕು. ಒಂದ್ ದೊಡ್ಡ ಏನರ ಅಡಿಗೆ ಮಾಡ್ತೇವೆ ಅಂದ್ರೆ ಒಂದ್ ದಿವಸಕ್ಕೆ 6 ಸಿಲಿಂಡರ್ ಬೇಕು. ವರ್ಷಕ್ಕೆ 6 ಸಿಲಿಂಡರ್ ನಿಮಗೆ ಕೊಟ್ರೆ ನಾವು ಉಳಿದ ದಿವಸ ಏನೋ ಉಳಿ ತಿನ್ನೋಕ್ಕಾಗತ್ತ? ಚಿಂತೆ ಐತಿಲ್ಲ ಮತ್ತೆ ಅದರದ ಅರ್ಥದಲ್ಲ ಚಿಂತೆ. ಆಮೇಲೆ ನಿಮಗೆ ಜಾಸ್ತಿ ಬೇಕಂದ್ರ ನೀವು ಸಿಲಿಂಡರ್ ಏನ್ ಮಾಡ್ಬೇಕು, 900 ಎಷ್ಟ 100 900 25 ರೂಪಾಯಿ ರೇಟ್ ಆಗಲ್ಲ, 1,000 ರೂಪಾಯಿ ಇಟ್ಕೊಡ್ರಿ. ಅಂದ್ರೆ 1,000 ರೂಪಾಯಿ ಒಂದ್ ಸಿಲಿಂಡರ್ ನಿಮಗೆ ಜಾಸ್ತಿ ಬೇಕಂದ್ರೆ ಅಷ್ಟು ಹಣ ಕೊಟ್ಟು ನೀವು ತಗೋಬೇಕು. ಇದು ಚಿಂತೆ ಮಾಡೋ ವಿಷಯ ಹೌದಲ್ಲ ಅಂತ. ಇವಾಗ್ಲೂ ಹಿಂಗಾಯ್ತಂದ್ರೆ ಮುಂದಿನ ಇನ್ನ ನಿಮ್ ಮಕ್ಕಳದ ಗತಿ ಏನಾದೀತು, ನಿಮ್ ಮಕ್ಕಳಿಗೆ ಅವ್ರ ಯಾವ ರೀತಿ ಜೀವನ ಮಾಡ್ಬೇಕು, ನಮ್ದ ಈ ಇಷ್ಟೆಲ್ಲ ಭಾವನೆ ಉಂಟೆ. ಅದ್ರಲ್ಲಿ ನಾ ಈ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು, ಇಂತ ನೀವು ಸಾಕಷ್ಟು ಉದಾಹರಣೆಗಳು ಜೀವನದೊಳಗೆ ನೋಡ್ಲಿಕ್ಕೆ ಸಿಗ್ತಾವ. ಆಮೇಲೆ ವರ್ತಮಾನ ಕಾಲ, ಭವಿಷ್ಯದಲ್ಲಿ ಹಿಂಗಾಗ್ತದಂತ ಅದೊಂದು ಚಿಂತೆ, ಮತ್ತು ವರ್ತಮಾನ ಕಾಲದಲ್ಲಿ ಕೂಡ ನಮಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇವತ್ತು ಹಿಂಗಾಯ್ತು, ಹಂಗಾಯ್ತು, ಮಳೆ ಬಂತು, ಮಳೆ ಬರಲಿಲ್ಲ, ಆನಂತರ ಜಾಸ್ತಿ ಮಳೆ ಬಂತು, ಮಳೆನೇ ಬರಲಿಲ್ಲ, ಅಂದ್ರೆ ಲಾಸ್ ಆಯ್ತು, ಮತ್ತೊಂದೇನೋ ಆಯ್ತು, ಆಗಾಯ್ತು, ಇದಾಯ್ತು ಅಂತ ಈ ರೀತಿ ವಿಧ ವಿಧವಾದ ಚಿಂತೆಗಳು ನಮ್ಮನ್ನು ಕಾಡ್ತದ. ಆದ್ದರಿಂದ ಇದರಿಂದ ಮುಕ್ತಿ ಹೆಂಗ್ ಪಡೆಯೋದು, ಯಾವಾಗ ನಮ್ಮ ಹೃದಯದಲ್ಲಿ ಭಕ್ತಿ ಉಂಟಾಗ್ತದ ಅವಾಗ ನಮಗ ಈ ಚಿಂತೆಗಳಿಂದ ಈ ಸಮಸ್ಯೆಗಳಿಂದ ನಾವು ದೂರ ಆಗ್ತೀವಿ. ಆದ್ರಿಂದ ಆ ಭಕ್ತಿ ಯಾವಾಗ ಸಿಗ್ತದೆ, ಯಾವಾಗ ಕೃಷ್ಣನ ಬಗ್ಗೆ ನಾವು ಕೂತ್ಕೊಂಡು ಕೇಳ್ತೀವಿ, ಯಾವ ರೀತಿ ನೀವು ಕೂತ್ಕೊಂಡು ಕೇಳ್ತಾ ಇದ್ದೀರಿ ಕೃಷ್ಣನ ಬಗ್ಗೆ, ಅವಾಗ ಏನಾಗ್ತದೆ ನಮ್ಮ ಹೃದಯದಲ್ಲಿ ಭಕ್ತಿ ಉಂಟಾಗ್ತದೆ. ಅವಾಗ ಏನಾಗ್ತದೆ, ಈ ಸಮಸ್ಯೆಗಳು ಇರ್ತವೆ, ಆ ಈ ಸಮಸ್ಯೆಗಳು ನಿಮ್ಮನ್ನು ಕಾಣೋದಿಲ್ಲ. ಯಾವ ರೀತಿ ನೀವು ಏರೋಪ್ಲೇನ್ ಅಲ್ಲಿ ನೀವು ಪ್ರಯಾಣ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಇಲ್ಲಿ ಏನೋ ಬಿಲ್ಡಿಂಗ್ ಕಾಣಿಸಲ್ಲ, ಈ ಬಿಲ್ಡಿಂಗ್ ಎಷ್ಟು ದೊಡ್ಡದು ನೋಡ್ರಿ, ಎದುರುಗಡೆ ಬಿಲ್ಡಿಂಗ್, ಈ ಬಿಲ್ಡಿಂಗ್, ಇಲ್ಲಿ ಮತ್ತೊಂದು ಬಿಲ್ಡಿಂಗ್ ಆಗ್ತಾ ಇದೆ, ಹೌದಲ್ಲ? ಈಗ ನಾವು ಕೂತ್ಕೊಂಡಿರೋದು 2 ಅಂತಸ್ತಿನ ಬಿಲ್ಡಿಂಗ್ ಅದು, ಹೌದಲ್ಲ? ನಾವು ಎದುರಿನಿಂದ್ರೆ ಈ ಬಿಲ್ಡಿಂಗ್ ಬಹಳ ದೊಡ್ಡದು ಕಾಣಿಸ್ತದೆ. ಅದೇ ರೀತಿ ಯಾವ ಭಕ್ತಿ, ಯಾವ ವ್ಯಕ್ತಿ ಭಕ್ತಿ ಮಾಡೋದಿಲ್ಲೋ ಅವನಿಗೆ ಜಗತ್ತಿನ ಸಮಸ್ಯೆಗಳು ಒಂದಕ್ಕಿಂತ ಒಂದು ದೊಡ್ಡದು ಕಾಣಿಸ್ತದೆ. ಆಮೇಲೆ ಅದು ಬಾಂಬೆಗಳಲ್ಲಿ ಬಂದ್ರೆ ನಿಮಗೆ ಬಿಲ್ಡಿಂಗ್ ನೋಡ್ಲಿಕ್ಕೆ ನೀವು ಹಿಂಗ್ ನೋಡ್ಬೋದು, ಹಿಂಗ ನೋಡಿದ್ರೆ ಹಿಂದೆ ಬೀಳ್ತೀರಿ ನೀವು, ಯಾಕಂದ್ರೆ ಅಷ್ಟು ಉದ್ದ ಬಿಲ್ಡಿಂಗ್ ಅದಾವ. ಅಲ್ಲಿ 187 ಅಂತಸ್ತಿನ ಒಂದು ಬಿಲ್ಡಿಂಗ್ ಮಾಡ್ತಾ ಇದಾರೆ ಇವಾಗ. ಆಮೇಲೆ ಅದರಿಂದ ಮತ್ತಿನ್ನು ಹೆಚ್ಚಾಗ್ತದೆ, ಇದೇ ರೀತಿ ಹೆಚ್ಚಾಕಂತ ಹೋಗ್ತಾರೆ. ಆದ್ರೆ ಬಿಲ್ಡಿಂಗ್ ಏನಾದ್ರೆ ಎಲ್ಲ ದೊಡ್ಡ ಸಮಸ್ಯೆಗಳಿದ್ದಂಗೆ, ಹೌದಲ್ಲ? ಸಣ್ಣ ಊರ ಸಣ್ಣ ಸಮಸ್ಯೆಗಳು, ಬಾಂಬೆದಾಗ ಹೋದ್ರೆ ದೊಡ್ಡ ಬಿಲ್ಡಿಂಗ್, ದೊಡ್ಡ ಸಮಸ್ಯೆಗಳು. ಆದ್ರೆ ನೀವು ಬಿಲ್ಡಿಂಗ್ ಅಂದ್ರೆ ಈ ಸಮಸ್ಯೆಗಳಿಂದ ನಿಮಗೆ ಅದು ನೀವು ದೂರ ಆಗೋದ್ ಹೆಂಗ, ನೀವು ಅದರಿಂದ ಮೇಲೆ ಇರ್ಬೇಕು. ಯಾವಾಗ ನೀವು ಏರೋಪ್ಲೇನ್ ಹೋಗ್ಬಿಟ್ಟು ನೀವು ಯಾವ ಪ್ರಯಾಣ ಮಾಡ್ತೀರಿ, ಅವಾಗ ಬಾಂಬೆ ಹೆಂಗ್ ಕಾಣಿಸ್ತದೆ ನಿಮಗ, ಒಂದ್ ಸಣ್ಣದ ಒಂದ್ ಚಿಕ್ಕಿ, ಒಂದ್ ಸಣ್ಣದ ಒಂದ್ ಬಿಂದು ಕಂಡಂಗ್ ಕಾಣಿಸ್ತದೆ. ದೂರದಿಂದ ನೀವು ಬಾಂಬೆ ಕಾಣಿಸ್ತದೆ, ಸ್ವಲ್ಪ ಒಂದೊಂದು ದೊಡ್ಡದೊಂದೇನೋ ಲೈಟ್ ಹಚ್ಚಿದಂಗೆ ಕಾಣಿಸ್ತದೆ. ಹತ್ರ ಬಂದ್ರೆ ಆಮೇಲೆ ಲೈಟ್ ಎಲ್ಲಾ ಕಡೆಗೆ ಲೈಟ್ ಕಾಣಿಸ್ತದೆ. ಇನ್ನು ಹತ್ರ ಬಂದ್ರೆ ಬಿಲ್ಡಿಂಗ್ ರಾತ್ರಿ ಅದು ಹಗಲಲ್ಲಿ ನೋಡಿದ್ರೆ ಏನ್ ಕಾಣಿಸ್ತದೆ, ಏನು ಕಾಣಿಸ್ತದೆ ಅದು ಹೆಚ್ಚಾಗಿ. ಆಮೇಲೆ ಹತ್ರ ಬಂದಾಗ ಬಿಲ್ಡಿಂಗ್ ಕಾಣಿಸ್ತದೆ ನಿಮ್ಗೆ. ಅಥವಾ ನೀವು ಇಲ್ಲಿಂದ ಟೇಕ ಮೇಲೆ ಹೋಗ್ತಾ ಇರೋವಾಗ ಮೊದಲೆಲ್ಲ ಬಿಲ್ಡಿಂಗ್ ಎಲ್ಲ ನಿಮ್ಗೆ ಇಷ್ಟು ದೊಡ್ಡ ದೊಡ್ಡ ಕಾಣಿಸ್ತದೆ. ಆದ್ರೆ ನಿಮ್ ಏರೋಪ್ಲೇನ್ ಹಂಗ ಮೇಲೆ ಹೋಗ್ತದೆ, ಮೇಲೆ ಹೋಗ್ತದೆ, ಮೇಲೆ ಹೋಗ್ತದೆ. ಅವಾಗ ಏನಾಗ್ತಾವ ಎಲ್ಲ ಬಿಲ್ಡಿಂಗ್ ಸಣ್ಣ 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 ಹಾಕೊಂತ ಹೋಗ್ತದೆ. ಆದ್ರೆ ಮೇಲೆ ಹೋಗಿದ ಮೇಲೆ ಏನು ಕಾಣದೇ ಇಲ್ಲ. ಅರ್ಥಾತ್ ಯಾವ ವ್ಯಕ್ತಿ ಭಕ್ತಿ ಒಳಗ ಮುಂದುವರಿತಾನೆ ಅವನಿಗೇನಾಗ್ತದೆ ಈ ಜಗತ್ತಿನ ಸಮಸ್ಯೆಗಳು ಕಾಣೋದಿಲ್ಲ. ಸಮಸ್ಯೆಗಳು ಮಾತ್ರ ಹೆಂಗಿರ್ತ ಹಂಗೆ ಇರ್ತದೆ. ಆದ್ರೆ ನೀವು ಆ ಸಮಸ್ಯೆಯಿಂದ ಮೇಲೆ ಹೋಗ್ಬಿಡ್ತೀರ. ಆದ್ರಿಂದ ಭಗವಂತನ ಭಕ್ತಿಯೇ ಈ ಮಹತ್ವ ಇದೆ. ಅಂದ್ರೆ 5000 ವರ್ಷದಿಂದ ಏನಾಯ್ತು, ಒಂದ್ಸಾರಿ ಕೃಷ್ಣ ಈ ಜಗತ್ತಿನಲ್ಲಿ ಇದೇ ಭೂಮಿಯಲ್ಲಿ ಅವನು ನೆಲೆಸ್ತಾ ಇದ್ದ. ಅವನ ತಂದೆ ನಂದ ಮಹಾರಾಜ್, ಯಶೋಧಮ್ಮಾಯಿ ಅವನ ತಾಯಿ, ಮತ್ತು ಕೃಷ್ಣನ ಗೆಳೆಯರು ಬಲರಾಮ ಅವರ ಅಣ್ಣ, ಅವ್ರ ಜೊತೆ ಎಲ್ಲ ಕೃಷ್ಣ ಜೀವನ ಮಾಡ್ತಾ ಇದ್ದ ಇಲ್ಲಿ ಬೃಂದಾವನದಲ್ಲಿ. ಅಲ್ಲಿ ಏನಾಯ್ತು, ಒಂದ್ಸಾರಿ ಇದೇ ರೀತಿ ಇದೇ ಸಮಯದಲ್ಲಿ ಅಂದ್ರೆ ಗುರುವಾರ ದಿವಸ ಏನಿತ್ತು, ಗೋವರ್ಧನ ಪೂಜೆ ಆಯ್ತು. ಹೌದು, ಗೋವರ್ಧನ ಪೂಜೆ. ಅದನ್ನು ಇವತ್ತಿನ ದಿವಸ ನಾವು ಆಚರಣೆ ಮಾಡಿದ್ವಿ. ಯಾಕಂದ್ರೆ ಈ ತಿಂಗಳಲ್ಲಿ ಇದು ವಿಶೇಷವಾಗಿ ಕಾರ್ತಿಕ ತಿಂಗಳ. ಈ ತಿಂಗಳಲ್ಲಿ ಕೃಷ್ಣ ಸಾಕಷ್ಟು ಲೀಲೆಗಳನ್ನು ಮಾಡಿದ್ವಿ. ದಾಮೋದರ ಲೀಲಾ ಹೋದ ಸಾರಿ ಹೋದ ರವಿವಾರ ನಾವು ದಾಮೋದರ ಲೀಲಾ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇವತ್ತಿನ ದಿವಸ ಗೋವರ್ಧನ ಲೀಲಾ ಚರ್ಚೆ ಮಾಡ್ತಾ ಇದ್ವಿ. ನಿಮ್ದು ಕೃಷ್ಣ ರಾಸಲೀಲೆ ಮಾಡಿದ, ಅಂದ್ರೆ ಭೌಮಾಸುರಕ್ಕೊಂದ. ಆ ನಂತರ ಈ ರೀತಿ ಸಾಕಷ್ಟು. ಆಮೇಲೆ ಗೋಪಾಷ್ಟಮಿ ಅಂದ್ರೆ ಕೃಷ್ಣ ಆಕಳನ್ನ ಬಿಟ್ಟು ಮತ್ತೆ ಇದು ಆಕಳ ಕರ್ಕೊಂಡು ಹೋಗ್ತಾ ಇದ್ದ. ಆ ನಂತರ ಅವನಿಗೆ ಪ್ರಮೋಷನ್ ಸಿಕ್ತು, ಅಂದ್ರೆ ಆಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅವನಿಗೆ ತಂದೆ ತಾಯಿ ಒಪ್ಪಿಗೆ ಕೊಟ್ರು. ಅದು ಕೂಡ ಈ ತಿಂಗಳಲ್ಲಿ ಆಯ್ತು. ಈ ರೀತಿ ಎಲ್ಲ ಕೃಷ್ಣ ಲೀಲೆ ಮಾಡಿದ. ಆ ನಂತರ ರಾಮಚಂದ್ರ ಕೂಡ ಮನೆಗೆ ಬರ್ತಾನೆ ವಾಪಸ್, ಅರ್ಥಾತ್ ಅಯೋಧ್ಯೆಗೆ ವಾಪಸ್ ಬರ್ತಾನೆ. ಅದೇ ದೀಪಾವಳಿ. ಈ ರೀತಿ ಅತ್ಯಂತ ಮಹತ್ವವಾದ ತಿಂಗಳು, ಅತ್ಯಂತ ಶುಭವಾದ ತಿಂಗಳು. ಈ ತಿಂಗಳಲ್ಲಿ ಕೃಷ್ಣ ಏನ್ ಮಾಡ್ದ, ಗೋವರ್ಧನ ಪರ್ವತ ಎತ್ತಿದೆ. ಅಂದ್ರೆ ಈ ತಿಂಗಳಲ್ಲಿ ಈ ಮೊನ್ನೆ ಗುರುವಾರ ದಿವಸ ನಾವು ಅದನ್ನ ಆಕ್ಚುಲಿ ಪಂಚಾಂಗದ ಪ್ರಕಾರ ಆವತ್ತಿನ ದಿವಸ, ಆದ್ರೆ ಇವತ್ತು ರವಿವಾರ ಅಂತ ಹೇಳಿ ನಾವು ಇವತ್ತು ಮಾಡ್ತಾ ಇದ್ದೆ. ನಂದ ಮಹಾರಾಜ್ ಏನ್ ಮಾಡ್ತಾ ಇದ್ದ, ಒಂದು ಯಜ್ಞ ಮಾಡ್ತಾ ಇದ್ದ. ಯಜ್ಞ ಅಂದ್ರೆ ಏನು, ದೇವಿ ದೇವತೆಗಳಿಗೆ ಸಂತುಷ್ಟಿ ಪಡಿಸ್ಲಿಕ್ಕೆ ಒಂದು ಕಾರ್ಯಕ್ರಮ. ಅದು ಇಂದ್ರನಿಗೆ ಸಂತುಷ್ಟಿ ಪಡಿಸ್ಲಿಕ್ಕೆ ನಂದ ಮಹಾರಾಜ್ ಒಂದು ಯಜ್ಞ ಮಾಡ್ತಾ ಇದ್ದ. ಕೃಷ್ಣ ಬಂದು ನೋಡ್ತಾನೆ, ಕೃಷ್ಣ ಕೇಳ್ತಾನೆ ಏನ್ ಮಾಡ್ತಾ ಇದ್ದೀರಿ, ಏನ್ ಇದೆಲ್ಲ, ಏನ್ ನಡೆದು. ವಿಶ್ವದನಾಯಿ ನಂದ ಮಹಾರಾಜ್ ಹೇಳ್ತಾನೆ, ನಂದ ಮಹಾರಾಜ್ ಹೇಳ್ತಾನೆ, ಇಲ್ಲ ನಾವು ಪ್ರತಿ ವರ್ಷ ಕೃಷ್ಣ ಇಂದ್ರನಿಗೆ ಪೂಜಾ ಸಲ್ಲಿಸ್ತಾ ಇದ್ದೀವಿ, ಅದನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಆಕಳು, ಆಕಳಕ್ಕೆ ಕಾಪಾಡ್ಲಿಕ್ಕೆ ನಮಗೆ ಹುಲ್ಲು ಬೇಕು, ಹೌದಲ್ಲ, ನಮಗೆ ತಿನ್ಲಿಕ್ಕೆ ಧಾನ್ಯ ಬೇಕು. ಅದು ಎಲ್ಲಿಂದ ಸಿಗ್ತದೆ, ಇಂದ್ರನಿಂದ ಸಿಗ್ತದೆ. ಯಾಕಂದ್ರೆ ಇಂದ್ರ ಮಳೆ ಕೊಡ್ತಾನೆ, ಹೌದಲ್ಲ. ಆದ್ರಿಂದ ಇಂದ್ರನ ನಾವು ಪೂಜಾ ಮಾಡಲೇಬೇಕು, ಅದನ್ನ ನಾವು ಮಾಡ್ತಾ ಇದ್ದೀವಿ ಅಂತಂದು ಅದ್ರ ಸಲುವಾಗಿ ಇದನ್ನೆಲ್ಲ ತಯಾರಿ ನಡೆದಿದೆ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ ಅದರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಡೈರೆಕ್ಟ್ ಆಗಿ ನಮಗೆ ಈ ಗೋವರ್ಧನ ಪರ್ವತದಿಂದ ಎಲ್ಲ ಸಿಗ್ತಾ ಇದೆ. ಗೋವರ್ಧನ ಪರ್ವತದಿಂದ ನಮಗೆ ನೀರು ಸಿಗ್ತಾ ಇದೆ, ಹುಲ್ಲು ಸಿಗ್ತಾ ಇದೆ, ಮತ್ತು ಕಂದಮೂಲಗಳು, ಫಲಗಳು ಎಲ್ಲಾನು ಸಿಗ್ತಾ ಇದೆ, ಧಾನ್ಯ ಧಾನ್ಯಗಳೆಲ್ಲಾನು ಸಿಗ್ತಾ ಇದೆ. ಆದ್ರಿಂದ ನಾವು ಇಂದ್ರನನ್ನ ಪೂಜೆ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಈ ರೀತಿ ಹೇಳಿದ. ಅದಕ್ಕೇನ್ ಕಾರಣ, ಯಾಕಂದ್ರೆ ಇಂದ್ರನಿಗೆ ಏನಾಗಿತ್ತು, ಅಹಂಕಾರ ಉಂಟಾಗಿತ್ತು. ಆದ್ರಿಂದ ಕೃಷ್ಣ ಅವನಿಗೆ ಅಹಂಕಾರವನ್ನ ಕಡಿಮೆ ಮಾಡ್ಲಿಕ್ಕೆ, ಅಥವಾ ಅವನನ್ನ ಯೋಗಕ್ಷೇಮ ವಹಾಮ್ಯಹಂ, ಅವನನ್ನ ಕಾಪಾಡ್ಲಿಕ್ಕೆ ಕೃಷ್ಣ ಈ ಲೀಲೆ ಮಾಡಿದ. ತಿಳಿದ ಈ ಲೀಲೆ ಮಾಡುದು ವಿಶೇಷವಾಗಿ ಎದ ಸಲುವಾಗಿ, ಯಾರಿಗಾಗಿ, ಇಂದ್ರನಿಗಾಗಿ. ಇಂದ್ರ ಇಂದ್ರನಿಗೇನು ಅಹಂಕಾರ ಉಂಟಾಗಿತ್ತು, ಅಹಂಕಾರದಿಂದ ಅವನನ್ನ ಕಾಪಾಡ್ಲಿಕ್ಕೆ ಕೃಷ್ಣ ಈ ಲೀಲೆ ಮಾಡಿದ. ಆದ್ರಿಂದ ಹೇಳಿದ, ಇಲ್ಲ ಇವಾಗ ಇದೇನಿದೆ ಅಲ್ಲ, ಏನು ನಿಮ್ಮ ಏನ್ ಪೂಜಾ ಮಾಡ್ತಾ ಇದ್ದೀರಿ, ಇಂದ್ರನ ಪೂಜೆ, ಇಂದ್ರನ ಪೂಜೆಯನ್ನ ಇದನ್ನ ನಾವು ಗೋವರ್ಧನ ಕೊಟ್ಟು ಬಿಡ್ಬೋದು. ಇದು ಆದ್ರಿಂದ ನೀವು ವಿಶೇಷವಾಗಿ ಇಂದ್ರನಗಾಗಿ ಬೇರೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಈಗೇನ ಇಂದ್ರನ ಕೃಷ್ಣ ಇಂದ್ರನಗಾಗಿ ಏನು ನಾವು ಮಾಡಿದ್ದೀವಲ್ಲ, ಅದನ್ನೇ ಗೋವರ್ಧನ ಕೊಟ್ಟು ಬಿಡ್ಬೇಕು ಅಂತಂದು ಹೇಳ್ತಾನೆ ಕೃಷ್ಣ. ಅಂದ್ರೇನು, ದೇವಿ ದೇವತೆಗಳ ಪೂಜೆ ಕೃಷ್ಣ ಅದನ್ನು ಹೇಳ್ತಾನೆ. ದೇವಿ ದೇವತೆಗಳೇನಿದಾರಲ್ಲ, 33 ಕೋಟಿ ದೇವಿ ದೇವತೆಗಳಿದ್ದಾರೆ, ಅವರನ್ನ ಅಗೌರವ ಮಾಡ್ಬೇಕಂತಂದಲ್ಲ, ಅವ್ರಿಗೆ ನಾವು ಎಷ್ಟು ಗೌರವ ತೋರಿಸ್ಬೇಕು, ಎಷ್ಟು ನಾವು ಅವ್ರಿಗೆ ಆದರೆ ತೋರಿಸ್ಬೇಕಾದ್ರೆ ತೋರಿಸ್ಲೇಬೇಕು, ಅದನ್ನೇನು ಕಡಿಮೆ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಎಕ್ಸ್ಕ್ಲೂಸಿವ್ಲಿ ಅದ್ರ ಪರಿಪೂರ್ಣವಾಗಿ ನೀವು ಒಬ್ಬ ವ್ಯಕ್ತಿಯನ್ನ ಪೂಜೆ ಮಾಡಬೇಕು. ಅವನು ಯಾರು ಇರಬೇಕು? ಕೃಷ್ಣ ಇರಬೇಕು ಅಥವಾ ವಿಷ್ಣು ಇರಬೇಕು. ಯಾಕೆ? ಸ್ವಯಂ ಶಿವ ಹೇಳ್ತಾನೆ, ಪಾರ್ವತಿ ಹೇಳ್ತಾನೆ ಪದ್ಮ ಪುರಾಣದಲ್ಲಿ ಏನ್ ಹೇಳ್ತಾನೆ, ಆರಾಧನಾಂ ಸರ್ವೇಶಾಂ ವಿಷ್ಣುರಾರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾಣಾಂ ಸಮರ್ಚನಾಂ. ಸ್ವಯಂ ಶಿವ ಶಂಕರ ಪಾರ್ವತಿಗೆ ಏನ್ ಹೇಳ್ತಾ ಇದ್ದಾನೆ, ಆರಾಧನಾಂ ಸರ್ವೇಶಾಂ ವಿಷ್ಣುರ ಆರಾಧನಂ ಪರಂ. ನೋಡಿ, ಎಲ್ಲಾ ರೀತಿ ಆರಾಧನೆ ಏನಿದಾವಲ್ಲ ಪೂಜೆ ಪುನಸ್ಕಾರದಲ್ಲಿ, ವಿಷ್ಣುವಿನ ಆರಾಧನೆ ಸರ್ವಶ್ರೇಷ್ಠ ಅಂತ ನಾನು ಹೇಳ್ತಾ ಇಲ್ಲ, ಶಿವನೇ ಹೇಳ್ತಾ ಇದ್ದ. ಯಾರು ಹೇಳ್ತಾನೆ? ಪಾರ್ವತಿಗೆ ಹೇಳ್ತಾ ಇದ್ದಾನೆ. ಪಾರ್ವತಿ ಮತ್ತು ಶಿವ ಅವ್ರೇನ್ ಚರ್ಚೆ ಮಾಡ್ತಾರ, ವಿಷ್ಣು ಪೂಜೆ ಶ್ರೇಷ್ಠ ಅಂತ ಅವ್ರು ಚರ್ಚೆ ಮಾಡ್ತಾರಂತ ಪದ್ಮ ಪುರಾಣದಲ್ಲಿ ಶ್ಲೋಕ ಬರ್ತದೆ. ಮತ್ತು ಅದಕ್ಕಿಂತ ಶ್ರೇಷ್ಠವಾದದ್ದು ಅವರ ಭಕ್ತರ ಸೇವೆ. ಎಲ್ಲ ದೇವಿ ದೇವತೆಗಳಲ್ಲಿ ವಿಷ್ಣು ಪೂಜೆ ಶ್ರೇಷ್ಠ, ಮತ್ತು ವಿಷ್ಣು ಪೂಜೆಗಿಂತ ಅವನ ಭಕ್ತರ ಪೂಜೆ ಶ್ರೇಷ್ಠ. ಆದ್ರಿಂದ ನಾವಿಲ್ಲಿ ಇವತ್ತೇನು ಮಾಡ್ತೀವಿ, ಗೋಪೂಜೆನೂ ಮಾಡ್ತೀವಿ. ವಿಷ್ಣು ಅಥವಾ ಕೃಷ್ಣನ ಪೂಜೆ ಶ್ರೇಷ್ಠ, ಮತ್ತು ಅವನಿಗಿಂತ ಹೆಚ್ಚು ಪೂಜೆ ಯಾವುದು? ಅವನ ಭಕ್ತರ ಪೂಜೆ. ಆದ್ರಿಂದ ವೈಷ್ಣವರು ಮತ್ತು ಗೋಪೂಜೆ ಅದನ್ನು ಕೂಡ ನಾವಿಲ್ಲಿ ಮಾಡ್ತೀವಿ. ವೈಷ್ಣವರು ಯಾರು? ಸರ್ವಶ್ರೇಷ್ಠ. ಇಲ್ಲಿ ನಮ್ಮ ಭಕ್ತರಂತ ಸ್ವಾಮಿಯವರು ಇದ್ದಾರೆ, ಅವರಿಗೆ ತಿರುಭಾವ ದಿವಸ, ಅರ್ಥಾತ್ ಅವರು ನಿನ್ನೆ ದಿವಸ 35 ವರ್ಷದ ಹಿಂದೆ ನಿನ್ನೆ ದಿವಸ ಅವರು ದೇಹ ತ್ಯಾಗ ಮಾಡಿದ್ರು. ಅದರಿಂದ ಅವ್ರ ಬಗ್ಗೆನೂ 4 ಮಾತುಗಳನ್ನು ಆಮೇಲೆ ಹೇಳ್ತೀವಿ. ಅದರಿಂದ ವೈಷ್ಣವ ಮತ್ತು ಈ ರೀತಿ ಗೋಪೂಜೆ ಅದನ್ನು ಕೂಡ ನಾವಿಲ್ಲಿ ಮಾಡ್ತೀವಿ ಅಂತಂದು ಸ್ವಯಂ ಶಿವ ಪಾರ್ವತಿಗೆ ಹೇಳ್ತಂತ. ಅರ್ಥಾತ್ ಇಲ್ಲಿ ಇಷ್ಟು ದಿವಸ ಏನು ನಡೀತಾ ಇತ್ತು, ಬೃಂದಾವನದಲ್ಲಿ ಎಲ್ಲ ಬ್ರಜವಾಸಿಗಳು ನಂದ ಮಹಾರಾಜ್ ಅವರೆಲ್ಲ ಒಬ್ಬ ದೇವತೆಯನ್ನು ಪೂಜೆ ಮಾಡ್ತಾ ಇದ್ರು. ಅದರಿಂದ ಕೃಷ್ಣ ಹೇಳಿದ, ದೇವಿ ದೇವತೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ಯಾವ ವಿಷ್ಣು ಪೂಜೆ ಮಾಡ್ತೀರಿ ಅವೆಲ್ಲ ದೇವಿ ದೇವತೆಗಳು ಅದರಲ್ಲಿ ಬಂದು ಹೋಗ್ತದೆ. ಯಾಕಂದ್ರೆ ಅಹಂ ಸರ್ವ ಪ್ರಭುವು ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವ ಭಜಂತೆ ಮಾ ಬುಧಾ ಭಾವ ಸಮನ್ವಿತ. ಗೀತದಲ್ಲಿ ಹೇಳ್ತಾನೆ, ಎಲ್ಲ ದೇವಿ ದೇವತೆಗಳು ನನ್ನಿಂದ ಉದ್ಭವ ಆಗ್ತಂತ ಕೃಷ್ಣ ಹೇಳ್ತಾನೆ. ಎಲ್ಲ ಋಷಿ ಮುನಿಗಳು, ಎಲ್ಲ ದೇವಿ ದೇವತೆಗಳು ಕೃಷ್ಣಂದ ಉದ್ಭವ ಆಗ್ತಂತ. ಆದ್ದರಿಂದ ಯಾವಾಗ ನಾವು ಕೃಷ್ಣನ ಪೂಜೆ ಮಾಡ್ತೀವಿ, ಇತರೆಯವರ ಬೇರೆ ದೇವತೆಗಳನ್ನು ಸಪರೇಟ್ ಆಗಿ ಅವರನ್ನ ವಿಶೇಷವಾಗಿ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಹೇಳ್ದ, ಯಾಕಂದ್ರೆ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದೆ ಅಂದ್ರೆ ಅದರೊಳಗೆ 1 ಲಕ್ಷ ರೂಪಾಯಿ ಆಯ್ತಿಲ್ಲ, 10 ಲಕ್ಷ ರೂಪಾಯಿ ಆಯ್ತಿಲ್ಲ, 50 ಲಕ್ಷ ರೂಪಾಯಿ ಆದಲ್ಲ, 5,000 ರೂಪಾಯಿ ಆಯ್ತಿಲ್ಲ, 2,705 ರೂಪಾಯಿ ಆಯ್ತಿಲ್ಲ, ಎಲ್ಲಾನು ಆಯ್ತದ ಒಳಗೆ. ಯಾಕೆ? ಇರೋದೇ ನಿಮ್ಮ ಹತ್ರ 1 ಕೋಟಿ ರೂಪಾಯಿ. ಅದೇ ರೀತಿ ಯಾವಾಗ ನಿಮ್ಮ ಹತ್ರ ವಿಷ್ಣು ಇದ್ದಾನೋ, ಕೃಷ್ಣ ಇದ್ದಾನೋ, ಅದರಲ್ಲಿ ಎಲ್ಲ ದೇವತೆಗಳ ಪೂಜೆ ಬಂದು ಹೋಯ್ತು, ವಿಶೇಷವಾಗಿ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ. ಅದನ್ನ ತಿಳಿಸ್ಲಿಕ್ಕೆ ಕೃಷ್ಣ ಇಲ್ಲಿ ಮಾಡಿದ. ಆದ್ರಿಂದ ಕೃಷ್ಣ ಹೇಳ್ತಾನೆ ನಂದ ಮಹಾರಾಜನಿಗೆ, ಇವಾಗ ಏನ್ ನೀವೇನೇನು ಪದಾರ್ಥಗಳನ್ನೆಲ್ಲ ಮಾಡಿರಲ್ಲ ಅದನ್ನ ನೀವೇನ್ ಮಾಡ್ಬಿಡ್ಬೇಕು, ಕೃಷ್ಣನಿಗೆ ಅಥವಾ ಗೋವರ್ಧನಿಗೆ ಅರ್ಪಣೆ ಮಾಡ್ಬೇಕು. ಯಾಕಂದ್ರೆ ಗೋವರ್ಧನ ಬೇರೆ ಅಲ್ಲ ಮತ್ತು ವಿಷ್ಣು ಅಥವಾ ಕೃಷ್ಣ ಬೇರೆ ಅಲ್ಲ ಅಂತೇಳಿ ಕೃಷ್ಣನೇ ನಂದ ಮಹಾರಾಜನಿಗೆ ಹೇಳ್ತಾನೆ. ಆಯ್ತಂತೇಳಿ ನಂದ ಮಹಾರಾಜ್ ಮತ್ತು ಯಶೋಧ ಮತ್ತು ಬ್ರಜವಾಸಿಗಳೆಲ್ಲ ಈ ರೀತಿ ಬೇರೆ ಬೇರೆ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿದ್ರು, ಅನ್ನ, ಆಮೇಲೆ ಚಪಾತಿ, ಆಮೇಲೆ ಬೇರೆ ಬೇರೆ ಪಕೋಡ, ಆನಂತರ ಸ್ವೀಟ್ ರೈಸ್, ಆನಂತರ ಬೇರೆ ಬೇರೆ ಪ್ರಕಾರದ ಬೇಳೆ ದಾಳ್ ಅಲ್ಲ, ಆನಂತರ ಪಕೋಡ, ಆನಂತರ ಕಚೋರಿ, ಆಮೇಲೆ ಸಮೋಸ, ಈ ರೀತಿ ವಿಶೇಷವಾದ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿಟ್ಟಿದ್ರು. ಈಗ ಅದನ್ನ ಏನ್ ಹೇಳಿದ್ರು ಕೃಷ್ಣ, ಎಲ್ಲ ರೀತಿ ಹಣ್ಣುಗಳು ಅದನ್ನೆಲ್ಲ ಕೃಷ್ಣ ಹೇಳಿದ್ರೆ ಇವಾಗ ಇದನ್ನ ನಾವು ಗೋವರ್ಧನಿಗೆ ಅರ್ಪಣೆ ಮಾಡ್ಬೇಕು. ಅದನ್ನೆಲ್ಲ ಯಾರು ಕೇಳ್ತಾ ಇದಾರ? ಅದನ್ನೆಲ್ಲ ಇಂದ್ರ ಕೇಳ್ತಾ ಇದ್ದಾನೆ, ಅರೆ ನನ್ನ ಸಲುವಾಗಿ ಇವರೆಲ್ಲ ಇಷ್ಟೆಲ್ಲ ಮಾಡಿಟ್ಟಿದ್ದು, ಇವಾಗ ಇಲ್ಲಿ ತನ್ನ ಕೈಯಲ್ಲಿ ಕೈ ಒಳಗೆ ಬಂದಿದ್ದು ಬಾಯಿಯೊಳಗೆ ಬರಲಿಲ್ಲ ಅಂತ ಹಂಗಾಯ್ತು ಪರಿಸ್ಥಿತಿ ಅವಂದಾಗಿತ್ತು, ಹೌದಲ್ಲ? ಅಥವಾ ಹೆಂಗಾಗಿತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನೀವು ಒಂದ್ ವೇಳೆ ನಿಮ್ಮ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಮನೆಯೊಳಗೆ ನೀವು ಇದೇ ರೀತಿ ಏನೋ ಒಂದು ಕಾರ್ಯಕ್ರಮ ಅಂತ ಹೇಳಿ ನೀವು ಎಲ್ಲ ರೀತಿ ಪದಾರ್ಥಗಳನ್ನು ಮಾಡಿದ್ರಿ, ಹೌದಲ್ಲ? ಬೇರೆ ಬೇರೆ ರೀತಿ ಅನ್ನ, ಸಜ್ಜಿ, ಆಮೇಲೆ ಬೇಳೆ, ಆಮೇಲೆ ಚಪಾತಿ, ಆಮೇಲೆ ಪೂರಿ, ಆಮೇಲೆ ಪಕೋಡ, ಸಮೋಸ, ಆಮೇಲೆ ಬೇರೆ ಬೇರೆ ಪ್ರಕಾರದ ಸ್ವೀಟು, ಆ ಸ್ವೀಟ್ ರೈಸ್ ಅದೆಲ್ಲನೂ ಮಾಡಿಟ್ಟಿರಿ. ಆಮೇಲೆ ಒಬ್ಬರು ಭಕ್ತರಿಗೆ ನೀವು ಫೋನ್ ಮಾಡ್ತೀರಿ, ಇಲ್ಲ ಇವತ್ತು ನಮ್ಮ ಮನೆಗೆ ಬರಲೇಬೇಕು, ನೀವತ್ತ ನಮ್ಮ ಮನೆಯೊಳಗೆ ದೊಡ್ಡ ಕಾರ್ಯಕ್ರಮ ಇದೆ, ಅವರಂತರ ಇವತ್ತು ಪ್ರಸಾದಕ್ಕೆ ಹೆಂಗ್ ಬರಕ್ ಆಗ್ತದ ಇಲ್ಲ ಇಲ್ಲ ಎಲ್ಲಾನು ಮಾಡಿದ್ವಿ ನೋಡ್ರಿ ಇಷ್ಟೆಲ್ಲ ಐಟಮ್ ಮಾಡಿದ್ವಿ ನಾವು ಸುಮಾರು ಒಂದು 15 ಐಟಮ್ 15 ರಿಂದ 17 ಐಟಮ್ ನಾವೆಲ್ಲ ಮಾಡ ನೀವು ಬರಲೇಬೇಕು ಐಟಮ್ ಏನೇನು ಮಾಡ್ರಿ ಅಂತ ಇರ್ತಾರೆ ಅವ್ರನ್ನ ಹೇಳ್ತಾರೆ ಅನ್ನ ಸಾರು ರೊಟ್ಟಿ ಬೆಳೆ ಹಂಗಿದ್ರೆ ನಾನು ಬರಕ್ಕಾಗೋದಿಲ್ಲ ಅಂತ ಈಗ ಹೆಂಗ ಅಂದ್ರೆ ಏನ್ರಿ ನಾವೆಲ್ಲ ವಿಷ್ಣು ಪೂಜೆ ಮಾಡ್ತೀವಿ ನೀವು ವೈಷ್ಣವರು ನೀವು ಬರಲೇಬೇಕು ನೀವು ಬರೋದಿಲ್ಲ ಅಂತಂದ್ರೆ ಇಲ್ಲ ಇಲ್ಲ ನಾವು ಇವತ್ತಿನ ದಿವಸ ಬರಕ್ಕಾಗಲ್ಲ ನಾಳೆ ಬರ್ತೀನಿ ಅಂತ ನಾಳೆ ಬಂದ್ರೆ ನಾವೇನು ಕೊಡೋಕಾಗ್ತದೆ ಕಾರ್ಯಕ್ರಮ ಇರೋದು ಇವತ್ತು ಇವತ್ತೇ ಬರಬೇಕು ನೀವು ಅಂತ ಹೇಳ್ದು ಅಲ್ಲ ಇವತ್ತು ಬರ್ತೀನಿ ಆದ್ರೆ ನಾವು ಪ್ರಸಾದ ತಗೊಳಕಾಗೋದಿಲ್ಲ ಅಂತ ಅವ್ರು ಅಲ್ಲ ನೀವು ಮತ್ತೆ ವಿಷ್ಣುವನ್ ಭಕ್ತರು ನೀವು ಪ್ರಸಾದ ನಿಮ್ ಹೇಳಿದ ಪ್ರಕಾರ ನಾವೆಲ್ಲ ಮಾಡ್ತಾ ಇದ್ದೀವಿ ಅದು ಕೂಡ ದೇವ್ರಿಗೆ ಅರ್ಪಣೆ ಮಾಡ್ತೀವಿ ಆದ್ರೆ ನೀವು ಯಾಕೆ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಇವಾಗ ಏಕಾದಶಿ ಐತೆ ಏಕಾದಶಿ ಇರೋದ್ರಿಂದ ನೀವು ಮಾಡಿದ್ದು ಏನನ್ನು ನಾವು ತಿನ್ನಕಾಗಲ್ಲ ಹೌದಲ್ಲ ಅದೇ ರೀತಿ ಏನಾಗಿತ್ತು ಇಲ್ಲಿ ಇಂದ್ರನಿಗೆ ಇಷ್ಟೆಲ್ಲ ಪೂಜೆ ಎಲ್ಲ ಮಾಡಿಟ್ಟಿದ್ರು ಅವನಿಗೇನಾಯ್ತು ಅವತ್ತಿನ ದಿವಸ ಏಕಾದಶಿ ಆಯ್ತು ಅದರ ಅರ್ಥಾತ್ ಅವನಿಗೇನು ತಿನ್ನಲಿಕ್ಕಾಗ್ಲಿಲ್ಲ ಅದೆಲ್ಲ ಎಲ್ಲಿ ಇವತ್ತು ಅದು ಕೃಷ್ಣನಿಗೆ ಹೋಯ್ತು ಅವಾಗ ಕೃಷ್ಣ ಹೇಳ್ತಾನ ಆದ್ರೆ ಈಗೆಲ್ಲ ಮಾಡಿದ್ದನ್ನ ಪದಾರ್ಥಗಳನ್ನೆಲ್ಲ ಎಲ್ಲಿ ಕೊಡ್ಬೇಕು ಯಾರಿಗೆ ಕೊಡ್ಬೇಕು ಇದು ಗೋಲನ ಪರ್ವತಕ್ಕೆ ನಾವು ಅರ್ಪಣೆ ಮಾಡ್ಬೇಕಂತ ಹೇಳಿ ಕೃಷ್ಣ ಮುಂದೆ ನಿಂತ್ಕೊಂಡು ಎಲ್ಲ ಪದಾರ್ಥಗಳನ್ನ ಗೋವರ್ಧನಗೆ ಅರ್ಪಣೆ ಮಾಡಿದ್ರು ಅರ್ಪಣೆ ಮಾಡಿ ಕೂಡಲೇ ಗೋವರ್ಧನ ಕ್ಷಣಾರ್ಧದಲ್ಲಿ ಅದನ್ನೆಲ್ಲ ತಿಂದುಬಿಡ್ತು ಯಾಕಂದ್ರೆ ಕೃಷ್ಣ ಬೇರೆ ಅಲ್ಲ ಗೋವರ್ಧನ ಪರ್ವತ ಬೇರೆ ಅಲ್ಲ ನಾವೆಲ್ಲ ಗೋವರ್ಧನ ಪರಿಕ್ರಮ ಮಾಡ್ಲಿಕ್ಕೆ ಬೃಂದಾವನಕ್ಕೆ ಹೋಗಿದ್ವಿ ಬೃಂದಾವನಕ್ಕೆ ಯಾರು ಹೋಗಿದ್ರು ಕಲಿತಾರೆ ನೋಡೋಣ ಆ ಉಳಿದವ್ರನ್ನು ಕೂಡ ನೀವು ಎಲ್ಲ ಬೃಂದಾವನಕ್ಕೆ ಬರ್ರಿ ಒಂದ್ಸಾರಿ ಮಥುರಾ ಬೃಂದಾವನ ಯಾತ್ರೆ ಒಂದು ವಾರ ಹೋಗಿದ್ವಿ ನಾವು ಅಲ್ಲಿ ಗೋವರ್ಧನ ಪರ್ವತಕ್ಕೂ ಹೋಗಿದ್ವಿ ಅದಲ್ಲ ಆ ಪರ್ವತ ಇವತ್ತಿಗೂ ಇದೆ ಕೃಷ್ಣ ಎತ್ತಿದ ಪರ್ವತ ಇವತ್ತಿಗೂ ಇದೆ ಅದು 22 ಕಿಲೋಮೀಟರ್ ಸುತ್ತ ಆಗ್ತದೆ ಸರ್ಕಂಫರೆನ್ಸ್ ಅದನ್ನ ಪ್ರದಕ್ಷಿಣೆ ಮಾಡ್ಲಿಕ್ಕೆ 6 ರಿಂದ 8 ತಾಸು ಸಮಯ ಹಿಡಿತದೆ ಇದ್ರೆ ಕೆಲವರು ನಡ್ಕೊಂಡು ಹೋದ್ರು ಕೆಲವರು ಆಗೋದಿಲ್ಲ ಅಂತ ಹೇಳಿ ಏನ್ ಮಾಡಿದ್ರು ಅವರು ಮೋಟರ್ ರಿಕ್ಷಾದಲ್ಲಿ ಎಲ್ಲ ಪ್ರದಕ್ಷಿಣೆ ಮಾಡಿ ಬಂದ್ವಿ ಇಲ್ಲ ಆ ಪರ್ವತ ಇವತ್ತಿಗೂ ಕೂಡ ಆ ಪರ್ವತಕ್ಕೆ ಕೃಷ್ಣ ಏನ್ ಮಾಡ್ದ ಈ ತಾನು ಮಾಡಿದಂತ ಎಲ್ಲ ಪದಾರ್ಥಗಳನ್ನ ಕೃಷ್ಣ ಅವನಿಗೆ ಅರ್ಪಣೆ ಮಾಡಿದ ಅದೇ ರೀತಿ ನಾವು ಒಂದು ಇಲ್ಲಿ ಪರ್ವತವನ್ನು ಮಾಡಿದ್ದೀವಿ ಇದು ಕೂಡ ಗೋವರ್ಧನ ಪರ್ವತಕ್ಕೆ ಸರಿ ಸಮ ಯಾಕೆ ಇದು ಪರಂಪರೆಯಿಂದ ನಾವು ಈ ಜ್ಞಾನವನ್ನು ಪಡ್ಕೊಂಡಿದ್ವಿ ಹೊರತು ಇದು ನಾವು ಮನಸ್ಸಿನಿಂದ ನಾವು ಮಾಡಿದಂತ ಒಂದು ಇದು ವಿಚಾರ ಅಲ್ಲ ಈ ರೀತಿ ಗೌಡಿ ವೈಷ್ಣವ ಪರಂಪರೆಯಲ್ಲಿ ಮೊದಲಿಂದನೂ ಕೂಡ ಗೋವರ್ಧನ ಪರ್ವತವನ್ನ ನಾವು ಈ ರೀತಿ ತಯಾರು ಮಾಡಿ ಅದನ್ನ ಪೂಜೆ ಮಾಡಿ ಅದಕ್ಕೆ ಅರ್ಪಣೆ ಮಾಡಿ ಆಮೇಲೆ ಅದನ್ನ ನಾವು ಪ್ರದಕ್ಷಿಣೆ ಮಾಡ್ತೀವಿ ಗೋವರ್ಧನ ಪರ್ವತ ಯಾರಿಗೆ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಆಗ್ಲಿಲ್ಲೋ ಅವರಿಗೆ ಇವತ್ತಿನ ದಿವಸ ಈ ಪ್ರದಕ್ಷಿಣೆ ನೀವು ಮಾಡಿದ್ರೆ ನಿಮ್ಗೆ ಅದೇ ಫಲನೇ ಸಿಗ್ತದೆ ತಿಳಿತಾ ಆ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಎಷ್ಟು ಟೈಮ್ ಹಿಡಿತದೆ 8 ತಾಸು ಹಿಡಿತದೆ ಈ ಪ್ರದಕ್ಷಿಣೆ ಮಾಡ್ಲಿಕ್ಕೆ 8 ನಿಮಿಷನೇ ಹಿಡಿಯೋದಿಲ್ಲ ಆದ್ರೆ ಫಲ ಮಾತ್ರ ಒಂದೇ ತಿಳಿತಾ ಆದ್ರಿಂದ ಇದು ವಿಶೇಷವಾಗಿ ಭಕ್ತಿವೇದಂತ ಸ್ವಾಮಿಯವರ ಕೊಡುಗೆ ಹೌದಲ್ಲ ಗೋವರ್ಧನ ಅಂದ್ರೆ ನಮಗೇನು ಗೊತ್ತಿತ್ತು ಮೊದಲು ಗೋವರ್ಧನ ಆ ಶಬ್ದಕ್ಕೆ ಏನೋ ಅರ್ಥನೇ ಇದ್ದಿಲ್ಲ ನಮ್ಗೆ ಗೊತ್ತೇ ಇದ್ದಿಲ್ಲ ಗೋವರ್ಧನ ಅಂದ್ರೆ ಗೊತ್ತಿದ್ದಿಲ್ಲ ದಾಮೋದರ ಅಂದ್ರೆ ಏನು ಗೊತ್ತಿದ್ದಿಲ್ಲ ಕೃಷ್ಣ ಅಂದ್ರೆ ಏನು ಗೊತ್ತಿಲ್ಲ ಕೃಷ್ಣ ಅಂದ್ರೆ ನಾವೇನು ತಿಳ್ಕೊಂಡಿದ್ವಿ ಒಬ್ಬ ಸಾಧಾರಣ ವ್ಯಕ್ತಿ ಅವನು ಕುರುಕ್ಷೇತ್ರ ಇದ್ದದೊಳಗ ಅರ್ಜುನಿಗೆ ಸಹಾಯ ಮಾಡಿದ್ವಿ ಇಷ್ಟೇ ಹೊರತು ಕೃಷ್ಣನ ಬಗ್ಗೆ ನಮಗೇನು ಜ್ಞಾನ ಇರಲಿಲ್ಲ ಹೌದಲ್ಲ ಆದ್ರೆ ಭಕ್ತಿವೇದಂತ ಸ್ವಾಮಿ ಪ್ರಭುಪಾದ ಅವರ ಭಗವದ್ಗೀತೆಯನ್ನು ನಾನು ಓದಿದೆ ಶ್ರೀಮದ್ ಭಾಗವತವನ್ನು ಓದಿದೆ ಅದರಿಂದ ನಾನು ತಿಳ್ಕೊಂಡು ನನ್ನ ಕೂಡ ಜೀವನದಲ್ಲಿ ಪರಿವರ್ತನೆ ಉಂಟಾಯಿತು ಅದೇ ರೀತಿ ನೀವು ಯಾವಾಗ ಕುತ್ಕೊಂಡು ಕೃಷ್ಣನ ಬಗ್ಗೆ ಕುತ್ಕೊಂಡು ಕೇಳ್ತೀರಿ ಪರಂಪರೆಯಲ್ಲಿ ಅವಾಗ ಏನಾಗ್ತದೆ ನಮ್ಮ ಜೀವನ ಕೇವಲ ಅದು ಕೇವಲ ಊಹಾಪೋಹಗಳಿಂದ ತುಂಬಿ ಹೋಗಿದೆ ಅಂದ್ರೆ ಊಹೆ ಅಂದ್ರೆ ಹಿಂಗಿದ್ರೆ ಹಂಗಿರ್ಬೋದು ಹಂಗಿದ್ರೆ ಹಿಂಗಿರ್ಬೋದು ಅಂತ ಹೇಳಿ ನಾವು ತಿಳ್ಕೊಂಡು ಹೊರತು ನಿಜವಾದ ತತ್ವ ನಮಗೆ ಗೊತ್ತಿಲ್ಲ ಅದು ಯಾವಾಗ ಗೊತ್ತಾಗ್ತದೆ ಯಾವಾಗ ನಾವು ಪರಂಪರೆಯಲ್ಲಿ ಜ್ಞಾನವನ್ನು ಪಡಿತೀವಿ ಅವಾಗ ಅದರದ್ದು ಜ್ಞಾನ ಉಂಟಾಗ್ತದೆ ಆದ್ರಿಂದ ಇಲ್ಲಿ ಕೃಷ್ಣ ಏನು ಮಾಡಿದ ಆ ಪೂರ ಎಲ್ಲ ನೈವೇದ್ಯವನ್ನ ಗೋವರ್ಧನಿಗೆ ಅರ್ಪಣೆ ಮಾಡಿದ ಆ ಗೋವರ್ಧನ ಕ್ಷಣಾರ್ಧದಲ್ಲಿ ಅದನ್ನ ಸ್ವೀಕಾರ ಮಾಡಿದ ಅರ್ಥಾತ್ ಪೂರ ಎದುರಿಗಿದ್ದೆಲ್ಲ ಖಾಲಿ ಆಗ್ಬಿಡ್ತು ತಕ್ಷಣ ಆಮೇಲೆ ಗೋವರ್ಧನ್ ಜೋರಾಗಿ ಹೇಳ್ತಾ ಹೇಳಲಿಕ್ಕೆ ಶುರು ಮಾಡಿದ ಅಣಿಯೋರ್ 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 ಅಂತಂದ್ರೆ ಅಂದ್ರೇನು ಇನ್ನಷ್ಟು ಕೊಡು ಇನ್ನಷ್ಟು ಕೊಡು ಅಂತಂದು ಕೃಷ್ಣ ಆ ಗೋವರ್ಧನ್ ರೂಪದಲ್ಲಿ ಜೋರಾಗಿ ಹೇಳ್ತಾ ಇದ್ದ ಆವಾಗ ಮತ್ತೆ ಅವರೆಲ್ಲ ತಮ್ಮತ್ರ ಇದ್ದಿದ್ದೆಲ್ಲ ಖಾಲಿ ಮಾಡಿದ್ರು ಹೌದಲ್ಲ ಅವ್ರದ್ದು ಪದಾರ್ಥ ಬೃಂದಾವನದಲ್ಲಿ ಏನೇನಿತ್ತಲ್ಲ ಮನೆಯೊಳಗ ಏನೇನು ಖಾಲಿ ಇಟ್ಟಿದ್ದಿಲ್ಲ ಅವರು ಸ್ಟಾಕ್ ಮಾಡಿದ್ದು ಎಲ್ಲಾನು ಖಾಲಿ ಆಗಿತ್ತು ಖಾಲಿ ಮಾಡಿ ಅವ್ರು ಅಡಿಗೆ ಮಾಡಿ ಕೃಷ್ಣಕ್ಕೆ ಕೊಟ್ಟಿದ್ರು ಅದು ಪೂರ ಖಾಲಿ ಆಗ್ಬಿಡ್ತು ಇವಾಗ ಏನ್ ಮಾಡುದಂತ ಹೇಳಿದ್ರೆ ಅವ್ರಿಗೆಲ್ಲ ದೊಡ್ಡ ಒಂದು ವಿಚಾರ ಇತ್ತು. ಅವಾಗ ಒಬ್ಬ ವರಿಷ್ಠ ವೈಷ್ಣವರು ಬಂದವರು ಹೇಳಿದ್ರಿ, ಇಲ್ಲ ಇವಾಗ ಕೃಷ್ಣಗೆ ತೃಪ್ತಿ ಮಾಡ್ಲಿಕ್ಕೆ ಸಾಧಾರಣ ವಸ್ತುಗಳಿಂದ ಸಾಧ್ಯ ಇಲ್ಲ, ಆದ್ರಿಂದ ನಾವೇನ್ ಮಾಡ್ಬೇಕು, ತುಳಸಿ ಕೊಡ್ಬೇಕಂತ ಹೇಳಿ ಒಂದು ತುಳಸಿ ದಳ ಇಡ್ತು. ಅವಾಗ ಕೃಷ್ಣನ್ಗೆ ಅವಾಗ ಏನಾಗ್ತದ, ಅವಾಗ ಅವನಿಗೆ ಪರಿಪೂರ್ಣ ಆಗ್ತಾನ. ಅವಾಗ ಕೃಷ್ಣ ಅವಾಗ ಅಂತಾನ, ನೋ ಐ ಆಮ್ ಸ್ಯಾಟಿಸ್ಫೈಡ್, ಅಥವಾ ಅವನಿಗೆ ಡೇಕಾರಿಕೆ ಅಂತಾರಲ್ಲ ಏನದ ಕನ್ನಡದೊಳಗೆ, ಅದು ಬರ್ತದ. ಅವಾಗ ಕೃಷ್ಣ ಅವಾಗ ಅಂದ್ರೆ ಏನು, ಸೈರನ್ ಬಂದಂಗ, ಸೈರನ್ ಬಂತಂದ್ರೆ ಹೊಟ್ಟೆ ತುಂಬಂತ. ಅವಾಗ ಕೃಷ್ಣನಿಗೆ ಪರಿಪೂರ್ಣ, ಯಾಕಂದ್ರೆ ತುಳಸಿ ಏನದಲ್ಲ ಅದು ಸಾಧಾರಣ ವೃಕ್ಷ ಅಲ್ಲ, ಸಾಧಾರಣ ಒಂದು ಗಿಡ ಅಲ್ಲ. ಆದ್ರಿಂದ ನಾವು ತುಳಸಿ ಪೂಜಾ ಮಾಡ್ತೀವಿ, ತುಳಸಿ ನಾವು ಇಲ್ಲಿ ಇಡ್ತೀವಿ ನಾವು. ಯಾಕೆ ಆ ತುಳಸಿ ಎಷ್ಟು ಪ್ರಿಯ ಅಂದ್ರೆ ಕೃಷ್ಣನಿಗೆ, ನೀವು 56 ಪ್ರಕಾರದ ಛಪ್ಪನ ಭೋಗ ನಾವು ಕೃಷ್ಣನಿಗೆ ಪ್ರತಿ ದಿವಸ ಕೊಡ್ತೀವಿ ಅಲ್ಲಿ ಗೋರ ಜಗನ್ನಾಥಪುರಿ ಒಳಗೆ. ಆದ್ರೂ ಕೂಡ ಕೃಷ್ಣನಿಗೆ ಅದರಿಂದ ತೃಪ್ತಿ ಅನ್ನೋದಿಲ್ಲ. ಯಾಕೆ, ಯಾಕಂದ್ರೆ ಕೃಷ್ಣನ ತೃಪ್ತಿ ಪಡಿಸ್ಲಿಕ್ಕೆ ಭೌತಿಕ ಸಾಮಗ್ರಿಗಳಿಂದ ಸಾಧ್ಯ ಇಲ್ಲ. ಅದಕ್ಕೆ ಇದೇನಿದೆ ತುಳಸಿ ಏನದ, ಅದು ಭಕ್ತಿಯ ಪ್ರತೀಕ. ಅಥವಾ ಶ್ರೀಮತಿ ರಾಧಾರಾಣಿ, ರಾಧಾರಾಣಿ ಅಥವಾ ಲಕ್ಷ್ಮೀನೇ ಯಾವಾಗ ಒಂದು ಗಿಡದ ರೂಪದಲ್ಲಿ ಬರ್ತಾಳೆ ಅವಳಿಗೆ ಏನಂತೀವಿ ನಾವು, ತುಳಸಿ ಅಂತೀವಿ. ಲಕ್ಷ್ಮಿ ಯಾವಾಗ ಒಂದು ಪಶುವಿನ ರೂಪದಲ್ಲಿ ಬರ್ತಾಳೆ ಅವಳಿಗೆ ಏನಂತೀವಿ ನಾವು, ಆಕಳು ಅಂತೀವಿ. ಆಕಳು ಬೇರೆ ಅಲ್ಲ ಮತ್ತು ಲಕ್ಷ್ಮಿ ಬೇರೆ ಅಲ್ಲ, ತುಳಸಿ ಬೇರೆ ಅಲ್ಲ ಮತ್ತು ಲಕ್ಷ್ಮಿ ಬೇರೆ ಅಲ್ಲ. ಅದನ್ನು ತುಳಸಿ ಪೂಜೆಯನ್ನು ನಾವು ಯಾಕೆ ಮಾಡ್ತೀವಿ, ಯಾಕಂದ್ರೆ ಲಕ್ಷ್ಮಿ ಪೂಜೆ ಆಯ್ತು. ಆದ್ರೆ ಅವಾಗ ತುಳಸಿಯನ್ನು ನಾವು ಯಾವಾಗ ಕೃಷ್ಣನ್ಗೆ ಅರ್ಪಣೆ ಮಾಡ್ತೀವಿ, ನಮ್ಮ ಪದಾರ್ಥ ಹೋಗ ನೀವು ನೋಡಿರ್ಬೋದು ಹೋಗಲ್ಲ ಮೇಲೆ ತುಳಸಿ ಇಟ್ಟಿರ್ತೇವೆ. ಯಾಕೆ, ಹಾಗಾಗಿ ಅಟ್ಲೀಸ್ಟ್ ತುಳಸಿ ನೋಡಿ ನಮ್ಮ ಪದಾರ್ಥ ಸ್ವೀಕಾರ ಮಾಡಲಿ ಅಂತ ಹೇಳಿ ಹೋಗಲ್ಲ. ಹಾಗಾದ್ರೆ ಶಿಫಾರಸ್ ಬೇಕು, ಹೋಗಲ್ಲ ಶಿಫಾರಸ್. ಏನೇ ಕೆಲಸ ಮಾಡ್ಬೇಕಂದ್ರೆ ಈ ಜಗತ್ತಿನೊಳಗೆ ಏನಿರ್ಬೇಕು, ರೆಕಮೆಂಡೇಶನ್ ಇರು. ವಿದೌಟ್ ರೆಕಮೆಂಡೇಶನ್ ನಿಮ್ಮ ಅಪ್ಲಿಕೇಶನ್ ಏನಾಗ್ತದ, ಎಲ್ಲಿ ಹೋಗ್ತದ? ಹಾ, ಅದೇ ರೀತಿ ನಾವು ಮಾಡಿದಂತ ಪದಾರ್ಥ ಕೃಷ್ಣ ಯಾವಾಗ ಸ್ವೀಕಾರ ಮಾಡ್ತಾನ, ಎಲ್ಲಿ ರೆಕಮೆಂಡೇಶನ್ ಇರ್ತದ ಆವಾಗ ಸ್ವೀಕಾರ ಮಾಡ. ಆ ರೆಕಮೆಂಡೇಶನ್ ಯಾರ್ದು, ಶುದ್ಧ ಭಕ್ತರು. ವಿಷ್ಣುಗೆ ಶುದ್ಧ ಭಕ್ತರು ಯಾರು, ಸರ್ವಶ್ರೇಷ್ಠ ಭಕ್ತರು ಯಾರು? ವಿಷ್ಣುವಿನ ಬಳಿಕ ಯಾರು ಇರ್ತಾಳೆ, ರಾಮನ ಬಳಿಕ ಯಾರು ಇರ್ತಾಳೆ, ಕೃಷ್ಣನ ಬಳಿಕ ಯಾರು ಇರ್ತಾಳೆ? ಹಾ, ಅಂದ್ರೆ ಇವರು ಮೂರು ರಾಧಾರಾಣಿ ಅಥವಾ ತುಳಸಿ ಪ್ರತೀಕ. ಯಾವಾಗ ನಾವು ತುಳಸಿಗೆ ನಾವು ಯಾವಾಗ ಇಡ್ತೀವಿ ನಮ್ಮ ಪದಾರ್ಥದ ಮೇಲೆ, ಅವಾಗ ಏನಾಗ್ತದೆ, ಕೃಷ್ಣನಿಗೆ ಒಂದು ತೃಪ್ತಿ ಉಂಟಾಗ್ತದೆ. ಅವಾಗ ತುಳಸಿ ತಿಂತಾನೆ, ನೀವು ಕೆಳಗಿಟ್ಟಿದ್ದನ್ನೇ ತಿಂತಾನೆ. ಒಂದ್ ವೇಳೆ ನಾವು ತುಳಸಿ ಇಲ್ಲ ಅಂತಂದ್ರೆ ಕೃಷ್ಣ ನಾವು ಕೊಟ್ಟಂತ ಯಾವುದೇ ಪದಾರ್ಥವನ್ನು ಸ್ವೀಕಾರ ಮಾಡೋದಿಲ್ಲ. ಅದರಿಂದ ವಿಷ್ಣು ಅಥವಾ ಕೃಷ್ಣ ಪೂಜೆಯಲ್ಲಿ ತುಳಸಿಗೆ ಶ್ರೇಷ್ಠವಾದ ಮಹತ್ವ ಇದೆ ಹೇಳ್ತಾ. ಆದ್ರಿಂದ ಇಲ್ಲಿ ಏನಾಯ್ತು, ಎಲ್ಲ ಪದಾರ್ಥಗಳನ್ನು ಅರ್ಪಣೆ ಮಾಡಿದ್ರು, ಆದ್ರೂ ಕೃಷ್ಣನಿಗೆ ತೃಪ್ತಿ ಆಗ್ಲಿಲ್ಲ. ಕೊನೆಗೆ ಏನು ಮಾಡಿದ್ರು, ಆಯ್ತಂತೇಳಿ ಒಂದು ತುಳಸಿ ದಳವನ್ನು ಇಟ್ರು. ಅವಾಗ ಕೃಷ್ಣನಿಗೆ ತೃಪ್ತಿ ಉಂಟು. ಆನಂತರ ಕೃಷ್ಣ ಹೇಳಿದ, ಆಯ್ತು ಇವಾಗ ಇವಾಗ ನಾವೇನ್ ಮಾಡೋಣ, ಪ್ರದಕ್ಷಿಣೆ ಮಾಡೋಣ. ಆಮೇಲೆ ಕೊಟ್ಟಂತ ಪದಾರ್ಥ ವಾಪಸ್ ಬಂತು. ಮೊದಲ ಈಗ ನಾವು ಪ್ಲೇಟ್ನೊಳಗ ಊಟ ಮಾಡಿದ್ವಿ, ಪ್ರಸಾದ ಸಮಯದೊಳಗೆ ಎಲ್ಲ ಪ್ಲೇಟ್ ನೋಡಿ ನಾವು ಊಟ ಮಾಡಿದ್ವಿ. ಅದು ಪ್ಲೇಟ್ನೊಳಗೆ ಖಾಲಿ ಆಯ್ತಂದ್ರೆ ಎಲ್ಲಿ ಹೋಯ್ತು, ಹೊಟ್ಟೆಯೊಳಗೆ ಹೋಯ್ತು. ಹೊಟ್ಟೆಯೊಳಗೆ ಹೋಯ್ತಂದ್ರೆ ಏನಾಯ್ತು, ಪ್ಲೇಟ್ ಖಾಲಿ ಆಯ್ತು, ಹೋಗಲ್ಲ. ಅಂದ್ರೆ ಇಲ್ಲಿದ್ದು ಇಲ್ಲಿ ಹೋಯ್ತಂದ್ರೆ ಇದು ಖಾಲಿ ಆಗ್ತದೆ. ಆದ್ರೆ ಕೃಷ್ಣನ ಜೀವನದೊಳಗೆ ಹಂಗಿಲ್ಲ. ಅಂಗಾನ್ ಎಸ್ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅರ್ಥಾತ್ ಕೃಷ್ಣ ಅವನ ಯಾವಾಗ ತಿಂತಾನ ಆವಾಗ ಅವನ ಪ್ಲೇಟ್ ಖಾಲಿ ಆಗ್ತದ, ಅಂತೂ ಖಾಲಿನೂ ಆಗೋದಿಲ್ಲ. ಅದು ಎರಡೂ ಖರೆ. ಕೃಷ್ಣ ತಿಂತಾನ, ಕೃಷ್ಣನ ಹೊಟ್ಟೆ ತುಂಬ್ತದ, ಜೊತೆಗೆ ಅವನು ವಾಪಸ್ಸನ್ನು ಕೊಡ್ತಾನ. ಅದು ನಮ್ಮ ಸಾಧಾರಣ ವ್ಯಕ್ತಿಯಿಂದ ಸಾಧ್ಯ ಇಲ್ಲ, ನಮ್ಮ ನಿಮ್ಮಂತ ವ್ಯಕ್ತಿಗಳಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೃಷ್ಣ ಪರಿಪೂರ್ಣ ಇದ್ದಾನೆ. ಭಗವಾನ್ ಓಂ ಪೂರ್ಣಮದ ಪೂರ್ಣಮದಂ ಪೂರ್ಣಾತ್ ಪೂರ್ಣ ಮುಜಿತ್ತಿದೆ ಪೂರ್ಣಸ್ಯಮೇವಾವ ಪೂರ್ಣಮೇವಾವಶಿಷ್ಯತೆ. ಅರ್ಥಾತ್ ಕೃಷ್ಣ ಪರಿಪೂರ್ಣ ಇದ್ದಾನೆ. ಕೃಷ್ಣನಿಂದ ಹೊರಬರ್ತಕ್ಕಂಥ ಪ್ರತಿಯೊಂದು ಬ್ರಹ್ಮಾಂಡಗಳು, ಪ್ರತಿಯೊಂದು ಜೀವಗಳು ಪರಿಪೂರ್ಣ ಇದೆ. ಇಷ್ಟೆಲ್ಲ ಪರಿಪೂರ್ಣ ವ್ಯಕ್ತಿಯಿಂದ ಪರಿಪೂರ್ಣ ವಸ್ತುಗಳು ಬಂದರೂ ಕೂಡ ಕೃಷ್ಣ ಮಾತ್ರ ಪರಿಪೂರ್ಣವಾಗೇ ಇದ್ದಾನೆ. ಅರ್ಥ ಆಯ್ತಾ? ಅರ್ಥಾತ್ ಒಬ್ಬ ವ್ಯಕ್ತಿ ಇಂದ ಪರಿಪೂರ್ಣವಾದ ವಸ್ತುಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾ, ಆದ್ರೆ ಆ ವ್ಯಕ್ತಿ ಅಪರಿಪೂರ್ಣ ಆಗೋದಿಲ್ಲ. ಆದ್ರೆ ಈ ಜಗತ್ತಿನಲ್ಲಿ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಜಗತ್ತಿನಲ್ಲಿ ಸಾಧಾರಣ ವ್ಯಕ್ತಿ ಅವನ ಕೃಷ್ಣನ ರೀತಿಯಲ್ಲಿ ಭಗವಂತನ ಅವನಲ್ಲಿ ಲಕ್ಷಣಗಳಿಲ್ಲ. ಆದ್ರೆ ಕೃಷ್ಣನ ಬ್ರಹ್ಮಾಂಡದ ಹೊರಬರ್ತಾವೆ, ಆದ್ರೂ ಕೂಡ ಆ ಕೃಷ್ಣನಲ್ಲಿ ಏನು ಕಡಿಮೆ ಆಗೋದಿಲ್ಲ. ಇವಾಗ ನಾವು ಇನ್ನೊಬ್ಬರಿಗೆ ಯಾರಿಗಾದ್ರೂ ಸಾಲ ಕೊಟ್ಟರೆ ಅಷ್ಟು ಹಣ ನಮ್ಮ ಹತ್ರ ಕಡಿಮೆ ಆಯ್ತು, ಹೌದಲ್ಲ? ಅದು ಯಾರಾದ್ರೂ ಒಬ್ಬರು ಹೆಜ್ಜೆಗೆ ಕೊಟ್ಟರೆ ಅಷ್ಟು ನಮ್ಮ ಹತ್ರ ಜಾಸ್ತಿ ಆಯ್ತು. ಆದ್ರೆ ಕೃಷ್ಣನ ನೀವು ಎಷ್ಟೇ ತಗೊಂಡ್ರು ಕೂಡ ಕೃಷ್ಣನ ಏನು ಅದು ಟ್ರೆಜರಿ ಖಾಲಿ ಆಗೋದಿಲ್ಲ, ಮತ್ತು ಕೃಷ್ಣಗೆ ಎಷ್ಟೇ ಕೊಟ್ಟರು ಕೂಡ ಅವನ ಟ್ರೆಜರಿ ತುಂಬೋದಿಲ್ಲ ನೀವು ಕೊಟ್ಟಿರಿ ಅಂತಂದ್ರೆ. ಅದು ಪರಿಪೂರ್ಣತೆ. ಅದ್ರ ಮೇಲೆ ಕೃಷ್ಣ ತಾನು ತಿಂದ ಜೊತೆಗೆ ಅದನ್ನು ವಾಪಸ್ ಕೂಡ ಕೊಟ್ಟ ಅಂದ್ರೆ ಅವನು ಹೊರಟು ತಂತು. ಆಮೇಲೆ ಇಲ್ಲಿ ಮಹಾಪ್ರಸಾದನು ಕೂಡ ಸಿಕ್ತು. ಅದರಿಂದ ಕೃಷ್ಣನ ಭಕ್ತರು ಏನ್ ಮಾಡ್ತಾರ, ಅವ್ರೇನ್ ಮಾಡ್ತಾರ, ಈ ರೀತಿ ಕೃಷ್ಣನಿಗೆ ನೈವೇದ್ಯವನ್ನು ಕೊಡ್ತಾರ. ಯಾಕೆ ಬರ್ತದೆ ಕೃಷ್ಣ ವಾಪಸ್ ಕೊಡ್ತಾನೆ. ಒಂದ್ವೇಳೆ ಕೊಡ್ಲಿಲ್ಲ ಅಂತಂದ್ರೆ ನಾಳಿಂದ ಕೃಷ್ಣ ಪೂಜೆ ಮಾಡೋದು ಕಠಿಣ ಆಗ್ತದೆ. ಅದು ಕೃಷ್ಣನ ಗೊತ್ತೈತಿ. ಆದ್ರೆ ಕೃಷ್ಣ ಏನ್ ಮಾಡ್ತಾನ, ಆಯ್ತು ಅಟ್ಲೀಸ್ಟ್ ನೀವು ಅರ್ಪಣೆ ಮಾಡ್ರಿ, ನಾನು ನಿಮ್ಗೆ ವಾಪಸ್ ಕೊಡ್ತೀನಿ, ಆ ಗ್ಯಾರಂಟಿ ಇದೆ. ಆದ್ರೆ ಆ ಮೊದಲಿಟ್ಟಂತ ಪದಾರ್ಥ ಮತ್ತು ನೈವೇದ್ಯ ಆದ ನಂತರ ಪದಾರ್ಥದಲ್ಲಿ ಒಂದು ವಿಶೇಷತೆ ಇದೆ. ಅದೇನು ವಿಶೇಷ? ಅದು ಕೃಷ್ಣನ ಒಂದು ಅದರಲ್ಲಿ ಕೃಪ ಅಥವಾ ಒಂದು ಆಶೀರ್ವಾದ ಇದೆ. ಅದನ್ನೇ ಯಾವಾಗ ಸ್ವೀಕಾರ ಮಾಡ್ತೀವಿ ಅವಾಗ ಏನಾಗ್ತದೆ, ನಮ್ಮ ಜೀವನ ಪರಿಪೂರ್ಣ ಆಗ್ತದೆ. ಅದು ಮಹಾಪ್ರಸಾದದ ಒಂದು ವಿಶೇಷತೆ. ಈ ರೀತಿ ಕೃಷ್ಣ ಗೋವರ್ಧನ ಪೂಜೆ ಮಾಡಿದ, ಆ ನಂತರ ಗೋವರ್ಧನ ಎಲ್ಲ ಸ್ವೀಕಾರ ಮಾಡಿದಾಗೆಲ್ಲ ವಾಪಸ್ ಬಂತು ತಕ್ಷಣ ಮಹಾಪ್ರಸಾದ. ಆ ನಂತರ ಕೃಷ್ಣ ಅಂತ ಆಯ್ತು, ಇವಾಗ ನಾವೇನ್ ಮಾಡೋಣ, ಇದಕ್ಕೆ ಗೋವರ್ಧನಕ್ಕ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ಕೃಷ್ಣ ತನ್ನ ಗೆಳೆಯರು ಇಡೀ ಬೃಂದಾವನ ವಾಸಿಗಳು ಎಲ್ಲರನ್ನೂ ಜೊತೆಗೇನು ಅವನು ಕೃಷ್ಣ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಶುರು ಮಾಡ. ಅಂದ್ರೆ ಪ್ರದಕ್ಷಿಣೆ ಹಾಕುವಾಗ ನಾವೇನ್ ಮಾಡ್ಬೇಕು, ಯಾವ ಪ್ರದಕ್ಷಿಣೆ ಹಾಕಿ ಅರ್ಥಾತ್ ಗೋವರ್ಧನ ಇರಲಿ ಅಥವಾ ತುಳಸಿ ಇರಲಿ ಅಥವಾ ಭಗವಂತನ ವಿಗ್ರಹ ಅಥವಾ ಗುಡಿ ಒಳಗೆ ನಾವೇನು ಪ್ರದಕ್ಷಿಣೆ ಹಾಕ್ತೇವಲ್ಲ, ಅದು ಬಲಕ್ ಇರ್ಬೇಕು. ಅಂದ್ರೆ ಕೃಷ್ಣ ಬಲಕ್ ಇರ್ಬೇಕು ಅಥವಾ ಗೋವರ್ಧನ ಅಥವಾ ತುಳಸಿ ಬಲಕ್ ಇದ್ದು ನಾವು ಈ ರೀತಿ ಪ್ರದಕ್ಷಿಣೆ ಹಾಕ್ಬೇಕು. ಹಿಂಗೆ ಉಲ್ಟ ಅಲ್ಲ, ಕ್ಲಾಕ್ ವೈಸ್ ಪ್ರದಕ್ಷಿಣೆ ಹಾಕ್ಬೇಕು. ಅಂದ್ರೆ ನಾವು ಪ್ರದಕ್ಷಿಣೆ ಮಾಡ್ತಕ್ಕಂತ ವ್ಯಕ್ತಿ ಅವ ನಮ್ಮ ಬಲಕ್ ಇರ್ಬೇಕು. ಆದ್ರಿಂದ ಕೃಷ್ಣ ಏನ್ ಮಾಡಿದ, ಎಲ್ಲರನ್ನ ಕರ್ಕೊಂಡು ತಾನು ಮುಂದೆ ಹೋಗ್ತಾ ಎಲ್ಲರನ್ನ ತನ್ನ ಹಿಂದೆ ಅವರೆಲ್ಲರೂ ಪ್ರದಕ್ಷಿಣೆ ಹಾಕಿದ. ಅಂದ್ರೆ ಗೋವರ್ಧನ ಪರ್ವತ ಎಲ್ಲಿತ್ತು, ಅವರ ಬಲಕ್ಕಿತ್ತು. ಈ ರೀತಿ ಕೃಷ್ಣ ಪ್ರದಕ್ಷಿಣೆ ಹಾಕಿದ. ಆಮೇಲೆ ಕೆಲವರು ನಂದ ಯಶೋದಮ್ಮಾಯಿ ರೋಹಿಣಿ ಅವ್ರಿಗೆ ನಡೆಯಕ್ಕಾಗೋದಿಲ್ಲ ಅಂತ ಅವ್ರು ಏನ್ ಮಾಡಿದ್ರು, ಅವರು ಚಕ್ರಿ ಒಳಗೆ ಕೂತ್ಕೊಂಡು ಪ್ರದಕ್ಷಿಣೆ ಹಾಕಿದ್ರು. ಆದ್ರಿಂದ ಯಾರಿಗೆ ನಡೆಯಕ್ಕಾಗೋದಿಲ್ವೋ ಅವ್ರೇನ್ ಮಾಡ್ಬೋದು, ಅವ್ರು ಈ ರೀತಿ ಯಾವ್ದೊಂದು ವಾಹನದಲ್ಲಿ ಕೂತ್ಕೊಂಡು ಪ್ರದಕ್ಷಿಣೆ ಮಾಡ್ಬೋದು ಅದಕ್ಕೂ. ಆದ್ರಿಂದ ಇವಾಗ ನಾವೇನ್ ಮಾಡ್ತೀವಿ, ಹೆಚ್ಚಾಗಿ ಜನರು ಬಸ್ನ ಅಥವಾ ಕಾರ್ನಲ್ಲಿ ಕೂತ್ಕೊಂಡು ಪ್ರದಕ್ಷಿಣೆ ಮಾಡ್ತಾರೆ, ಆ ರೀತಿನೂ ಮಾಡ್ಬೋದು. ಈ ರೀತಿ ಪ್ರದಕ್ಷಿಣೆ ಮಾಡ್ತಾ 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 ಎಲ್ಲರೂ ಪ್ರದಕ್ಷಿಣೆ ಮಾಡಿದ್ರು. ಆಮೇಲೆ ಆನಂತರ ಕೃಷ್ಣ ಎಲ್ಲರಿಗೂ ಪದಾರ್ಥವನ್ನ ಇದನ್ನು ಕೊಟ್ಟ, ಏನ ಅದೇನು ಮಹಾಪ್ರಸಾದ ಏನಿತ್ತಲ್ಲ ಅದನ್ನು ಮೊಟ್ಟ ಮೊದಲಿಗೆ ಬ್ರಾಹ್ಮಣರಿಗೆ ಮತ್ತು ವೈಷ್ಣವರಿಗೆ ಕೊಟ್ಟ, ಆನಂತರ ಸಣ್ಣ ಮಕ್ಕಳು, ಆನಂತರ ಸ್ತ್ರೀಯರು, ಆನಂತರ ಉಳಿದ ಎಲ್ಲ ಜನರಿಗೂ ಕೊಟ್ಟ. ಅಷ್ಟು ಮಾತ್ರ ಅಲ್ಲ, ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಚಂಡಾಲರಿಗೆ ಎಲ್ಲರಿಗೂ ಮಹಾಪ್ರಸಾದ ಕೃಷ್ಣ ಸ್ವಯಂ ವಿತರಣೆ ಮಾಡಿದ. ಎಲ್ಲರೂ ಮಹಾಪ್ರಸಾದ ತಿಂದ್ರು, ಅವ್ರ ಮನೆಗೆ ಹೋದ್ರು, ಎಲ್ಲರಿಗೂ ಆನಂದ ಆಯ್ತು. ಹೌದಲ್ಲ, ಎಲ್ಲರಿಗೂ ಮಹಾಪ್ರಸಾದ ಆದ ನಂತರ ಎಲ್ಲರಿಗೂ ಏನಿಸ್ತದೆ, ಆನಂದ ಆಗ್ತದೆ. ಆದ್ರೆ ಒಬ್ಬ ವ್ಯಕ್ತಿಗೆ ಅವನಿಗೇನಾಗಿತ್ತು, ದೊಡ್ಡ ಒಂದು ಹೊಟ್ಟೆಯೊಳಗೆ ಊರಿಗೆ ಶುರು ಆಗಿತ್ತು. ಅವನ ಯಾರು, ಒಬ್ಬ ವ್ಯಕ್ತಿ ಬಿಟ್ಟು ಇಡೀ ಬೃಂದಾವನದಲ್ಲಿ ಎಲ್ಲರಿಗೂ ಸಂತುಷ್ಟಿ ಉಂಟಾಗಿತ್ತು. ಯಾಕಂದ್ರೆ ಅವನನ್ನ ನನಗೆ ಇಲ್ಲಿ ತನಕ ಕೈ ತನಕ ಬಂದ ಬಾಯಿ ತನಕ ಬರಲಿಲ್ಲ ಅಂತ ಹೇಳಿ ಅವನಿಗೆ ದೊಡ್ಡ ಒಂದು ಆತಂಕ ಉಂಟಾಗಿತ್ತು, ಅತ್ಯಂತ ದೊಡ್ಡ ಚಿಂತೆ ಆಗಿತ್ತು, ಮತ್ತು ಸಿಟ್ಟು ಕೂಡ ಬಂದಿತ್ತು. ಆದ್ರೆ ಈ ಸಣ್ಣ ವ್ಯಕ್ತಿ ಕೃಷ್ಣ, ಈ ವ್ಯಕ್ತಿ ಏನು ಇಷ್ಟು ದೊಡ್ಡ ಪೂಜೆಯನ್ನೆಲ್ಲ ಅದನ್ನ ಈ ರೀತಿ ಅದನ್ನೆಲ್ಲ ಪಲ್ಟಿ ಹಾಕಲ್ಲ ಅಂತ ಹೇಳಿ ಅವನಿಗೆ ಬಹಳ ಚಿಂತೆ ಆಗಿತ್ತು ಮತ್ತು ಸಿಟ್ಟು ಬಂದಿದೆ. ಆದ್ರಿಂದ ಏನಾದ್ರೆ ಇದಕ್ಕೆಲ್ಲ ಏನ್ ಕಾರಣ, ಕೃಷ್ಣ ಕಾರಣ. ಆಮೇಲೆ ಇವ್ರ ಮಾತು ಕೇಳಿ ಎಲ್ಲ ಬೃಂದಾವನ ವಾಸಿಗಳು ಅವ್ರನ್ನ ತಲೆ ಕೆಟ್ಟ ಹೋಗ್ಯದ. ಅದರಿಂದ ಅವರು ಅವನ ಮಾತು ಕೇಳಿ ಅವನ ಹಿಂದೆ ಹೋಗಿದ್ರು. ಆದ್ರಿಂದ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಇಂದ್ರ ಏನ್ ಮಾಡಿದ, ಸಂವರ್ತಕ ಅಂದ್ರೆ ಮೋಡಗಳಿದಾವ, ಏನು ಮೋಡಗಳು ಇರ್ತಾವಲ್ಲ, ಈ ಮೋಡಗಳಿಂದ ಮಳಿ ಬರ್ತದೆ ಅಲ್ಲ, ಸ್ವಲ್ಪ ಮಳಿ ಬರ್ತದೆ. ಅದ್ರ ಸಂವರ್ತಕ ಮೋಡಗಳು ಯಾವಾಗ ಬರ್ತಾವ, ಯಾವಾಗ ಪೃಥ್ವಿ ಪ್ರಳಯ ಆಗ್ತದಲ್ಲ, ಪ್ರಳಯದ ಸಮಯದಲ್ಲಿ ಏನು ಮಳಿ ಬೀರ್ಬೇಕಲ್ಲ, ಆ ಮಳಿ ಸಲುವಾಗಿ ಯಾವ ಮೋಡಗಳು ಬರ್ತಾವೆ, ಸಂವರ್ತಕ. ಅಂದ್ರೆ ಆ ಮೋಡಗಳು ಯಾವಾಗ ಮಳಿ ಅದರಿಂದ ಶುರು ಆಗ್ತದ, ಆ ಮಳಿ ಹನಿ ಎಷ್ಟಿರ್ತಾವಂತ, ದೊಡ್ಡ ದೊಡ್ಡ ಕಂಬದ ರೀತಿ ಇರ್ತಾವ. ಒಂದು ಕಂಬ, ದೊಡ್ಡ ದೊಡ್ಡ ಕಂಬ ಅಂದ್ರೆ ಈ ಸಣ್ಣ ಮನಿ, ಈಗಂತೂ ಕಂಬ ಇರೋದಿಲ್ಲ ಹೆಚ್ಚಾಗಿ, ಇದ್ರೂ ಕಾಲಂ ಬರ್ತಾವೆ ಈ ರೀತಿ ಹೆಚ್ಚಾಗಿ. ಹಿಂದಿನ ಮನೆಯೊಳಗೆ ದೊಡ್ಡ ದೊಡ್ಡ ಕಂಬ ಇರ್ತದೆ ಕಟ್ಟಿಗೆ ಒಳಗೆ, ಅದನ್ನ ಅಥವಾ ನೀವು ಹಳೆಬೀಡು ಎಲ್ಲೂರು ನೋಡಬಹುದು, ನೀವು ಕಂಬ ನೋಡ್ತಿರೋದು ಕಂಬಗಳು, ಅಷ್ಟು ದೊಡ್ಡ ಕಂಬದ ರೀತಿಯಲ್ಲಿ ಒಂದೊಂದು ಮಳೆ ಹನಿ ಬೀಳ್ತದೆ. ಅಂದ್ರೆ ಲೆಕ್ಕ ಹಾಕಿ ಕೆಲವೇ ಕ್ಷಣಗಳಲ್ಲಿ ಏನಾಗ್ತದೆ, ಕ್ಷಣಾರ್ಧದಲ್ಲಿ ಇಡೀ ಪೃಥ್ವಿ ನೀರೊಳಗೆ ಮುಳುಗಿ ಹೋಗ್ತದೆ. ಅಂತ ಸಂವರ್ತಕ ಮೋಡಗಳನ್ನ ಏನ್ ಮಾಡಿದ ಇಂದ್ರ ಬೃಂದಾವನಕ್ಕೆ ಕಳಿಸಿದ. ಯಾಕೆ? ಯಾಕಂದ್ರೆ ಅವನಿಗೆ ಏನಿಸ್ತು, ಈ ಕೃಷ್ಣ ಮತ್ತು ಬೃಂದಾವನ ಎಲ್ಲರಿಗೂ ಬುದ್ಧಿ ಕಲಿಸ್ಬೇಕಂತ ಹೇಳಿ ಅವ್ರ ಮೇಲೆ ಸೀಳು ತಿಳಿಸ್ಬೇಕು ಅಂತ ಏನ್ ಮಾಡ್ದ, ತನ್ನ ಮಿಥ್ಯ ಅಹಂಕಾರದ ವಶವಾಗಿ. ಯಾಕಂದ್ರೆ ಅವನು ಕೂಡ ಈ ಅಲೆಕ್ಸಾಂಡರ್ ಅಥವಾ ಹಿಟ್ಲರ್ ಮತ್ತೆ ಈ ರೀತಿ ಅವನು ಕೂಡ ಇದೇ ರೀತಿ ಮಾಡ್ದ. ಅವನು ಬಂದು ಅವನು ಯಾರು, ಕೃಷ್ಣನೇ ಅವನನ್ನ ತಯಾರು ಮಾಡಿದಂತ, ಅರ್ಥಾತ್ ಕೃಷ್ಣನಿಂದ ಉದ್ಭವ ಆದಂತ ಒಬ್ಬ ವ್ಯಕ್ತಿ. ಕೃಷ್ಣ ಗೀತದಲ್ಲಿ ಹೇಳ್ತಾನೆ ಅಹಂ ಸರ್ವಸ್ಯ ಪ್ರಭು, ಅಂದ್ರೆ ಅರ್ಥಾತ್ ಎಲ್ಲಾ ದೇವಿ ದೇವತೆಗಳು ಋಷಿಮುನಿಗಳು ನನ್ನಿಂದ ಉದ್ಭವ. ಅವನು ಕೃಷ್ಣನ ಸೇವಕ, ಆದ್ರೆ ಇವಾಗ ಏನ್ ಮಾಡಿದನ, ಕೃಷ್ಣನ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ. ಅದಕ್ಕೇನ್ ಕಾರಣ, ಕ್ಷಣಾರ್ಧದಲ್ಲಿ ಅವನಿಗೆ ಮರೆತು ಹೋಯ್ತು ನಾನು ಯಾರು ಅನ್ನೋದು. ಅದರಿಂದ ಅವನ ಏನ್ ಮಾಡಿದ, ಕೃಷ್ಣನ ಮತ್ತು ಬೃಂದಾವನ ವಾಸಿಗಳ ಮೇಲೆ ಈ ರೀತಿ ಸೇಡು ತಿಳಿಸ್ಕೊಳ್ಳಕ್ಕೆ ಸಂವರ್ಧ ಮೋಡಗಳನ್ನು ಕಳಿಸಿದ. ಅದೇನಾಯ್ತು, ಕ್ಷಣಾರ್ಧದಲ್ಲಿ ಇಡೀ ಬೃಂದಾವನ ನೀರೊಳಗೆ ತುಂಬಿ ಹೋಯ್ತು. ಯಾಕಂದ್ರ ಜೋರಾಗಿ ಮಳೆ ಶುರುವಾಯ್ತು. ಆನಂತರ ಎಲ್ಲರೂ ಬೃಂದಾವನ ವಾಸಿಗಳು ಓಡಿ 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 ಬಂದ್ರೆ ಎಲ್ಲಿ ಬರ್ತಾರೆ? ಈಗ ಸಂಕಟ ಬಂದಾಗ, ಸಂಕಟ ಏನಾದ್ರು ಸಂಕಟ ಬಂದ್ರೆ ಮತ್ತೊಂದು ಯಾರ ಹತ್ರ ಹೋಗ್ಬೇಕು ನಾವು? ಮಕ್ಕಳು ಏನಾದರೂ ಸಮಸ್ಯೆ ಉಂಟಾದ್ರೆ ಎಲ್ಲಿ ಹೋಗ್ತಾರೆ? ತಂದೆ ತಾಯಿ ಹತ್ರ ಹೋಗ್ತಾರೆ. ಅದೇ ರೀತಿ ವೈಷ್ಣವರೆಲ್ಲಿ ಹೋಗ್ತಾರೆ, ಅಥವಾ ಭಕ್ತರೆಲ್ಲಿ ಹೋಗ್ತಾರೆ, ಅಥವಾ ಜನರಲ್ಲಿ ಹೋಗ್ತಾರೆ? ಯಾರು ಎಲ್ಲರನ್ನ ಕಾಪಾಡ್ಲಿಕ್ಕೆ ಯಾರಲ್ಲಿ ಶಕ್ತಿ ಇದೆಯೋ ಅವರಲ್ಲಿ ಹೋಗ್ತಾನೆ. ಅವನು ಯಾರು? ಕೃಷ್ಣ. ಅದು ಕೃಷ್ಣ ಹೇಳಿದ್ರು, ನಿನ್ನ ಮಾತು ಕೇಳಿ ನಾವು ಇಂದ್ರ ಪೂಜೆಯನ್ನ ತಪ್ಪಿಸಿ ನೀನು ಕೊಟ್ಟು, ಈಗ ನೋಡಿ ಇಂದ್ರ ನಮಗೆ ಈ ರೀತಿ ಶಿಕ್ಷೆ ಕೊಡ್ತಾವೇನ, ಅದನ್ನ ನೀನೇ ಕಾಪಾಡ್ಬೇಕಂತ ಹೇಳಿ ಅವರು ಕೃಷ್ಣನನ್ನ ಹೋಗಿ ಮೊರೆ ಹೋಗ್ತಾರೆ. ಅವಾಗ ಕೃಷ್ಣ ಏನ್ ಮಾಡ್ದನ, ಅವಾಗ ನೋಡಿ ನಗ್ತಾನ, ಆಯ್ತು ಆಯ್ತು ಏನ್ ಚಿಂತೆ ಮಾಡ್ಬೇಡ್ರಿ. ಯಾಕಂದ್ರೆ ಅವನು ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾನೆ, ಯೋಗ ಕ್ಷೇಮ ವಹಾಮ್ಯಹಂ ಅನನ್ಯಶ್ಚಿಂತೆಯಂತ ಮಾಂ ಯೇ ಜನ ಪರರುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ. ಯಾರು ಕೃಷ್ಣ ಭಕ್ತಿಯಲ್ಲಿ ಮುಳುಗಿದ್ದಾರೋ, ಯಾರು ಕೃಷ್ಣ ಭಕ್ತರಾಗಿದ್ದಾರೋ, ಅವರನ್ನ ಕಾಪಾಡ್ಲಿಕ್ಕೆ ಸ್ವಯಂ ಕೃಷ್ಣನೇ ಬರ್ತಾನೆ. ಯೋಗಕ್ಷೇಮ ವಹಾಮ್ಯಹಂ ಹೇಳ್ದ. ಆನಂತರ ಒಂದ್ಸಾರಿ ಇದೇ ರೀತಿ ಚರ್ಚೆ ನಡೀತಾ ಇತ್ತು. ಆವಾಗ ಒಬ್ಬ ಭಕ್ತ ಕೇಳಿದ, ಯಾವ ರೀತಿ ಕೃಷ್ಣ ಭಕ್ತಿ ಮಾಡೋದ್ರಿಂದ ಕೃಷ್ಣ ಅನುಗ್ರಹ ಆಗ್ತದೆ, ಕೃಷ್ಣ ಪ್ರತಿ ಹೆಜ್ಜೆಗೆ ಬಂದು ನಮಗೆ ಕಾಪಾಡ್ತಾನಂತೆ. ಆಯ್ತು ಅಂತೇಳಿ ಅವ ಕೃಷ್ಣ ಭಕ್ತಿ ಮಾಡ್ತಾ ಇದ್ದ ಮತ್ತು ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇದ್ದ. ಹರೇ ಕೃಷ್ಣ ಹರೇ ಕೃಷ್ಣ ಅವನು ಹೇಳಿದ, ಈ ರೀತಿ ಕೃಷ್ಣ ಭಕ್ತಿಯನ್ನು ಮಾಡೋದು ಅಂತ ಗೊತ್ತಾಯ್ತು. ಕೃಷ್ಣ ಭಕ್ತಿ ಎಲ್ಲಿ ಮುಂದುವರಿತಾನೆ. ಆಮೇಲೆ ಅವನಿಗೆ ಒಂದ್ ದಿವಸ ಕೃಷ್ಣನ ಕೇವಲ ಧ್ವನಿ ಕೇಳಿಸ್ತು. ಕೃಷ್ಣ ಹೇಳ್ದ, ನೀ ಏನ್ ಚಿಂತೆ ಮಾಡ್ಬೇಡ, ನಾನು ನಿನ್ನನ್ನ ಕಾಪಾಡ್ತೇನೆ ಸಮಯ ಬಂದಾಗ ಅಂತ. ಹೌದು, ನೀ ಬಂದಿದ್ದೇನೆ ನನ್ಗೆ ಹೆಂಗ್ ಗೊತ್ತಾಗ್ತದೆ ಅಂತ. ಇಲ್ಲ, ನಾನು ಬಂದ್ರೆ ನನ್ನ ಎರಡು ಹೆಜ್ಜೆ ನೀನು ಬಾಜಕ್ ನೋಡ್ಬೋದು ಅಂತ ಹೇಳ್ದು. ನಿನ್ನ ಹೆಜ್ಜೆ ಎರಡು ಹೆಜ್ಜೆ ನಡೀತಾ ಇರ್ತಾವ, ನೀನ್ ನಡೆಯುವಾಗ ನಿನ್ನ ಎರಡು ಹೆಜ್ಜೆ ಬರ್ತಾವ, ಜೊತೆಗೆ ನನ್ನ ಎರಡು ಹೆಜ್ಜೆನೂ ಇರ್ತಾವ, ನಿನ್ನ ಅದನ್ನ ನೋಡು, ನೀ ತಿಳ್ಕೋಬಹುದು ನಾನು ನಿನ್ನ ಬಾಜುಕನ ಇದ್ದೀನಿ ಅಂತ. ಮತ್ತ ಏನೇ ಸಮಸ್ಯೆ ಬಂದಾಗ ಭಗವಂತ ನಾಮಸ್ಮರಣೆ ಮಾಡ್ತದ, ಆವಾಗ ಅವ ಏನ್ ನೋಡ್ತಾ ಇದ್ದ, ಎರಡು ಹೆಜ್ಜೆ ನೋಡ್ತಾ ಇದ್ದ ಬಾಜುಕ. ಆಮೇಲೆ ಅವನಿಗೆ ಏನಾಯ್ತು, ಈ ರೀತಿ ಆಯ್ತು ಕೃಷ್ಣ ಹೇಳದಂತ ನಡ್ಕೊಳಕತ್ತಾನ ಅಂತ ಹೇಳಿ ಅವನ ನಂಬಿಕೆ ಉಂಟು. ಆಮೇಲೆ ಒಂದ್ಸಾರಿ ಏನಾಯ್ತು, ದೊಡ್ಡ ಗಂಡಾಂತರ ಬಂದು ಒಂದು ಹಾವು ಬಂದ್ಬಿಡ್ತು. ಈಗ ಹಾವು ಬಂತಂದ್ರೆ ಮೃತ್ಯು ಬಂದಂಗೆ ಆಗಲ್ಲ. ಅವಂದ ಈಗ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು, ನಾವು ಮತ್ತೆ ಜೋಡ ಜೋಡ ಕೃಷ್ಣ ಕೂಗಿದ, ಕೃಷ್ಣ ಕೂಗಿದ ಕೂಗಿದ ಕೂಗಿದ. ಆಮೇಲೆ ಕೃಷ್ಣ ಬರ್ಲಿಲ್ಲ. ಅವ ನೋಡ್ತಾನೆ ಎಲ್ಲ ನನ್ನ ಕೃಷ್ಣನ ಹೆಜ್ಜೆ ಕಾಣಕತ್ತಂತ ಎಲ್ಲ ಕಡೆ ನೋಡ್ತಾನ, ಎಲ್ಲಿ ಕೃಷ್ಣ ಹೆಜ್ಜೆನ ಕಾಣ್ತಾ ಇಲ್ಲ. ಆನಂತರ ಅವ ಆಯ್ತು ಹೆಂಗೋ ಆ ಕಡೆ ಈ ಕಡೆ ಹೆಂಗ ಮಾಡಿ ಹೋದ. ಆನಂತರ ಕೊನೆಗೆ ಮರುದಿವಸ ಅವನು ಕೃಷ್ಣನಿಗೆ ಕೇಳಿದ, ಹೌದು ಭಗವಂತ ನೀನು ಹೇಳಿದೆ ನೀನು ಬಂದ ನನ್ನ ಕಾಪಾಡ್ತಿ ಅಂತಂದೆ, ಆದ್ರೆ ನಾನು ನೋಡ್ಲೇ ಇಲ್ಲ ನಿನಗೆ ಕೃಷ್ಣ ಅಂತ ನಾನು ಬಂದಿದ್ದೆ ಅಲ್ಲಿ. ಹೌದು, ನೀ ಬಂದ್ರೆ ನನಗೆ ಎರಡು ಹೆಜ್ಜೆ ಕಾಣಲೇ ಇಲ್ಲ ಮತ್ತೆ ನೀ ಬಂದಿದ್ದು ಅಂತಂದ. ನೀನೇನ್ ನೋಡಿದೆ? ನಾ ಎರಡು ಹೆಜ್ಜೆ ಮಾತ್ರ ನೋಡಿದ್ದೆ ಕೃಷ್ಣ, ಅದೇ ನನ್ನ ಹೆಜ್ಜೆ.
ಅದನ್ನ ನಾನೇನ್ ಮಾಡಿದ್ದೆ, ನಿನಗ್ ತನ್ನ ಹೆಗಲ ಮೇಲೆ ಇಟ್ಕೊಂಡು ನಿನಗೆ ನಾನು ಓಡ್ತಾ ಇದ್ದೆ, ನಿನ್ನ ಕಾಪಾಡ್ತಾ ಇದ್ದೆ. ನೀನ್ ನೋಡಿದ್ದೇನೋ ನನ್ನ ಹೆಜ್ಜೆ, ಯಾವ ಏನ್ ತಿಳ್ಕೊಂಡಿದ್ದೇವೆ ನನ್ನ ಹೆಜ್ಜೆ ಅಂತ ತಿಳ್ಕೊಂಡಿದ್ದು. ಅರ್ಥಾತ್ ಇದೇ ರೀತಿ ನಾವೇನ್ ಮಾಡ್ತೇವೆ, ಕೃಷ್ಣ ನಮ್ಮನ್ನ ಕಾಪಾಡ್ತಾನಾದ್ರೆ ನಾವು ಅದನ್ನ ಗುರುತು ಹಿಡಿಯೋಕ್ ಆಗೋದಿಲ್ಲ. ಅಥವಾ ನಾವು ಕೃಷ್ಣಗೆ ಏನ್ ಮಾಡ್ಬಿಡ್ತೀವಿ, ಒಬ್ಬ ಅಪರಾಧಿ ರೂಪದೊಳಗೆ ನಾವು ಪಟ್ಟ ಕಟ್ಬಿಡ್ತೀವಿ. ಕೃಷ್ಣ ಹೇಳಿದ್ದ ಹಂಗ್ ಮಾಡ್ಲಿಲ್ಲ ಅಂತಂದ, ಆದ್ರೆ ಆ ಕ್ಷಣದಲ್ಲಿನೂ ಕೂಡ ಕೃಷ್ಣ ನಮ್ಮನ್ನ ಕಾಪಾಡ್ತಾನೆ. ಆದ್ರಿಂದ ನಾವು ಇದು ಕೃಷ್ಣನ ಮಾತಿನ ಮೇಲೆ ಎಂದು ನಾವೇನ್ ಮಾಡಬಾರ್ದು, ಅವಿಶ್ವಾಸ ತೋರಿಸಬಾರ್ದು. ಆದ್ರೆ ಇಲ್ಲಿ ಕೃಷ್ಣ ಹೇಳೋಣ ಯೋಗಕ್ಷೇಮ ಮಹಾಮ್ಯಮ. ಆದ್ರಿಂದ ಕೃಷ್ಣ ಏನ್ ಮಾಡಿದ, ಕ್ಷಣಾರ್ಧದಲ್ಲಿ ಬಂದು ಅವನ ಏನ್ ಮಾಡಿದ, ಆಯ್ತು ಈ ಗೋವರ್ಧನ ಪರ್ವತ ಏನಿದೆ ಅಲ್ಲ, ಇದನ್ನ ನಾವು ಇದನ್ನ ನಾವು ಇದ್ರದ ಸಹಾಯ ತಗೋಣ ಅಂತ ಹೇಳಿ ಕೃಷ್ಣ ಏನ್ ಮಾಡಿದ, ಯಾವ ರೀತಿ ಸಣ್ಣ ಮಗು ಒಂದು ಸಣ್ಣ ಹೂವನ್ನು ಎತ್ತದು ಮೊದಲು, ಅಥವಾ ಆನೆ ಕಮಲದ ಹೂವನ್ನು ಯಾವ ರೀತಿ ಎತ್ತೈತಿ, ಅದೇ ರೀತಿ ಕೃಷ್ಣ ಏನ್ ಮಾಡ್ದ, ಆಗಿನ ಕಾಲದಲ್ಲಿ ಇನ್ನೂ ದೊಡ್ಡದಿತ್ತಿದ್ದು. 5000 ವರ್ಷದ ಹಿಂದೆ ಈ ಪರ್ವತ ಸೈಜ್ ಬಹಳ ದೊಡ್ಡದಿತ್ತು ಅಂತ ಹೇಳ್ತಾರೆ. ಆ ಪರ್ವತವನ್ನು ಕೃಷ್ಣ ಕ್ಷಣಾರ್ಧದಲ್ಲಿ ಏನ್ ಮಾಡಿದ, ತನ್ನ ಎಡಗೈಯನ ಸಣ್ಣ ಬೆರಳಿನಲ್ಲಿ ಎತ್ತಿ ಹಿಡಿದು ಬಿಟ್ಟ. ಶ್ರೀ ಕೃಷ್ಣಚಂದ್ರ ಭಗವಾನಕಿ, ಶ್ರೀ ಗೋವರ್ಧನ ಗಿರಿಯಾಲಿಲಾಲಕಿ. ಇದು ಕೃಷ್ಣನ ಅಥವಾ ಇದು ಭಗವಂತನ ಒಂದು ಲಕ್ಷಣ. ಐಶ್ವರ್ಯಸ್ಸ ಸಮಗ್ರಶ ವೀರ್ಯಶೇಷ ಶ್ರೇಯ ಜ್ಞಾನ ವೈರಾಗ್ಯಶ್ಚೈವ ಷಣ್ಣಂ ಭಗಯತಿ ಗಣ. ಭಗವಂತ ಅಥವಾ ಕೃಷ್ಣ ಅಥವಾ ಒಬ್ಬ ವ್ಯಕ್ತಿ ಪೂರ್ಣ ಪುರುಷೋತ್ತಮ ಅದನ್ನಂದ್ರೆ ಅದಕ್ಕೇನು ಕಾರಣ, ಅವನಲ್ಲಿ ಈ ರೀತಿ 6 ರೀತಿಯ ಐಶ್ವರ್ಯಗಳಿರ್ಬೇಕು, ಅದು ಅನಂತ ಪ್ರಮಾಣದಲ್ಲಿರ್ಬೇಕು. ಕವಿತಾ ಅವಾಗ ಮಾತ್ರ ಒಬ್ಬ ವ್ಯಕ್ತಿ ಭಗವಂತ ಆಗ್ಲಿಕ್ಕೆ ಸಾಧ್ಯ. ಹೊರತು ಅಲ್ಲಿವರೆಗೂ ಒಬ್ಬ ವ್ಯಕ್ತಿಗೆ ನಾವು ಭಗವಂತ ಅಂತ ಹೇಳಿ ನಾವು ಕರೀಲಿಕ್ಕೆ ಸಾಧ್ಯ. ಯಾಕಂದ್ರೆ ಕೃಷ್ಣ ಏನ್ ಮಾಡಿದ, ನೋಡ್ಲಿಕ್ಕೆ ಸಣ್ಣ ಮಗು, 6 ವರ್ಷದ ಮಗು ಇದ್ದಾಗ ಅಥವಾ 7 ವರ್ಷದ ಮಗು ಇದ್ದಾಗ ಕೃಷ್ಣ ಈ ರೀತಿ ಬೃಂದಾವನ ಗೋವರ್ಧನವನ್ನು ಎತ್ತಿದ್ರು. ಆದ್ರೆ ಹಿಂದಿನ ದಿವಸ ಎತ್ತಲಿಕ್ಕೆ ನಾಳೆ ಎತ್ತದ ಪರಿಸ್ಥಿತಿ ಬರ್ಬೋದು ಅಂತೇಳಿ ಅವ ಇದಕ್ಕ ವ್ಯಾಯಾಮ ಶಾಲೆಗೆ ಹೋಗಿ ಅವನ ಏನ್ ಮಾಡ್ಲಿಲ್ಲ. ಇಲ್ಲಿ ಎಲ್ಲ ನಾವು ನೋಡ್ತೀವಿ ಧಾರವಾಡದಲ್ಲಿ, ಎಲ್ಲಿ ನೋಡಿದ್ರೆ ಏನಾಗಿರೋ ಜಿಮ್ ಜಿಮ್ ಅಂತಾರಲ್ಲ, ಅದಕ್ಕೆ ವ್ಯಾಯಾಮ ಶಾಲಾ ಅಂದ್ರೆ ಏನೋ, ಅವರು ಸ್ವಲ್ಪ ಕಸರತ್ ಮಾಡಿ ಶರೀರವನ್ನು ಸುದೃಢ ಇಟ್ಕೊಳ್ತಾರೆ. ಅಂದ್ರೆ ಎತ್ತಲಿಕ್ಕೆ ವ್ಯಕ್ತಿಗೆ ಏನ್ ಬೇಕು, ಸಾಕಷ್ಟು ಶಕ್ತಿ ಬೇಕು. ಆದ್ರೆ ಕೃಷ್ಣ ಯಾವಾಗ ಗೋವರ್ಧನ ಎತ್ತಿದ ಅವನಿಗೆ ಈ ಅವಶ್ಯಕತೆ ಬೀಳಲಿಲ್ಲ, ವ್ಯಾಯಾಮದ ಅವಶ್ಯಕತೆ ಬೀಳಲಿಲ್ಲ. ಯಾಕೆ, ಮತ್ತೆ ಅವನಿಗೆ ವ್ಯಾಯಾಮದ ಅವಶ್ಯಕತೆ ಬಿತ್ತಂದ್ರೆ ನಮಗೆ ಮತ್ತೆ ಅವನಿಗೇನು ಅವಂತರ, ನಾವು ವ್ಯಾಯಾಮ ಮಾಡ್ತೀವಿ ಆದ್ರೆ ಕೃಷ್ಣನಿಗೆ ಅವಶ್ಯಕತೆ ಇಲ್ಲ. ಯಾಕೆ, ಅವನಲ್ಲಿ ಅನಂತವಾದ ಶಕ್ತಿ ಇದೆ. ಇದೇ ರೀತಿ ಬೇರೆ ಏನೋ ಸುಂದರತೆ ಮತ್ತು ಸಂಪತ್ತು, ಐಶ್ವರ್ಯ ಮತ್ತು ಜ್ಞಾನ ಮತ್ತು ವೈರಾಗ್ಯ ಮತ್ತು ಕೀರ್ತಿ, ಈ ರೀತಿ ಏನೋ 5 ಐಶ್ವರ್ಯಗಳಿವೆ, ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಭಗವಂತನಿದ್ದಾವೆ. ಆದ್ರಿಂದ ಕೃಷ್ಣ ಏನು ಮಾಡಿದ, ಇಲ್ಲಿ ಎಡಗೈಯಿಂದ ಅದನ್ನ ನೋಡ್ರೆ ಕೃಷ್ಣ ನಾವೇನಾದ್ರೂ ಎತ್ತೇವೆ, ನಾವೇನು ಈಗ ನಾವು ಇದೊಂದು ನಮ್ದು ಹೊಸ ಆಲ್ಟರ್, ಅದು ಈ ಆಲ್ಟರ್ ಎತ್ತಲಿಕ್ಕೆ ಎಷ್ಟು ಬಂದಿರಬೇಕು, ಅದು ಹೆಂಗಿರ್ಬೇಕು, ನಮ್ ಗಿರೀಶ್ ಪ್ರಭು ಇದ್ದಂಗೆ ಇರ್ಬೇಕು. ಅದು ನನ್ನ ತಳಿದ ಎತ್ತಕ್ಕ ಆಗೋದಿಲ್ಲ, ಅದು ಗಿರೀಶ್ ಪ್ರಭು, ಗಣೇಶ್ ಪ್ರಭು, ಆಮೇಲೆ ವೆಂಕಟೇಶ್ ಪ್ರಭು ಇಂಥವ್ರು ಯಾರು, ಆಮೇಲೆ ನಮ್ ಗೌಡರು ಇಂಥವ್ರ ಗಟ್ಟಿಮುಟ್ಟಿ ಇದ್ದರು ಬೇಕು ಅದು ಎತ್ತಲಿಕ್ಕೆ. ಅಲ್ಲ ನಾವು ಆಮೇಲೆ ಸಲಾಕೆ ಪ್ರಭು ನಮ್ ಕಡೆಯಿಂದ ಆಗೋದಿಲ್ಲ ಅದು ಕೆಲಸ. ಆಮೇಲೆ ಅವ್ರು ಯಾವಾಗ ಎತ್ತಾರ ಅದನ್ನ, ಅವ್ರು ಹೆಂಗ ಎತ್ತಾರ, ಎರಡೂ ಕೈಯಿಂದ ಎತ್ತಾರ, ಎರಡು ಶಕ್ತಿಯ ಪೂರ್ಣ ಶಕ್ತಿಯನ್ನು ಪೂರ ಹಾಕಿದ ಮೇಲೆ 4 ಮಂದಿ ಹಿಡಿದ ಮೇಲೆ ಒಂದು ಸಣ್ಣ ಕಟ್ಟಿಗೆಯಿಂದ ಮಾಡಿದಂತ ಒಂದು ಮಂದಿರವನ್ನು ನಾವು ಎತ್ತೀವಿ. ಆದ್ರೆ ಕೃಷ್ಣ ಹೆಂಗ ಎತ್ತಿದ, ಒಂದು ಕೈಯಲ್ಲಿ ಎತ್ತಿದ, ಅದು ಎಡಗೈಯಿಂದ ಎತ್ತಿ. ಎಡಗೈ ಒಳಗೆ ಶಕ್ತಿ ಇರ್ತದೆ, ಬಲಗೈ ಒಳಗೆ ಶಕ್ತಿ ಇರ್ತದೆ, ಶಕ್ತಿ ಬಲಗೈ ಒಳಗೆ ಇರ್ತದೆ. ಆದ್ರೆ ಕೃಷ್ಣ ಎತ್ತಿದ್ದು ಎಡಗೈಯಿಂದ, ಆಮೇಲೆ ಎಡಗೈಯಿಂದ ಹೆಂಗ್ ಪೂರ್ಣ ಹೆಂಗ ಎತ್ತಲಿಲ್ಲ, ಪೂರ್ಣ ಕೈಯಿಂದ ಎತ್ತಲಿಲ್ಲ. ನಾವು ಏನಾರ ಎಡಗೈಯಿಂದ ಹಿಡಿಬೇಕಂದ್ರ ಪೂರ್ಣ ಶಕ್ತಿ ಇರೋ ಶಕ್ತಿ ಇದ್ರೊಳಗ, ಎಡಗೈಯಿಂದ ಎತ್ತಬೇಕಂದ್ರ ಸ್ವಲ್ಪ ಹೆಂಗೋ ಪ್ರಯತ್ನ ಮಾಡ್ತಾವಲ್ಲ, ಅವ ಕೃಷ್ಣ ಎತ್ತಿದ್ದು ಎದರಿಂದ ಎಡಗೈಯಿಂದ, ಆಮೇಲೆ ಸಣ್ಣ ಬೆರಳಿನಿಂದ. ಅದ ಹೆಂಗ ಸಾಧ್ಯ, ಅವ್ರು ಬೆರಳಿನಿಂದ ನೀವು ಏನ್ ಎತ್ಲಿಕ್ಕೆ ಸಾಧ್ಯ, ಬೆರಳಿನಿಂದ ಒಂದು ನಾವಿಲ್ಲೇ ಒಂದು ಜಾಸ್ತಿ ಅಂದ್ರೆ ನೀವೇನು ಎತ್ತಬಹುದು, ಅಕ್ಕಿ ಕಾಳನ್ನ ಎತ್ತಬಹುದು, ಅಥವಾ ಅನ್ನ ಅನ್ನದ ಅನ್ನದ ಅಗಲನ್ನ ಎತ್ತಬಹುದು. ಅನ್ನದ ಎಗಳನ್ನು ಎತ್ತಿ ಹಿಂಗೆ ಇಡಬೇಕಾಗ್ತದೆ, ಅದು ಹಿಂಗೆ ನೀವು ಹೆಂಗೆ ಎತ್ತ ಕೆಳಗೆ ಬಿದ್ದು ಹೋಗ್ತದೆ, ಯಾಕಂದ್ರೆ ಅದಕ್ಕೆ ಬ್ಯಾಲೆನ್ಸ್ ಇಲ್ಲ. ಅದು ಕೃಷ್ಣ ಎತ್ತಿದ್ದು ಅನ್ನದಗಳಲ್ಲ, ಕೃಷ್ಣ ಎತ್ತಿದ್ದು ಗೋವರ್ಧನ ಪರ್ವತ, ಅದನ್ನ ಎತ್ತಿ ಹಿಂಗಿಟ್ಟು ಹಿಂಗಿಟ್ಟು ಹೋಗಿಲ್ಲ, ಅವನು ಡೈರೆಕ್ಟ್ ಆಗಿ ಹಿಂಗೆ ಎತ್ತಿ ಬಿಟ್ಟು ನೋಡ್ರಿ. ಅಂದ್ರೆ ಯಾರು ತಮ್ಮನ್ ತಾವ ಭಗವಂತ ಅಂತ ಹೇಳ್ಕೊಂತಾರ ಅವ್ರಿಗೆ ನಾವು ಈ ಚಾಲೆಂಜ್ ಕೊಡ್ತೀವಿ. ಆಯ್ತು, ನೀವು ಆ ಗೋರ್ಧನೆ ಎತ್ತ ಬೇಡ, ಈ ಗೋರ್ಧನೆ ಎತ್ತರಿ. ಇಲ್ಲಂದ್ರೆ ಒಂದು ಗೋರ್ಧನ ಇದೆ, ಹೌದಲ್ಲ? ಆ ಗೋರ್ಧನ ಎತ್ತಲಿಕ್ಕೆ ಅದು ನೆಲಕ್ಕ ಏನಾಗಿತ್ತು, ಹತ್ತಿರಗಿತ್ತು. ಈ ಪರ್ವತ ಹೆಂಗಿರ್ತದ? ಆದ್ರೆ ಈ ಗೋರ್ಧನೆ ಹೆಂಗದ ನೋಡ್ರಿ, ಹೆಂಗೈತಲ್ಲ ಕೆಳಗ ಟೇಬಲ್. ಅಂದ್ರೆ ಕೆಳಗಿಂದ ಟೇಬಲ್ ಇಂದನೇ ಹೋಗಿ ನೀವು ಟ್ರೈ ಮಾಡಿರ್ಲಿ ಎತ್ತಲಿಕ್ಕೆ ಸಾಧ್ಯವೇನ? ಆ ಪರ್ವತ ನೆಲಕ್ಕೆ ಹತ್ತಿರಗಿತ್ತು, ಆದ್ರೆ ಈ ಪರ್ವತ ನೆಲಕ್ಕೆ ಬಿಟ್ಟು ಬೇರೆ ಇದೆ. ಎಡಗೈಯಿಂದ ಆದ್ರೆ ಯಾರಾದ್ರೂ ಎತ್ತಲಿಕ್ಕೆ ಪ್ರಯತ್ನ ಮಾಡೋಣ, ಸಾಧ್ಯವಿದೆಯಾ? ಸಾಧ್ಯ ಇಲ್ಲ. ಆದ್ರಿಂದ ಆದ್ರೂ ಕೂಡ ಒಬ್ಬ ಸಾಧಾರಣ ವ್ಯಕ್ತಿ ಏನ್ ಮಾಡ್ತಾನೆ ಈ ಜಗತ್ತಿನೊಳಗ, ತನ್ನಂತಾನೆ ದೇವ್ರಂತ ಹೇಳ್ಕೊಂತಾನ, ಅದನ್ನ ನಂಬಿ ಅವನು ಪೂಜೆ ಮಾಡ್ತಾರೆ ಜನರು. ಇನ್ನೇನು ಹೇಳ್ಬೇಕು ಅದಕ್ಕೆ? ಅದ್ರ ಜನರು ಏನ್ ಮಾಡ್ತಾರ, ಅವ್ರು ವಿಚಾರ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ನಾವು ಭಗವಂತ ಅಂತ ಹೇಳ್ತೇವೆ ಅಂತಂದ್ರೆ ಅವನಲ್ಲಿ ಆ ಲಕ್ಷಣಗಳು ಇರಬೇಕು, ಹೌದಲ್ಲ? ಆದ್ರಿಂದ ಈ ರೀತಿ ಕೃಷ್ಣ ಏನ್ ಮಾಡಿದ, ತನ್ನಂತಾನ ದೇವ್ರಂತ ಹೇಳ್ಕೊಳ್ಳಿಲ್ಲ, ಆದ್ರೆ ಅವನ ಎಲ್ಲಾ ರೀತಿಯ ಐಶ್ವರ್ಯಗಳನ್ನ ಪ್ರದರ್ಶನ ಮಾಡಿದ. ಆದ್ರಿಂದ ನಾವು ಕೃಷ್ಣಗನೇ ಯಾಕೆ ಪೂಜೆ ಮಾಡ್ತೀವಿ, ರಾಮನ್ಗನೇ ಯಾಕೆ ಪೂಜೆ ಮಾಡ್ತೀವಿ, ವಿಷ್ಣುಗನೇ ಯಾಕೆ ಪೂಜೆ ಮಾಡ್ತೀವಿ? ಯಾಕಂದ್ರೆ ಅವನು ಹೇಳಿದಂತೆ ನಡ್ಕೊಳ್ತಾನೆ. ಅವನು ಹೇಳ್ತಾನೆ ಆ ಐಶ್ವರ್ಯಗಳು ಅಂತ, ಆ ಐಶ್ವರ್ಯ ಪ್ರದರ್ಶನ ಮಾಡ್ತಾನೆ. ಅದನ್ನ ನಾವು ನೋಡ್ತೀವಿ, ಹಿಂದೂ ನೋಡ್ತೀವಿ, ಇವತ್ತಿಗೂ ನೋಡ್ತಾ ಇದ್ದೀವಿ. ಆದ್ರಿಂದ ಅವನನ್ನ ಪೂಜೆ ಮಾಡಲಿಕ್ಕೆ ಯಾವ ಅಭ್ಯಂತರನೂ ಇಲ್ಲ. ಯಾಕಂದ್ರೆ ಮಧ್ವಾಚಾರ್ಯರು, ರಾಮಾನುಚಾರ್ಯರು, ಶ್ರೀ ಚೈತನ್ಯ ಮಹಾಪ್ರಭು, ನಿಂಬಾರ್ಕಾಚಾರ್ಯರು, ಮೊದಲು ಎಲ್ಲ ದೊಡ್ಡ ದೊಡ್ಡ ಆಚಾರ್ಯರು, ಪುರಂದರದಾಸರು, ಕನಕದಾಸರು, ಆಮೇಲೆ ವಾದಿರಾಜರು, ಆ ನಂತರ ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಸಂತರು, ತುಕಾರಾಮ್ ಮಹಾರಾಜ್ ಮೊದಲು, ಏಕನಾಥ್ ಮಹಾರಾಜ್, ಅವರು ಕೂಡ ಏನ್ ಮಾಡಿದಾರ, ವಿಷ್ಣು ಅಥವಾ ಕೃಷ್ಣನ ಕುರಿತು ಭಕ್ತಿ ಮಾಡಿದ. ಆದ್ರಿಂದ ಕೃಷ್ಣ ಭಕ್ತಿ ಮಾಡೋದು ಶ್ರೇಷ್ಠ. ಈ ರೀತಿ ಕೃಷ್ಣ ಏನ್ ಮಾಡಿದ, ಗೋರ್ವನ ಪರ್ವತವನ್ನು ಎತ್ತಿದ. ಅವಾಗೆಲ್ಲರೂ ಏನ್ ಮಾಡಿದ್ರು, ಆ ಗೋರ್ವನ ಪರ್ವತದ ಕೆಳಕ್ಕೆ ಬಂದು ನಿಂತುಕೊಂಡ್ರು. ಅವಾಗ ಏನಾಯ್ತು, ಯಾವ ರೀತಿ ನಾವು ಕೊಡಿ ಹಿಡಿತೀವಲ್ಲ, ಅದೇ ರೀತಿ ಕೃಷ್ಣ ಗೋವರ್ಧನ ಪರ್ವತವನ್ನು ಹಿಡಿದು ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ಎಲ್ಲರೂ ಬಂದು ಆ ಗೋವರ್ಧನ ಪರ್ವತದ ಕೆಳಗೆ ನಿಂತುಕೊಂಡು ಅದರ ಆಶ್ರಯವನ್ನ ಪಡೆದ್ರು. ಅದರಿಂದ ಈ ಗೋವರ್ಧನ ಪರ್ವತದ ಏನ್ ಲೀಲಾ ಇದಾನಲ್ಲ, ಇದು ಅತ್ಯಂತ ಮಹತ್ವವಾದದ್ದು. ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲರೂ ಕಷ್ಟಗಳು ಒಳಪಟ್ಟಿದ್ದಾರೆ, ಹೌದಲ್ಲ? ಆದ್ರಿಂದ ಕಷ್ಟ ಬಂದಾಗ ನಾವು ಯಾರ ಹತ್ರ ಹೋಗ್ಬೇಕು? ಯಾವ ರೀತಿ ಬೃಂದಾವನ ವಾಸಿಗಳು ಒಂದ್ ವೇಳೆ ಅವರು ಕೃಷ್ಣನನ್ನ ಅವರು ಮೊರೆ ಹೋಗದಿದ್ರೆ ಅವತ್ತು ಅವರದು ಕೊನೆ ದಿವಸ ಆಗ್ತಿತ್ತು. ಆದ್ರೆ ಅವರೆಲ್ಲ ಏನ್ ಮಾಡಿದ್ರು, ಕೊನೆಗೆ ಕೃಷ್ಣನ ಹೋಗಿ ಅವರು ಕಾಲದ್ರು, ಕೃಷ್ಣ ಅವರನ್ನ ಈ ರೀತಿ ಉದ್ಧಾರ ಮಾಡಿದ, ಎತ್ತಿ ಗೋವರ್ಧನ ಪರ್ವತ ಅನ್ನಿದ್ದು. ಮತ್ತು ಗೋವರ್ಧನ ಪರ್ವತ ಮೇಲೆ ಎತ್ತಿದ್ದ ಕೃಷ್ಣ, ಅದ್ರ ಮೇಲೆ ಸಮರ್ಥಕ ಮೋಡಗಳಿಂದ ಮಳೆ ಬರ್ತಾ ಇತ್ತು. ಆ ಮಳೆ ಎಷ್ಟು ದೊಡ್ಡದಿತ್ತು ಅಂತ ಒಂದೊಂದು ಹನಿ ಹೇಳಿದ್ವಿ ನಾವು ನಿಮ್ಗೆ, ಅಷ್ಟು ದೊಡ್ಡ ಹನಿ. ಆದ್ರೆ ಇಷ್ಟೆಲ್ಲ ಮಳಿ ಬಂದ್ರೆ, ಆಮೇಲೆ ಒಂದ್ ವೇಳೆ ಮಳಿ ಮ್ಯಾಲ ಬಂದ್ರ ನಾವ್ ಏನ್ ಹಿಡಿತೀವಿ, ಛತ್ರಿ ಹಿಡಿತೇವಲ್ಲ, ಛತ್ರಿ ಹಿಡಿದ್ರು ಕೂಡ ನಮ್ ಕಾಲ ಏನಾಗಿರ್ತಾವ, ಮುಖ ಅಥವಾ ಸ್ವಲ್ಪ ಶರೀರ ಮಾತ್ರ ಏನ್ ಉಳಿದೈತಿ, ಒಣಗಿರ್ತದ. ಉಳಿದ ಕಾಲೆಲ್ಲ ಏನಾಗಿರ್ತಾವ, ಯಾಕೆ? ಹಾ, ಮಳಿ ನೆಲ ಕಾಲಿಂದ ಹರಿದ ಹೋಗ್ತಾ ಇರ್ತದ, ಹೌದಲ್ಲ? ಅಂದ್ರ ನೆಲದ ಮೇಲೆ ಮಳಿ ಬರ್ತಾ ಇದ. ಮತ್ ಹಂಗಿತ್ತಂದ್ರ ಒಂದ್ ವೇಳೆ ಕೃಷ್ಣ ಗೋವರ್ಧನ ಹತ್ತಿದ್ರೆ ಮತ್ತೆ ಇಷ್ಟು ದೊಡ್ಡ ದೊಡ್ಡ ಹನಿ ಬಂದಿತ್ತಂದ್ರೆ ನೆಲದ ಮೇಲೆ ನಿಂತರ ಅವರೆಲ್ಲ ಕೊಚ್ಕೊಂಡು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಅಷ್ಟು ಮಳೆ ಬರ್ತಾ ಇತ್ತು. ಆದ್ರೆ ಒಬ್ಬ ಬೃಂದಾವನ ಒಬ್ಬ ವ್ಯಕ್ತಿಗೂ ಕೂಡ ಒಂದು ಹನಿ ಕೂಡ ಮಳೆ ನೀರು ತಾಗ್ಲಿಲ್ಲ. ಯಾಕ? ಇಲ್ಲಿ ನಾವೆಲ್ಲ ಕೂತ್ಕೊಂಡೆ, ಹೌದಲ್ಲ? ಒಂದ್ ವೇಳೆ ಮಳೆ ಬಂದ್ರು ನಮ್ಗೆ ಒಂದು ಹನಿ ತಾಗೋದಲ್ಲ, ಯಾಕ? ಆದ್ರೆ ಜೋರಾಗಿ ಮಳೆ ಬಂತಂದ್ರೆ ನೀರು ಇವ್ರು ಹೋಗಿ ಬರ್ಬೋದು, ಹೌದಲ್ಲ? ಅಲ್ಲಿ ಬಂದಿದ್ದ ಮಳೆ ಎಷ್ಟು ವಿಪರೀತ. ಆ ಮಳಿ ಎಷ್ಟು ಬಂದಿತ್ತು ಅಂದ್ರೆ ಪೂರಾ ಬಾಂಬೆದೊಳಗೂ ಒಂದ್ಸರಿ ಮಳೆ ಆಗಿತ್ತು 2005 ರೊಳಗೆ. ನೆನಪೈತ ನಿಮಗ, 2005 ರೊಳಗೆ ಮಳಿ ಆಯ್ತಂದ್ರ ಮಲ್ನಾಡ್ ಮತ್ತು ಬೋರಿವಿಲಿ ಏರಿಯಾದೊಳಗ ನೀರ್ ಎಲ್ಲಿ ತನಕ ಹೋಗಿತ್ತು, ಸೆಕೆಂಡ್ ಥರ್ಡ್ ಫ್ಲೋರ್ ತನಕ ನೀರ್ ಹೋಗಿತ್ತು. ಒಂದ್ವೇಳೆ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ತನಕ ನೀರ್ ಹೋಗ್ತಂದ್ರೆ ಲೆಕ್ಕ ಹಾಕ್ರಿ ಏನಾಗಿರ್ಬೋದು. ಅದು ಸಂವರ್ತಕ ಮೋಡಗಳು ಇರ್ಲಿಲ್ಲ, ಅವು ಸಾಧಾರಣ ಮೋಡಗಳು, ತಿಳಿದಾ? ಸಂವರ್ತಕ ಮೋಡಗಳು ಬಂದಾಗ ಮತ್ತೆ ಮಳಿ ಹೆಂಗಾಗಿರ್ಬೇಕು? ಮತ್ತೆ ಹಂಗಿರುವಾಗ ಒಂದು ಹನಿ ಕೂಡ ಯಾರಿಗೂ ನೀರ್ ಹಾಕ್ಲಿಲ್ಲ. ಅದಕ್ಕೇನ್ ಕಾರಣ? ಯಾಕಂದ್ರೆ ಕೃಷ್ಣ ಅವನ ಸುದರ್ಶನ ಚಕ್ರದಿಂದ ಏನ್ ಮಾಡ್ತಾ ಇದ್ದ, ಆ ಸುದರ್ಶನ ಚಕ್ರ ಮೇಲೆ ತಿರುಗ್ತಾ ಇತ್ತು, ಗೋವರ್ಧನ ಪರ್ವತದ ಮೇಲೆ. ಆಯ್ತಾ, ಯಾವಾಗ ಒಂದು ನೀರು ಎದರ್ದು ಸಂವರ್ತಕ ಮೋಡಗಳ ನೀರು ಅದು ಹತ್ತಲಿನ ಲೇಕ ಅದು ಸುದರ್ಶನ ಚಕ್ರ ಅತ್ಯಂತ ಜೋರಾಗಿ ತಿರುಗ್ತಾ ಇತ್ತು, ಮತ್ತು ಅದರಿಂದ ಶಾಖ ಉತ್ಪತ್ತಿ ಆಗ್ತದೆ, ಆ ಶಾಖದಿಂದ ನೀರೆಲ್ಲ ಆವಿಯಾಗಿ ಹೊರಟು ಹೋಗ್ತಾ ಇತ್ತು. ಹಿಂಗಾಗಿ ಯಾರು ಬೃಂದಾವನ ವಾಸಿಗಳು ಏನಾಗ್ಲಿಲ್ಲ, ಒಂದು ಹನಿ ನೀರು ಕೂಡ ಹಾಕ್ಲಿಲ್ಲ. ಅಂದ್ರೆ ಇದು ನಿಜವಾದ ಯೋಗಕ್ಷೇಮ ಮಹಾಮ್ಯಹಂ. ಯಾಕಂದ್ರೆ ಕೃಷ್ಣ ಅವನ ಯಾವಾಗ ನಿಮ್ಮ ದೋಣಿ ಚುಕ್ಕಾಣಿ ಹಿಡಿತಾನಂತ, ಚುಕ್ಕಾಣಿ ಅಂತಾರಲ್ಲ, ಅವನು ನಿಮ್ಮ ನಿಶ್ಚಿತ ಅದನ್ನು ಈ ದಡಿಯಿಂದ ಆ ದಡಕ್ಕೆ ಕರ್ಕೊಂಡು ಹೋಗ್ತಾನೆ. ಹೊರತು ಅವನ ಹುಟ್ಟು ಹಾಕಿ ಹಾಕಿ ಅವನ ಕೈ ಸೋಲೋದಿಲ್ಲ, ಅಥವಾ ಅವನ ದೋಣಿಗೆ ಎಂದು ತೂತಾಗೋದಿಲ್ಲ, ಅಥವಾ ಮೇಲಿನ ಮಳೆ ಬಂತು ಹೇಳಿ ನಿಮ್ಮ ದೋಣಿ ಕೂಡ ಏನಾಗೋದಿಲ್ಲ, ಮುಳುಗೋದಿಲ್ಲ, ಆ ಸಮಸ್ಯೆ ಬರೋದಿಲ್ಲ. ಮತ್ತು ಒಂದು ಪೇಪರ್ ದೋಣಿನೂ ಅಲ್ಲ. ಹೌದಾ, ಈಗೆಲ್ಲ ಪೇಪರ್ ದೋಣಿ, ಮಣ್ಣಿನ ದೋಣಿ, ಕಲ್ಲಿನ ದೋಣಿ ಅಂತಂದೆಲ್ಲ ಜನರು ಏನ್ ಮಾಡ್ತಾರ, ಈ ರೀತಿ ನೋಡ್ತಾ ಇದಾರ ಫಿಲ್ಮ್. ಆದ್ರೆ ಕೃಷ್ಣನ ಅವನು ಅಂಬಿಗ, ಅಂಬಿಗ ಅಂತ ಹೇಳ್ತಾರ, ಅಂಬಿಗ ನಿನ್ನನ್ನು ನಾನು ನಂಬಿದೆ, ನನ್ನನ್ನು ಉದ್ಧಾರ ಮಾಡುದು ಅಂದದ. ಈ ರೀತಿ ಒಬ್ಬ ಸಂತರು ಈ ರೀತಿ ಪುರಂದರದಾಸರು ಕವಿತೆ ಬರೆದಿದ್ದಾರೆ, ವೈಷ್ಣವ ಗೀತೆ. ಅಂದ್ರೆ ಕೃಷ್ಣದ ಅಂಬಿಗ ಅಂತಂದು ಹೇಳ್ತಾರೆ, ಅಂಬಿಗ ಅಂದ್ರೆ ನನ್ನನ್ನು ಈ ದಡದಿಂದ ಆ ದಡಕ್ಕೆ ಕರೆದು ಒಯ್ಯು ಅಂತಂದು ಅವರು ಪ್ರಾರ್ಥನೆ ಮಾಡ್ತಾರೆ. ಈ ರೀತಿ ಕೃಷ್ಣ ಗೋವರ್ಧನ ಎತ್ತಿರ ಯಾರಿಗೂ ಒಂದು ಹನಿ ನೀರು ಹತ್ತಲಿಲ್ಲ. ಆ ನಂತರ ಏಳು ದಿವಸ ಏಳು ರಾತ್ರಿ ಆಯ್ತು, ಸಮಯ ಎಷ್ಟು, ಅವನು ಕೂಡ ಒಂದ್ ದಿವಸ ನೀರು ಕಳಿಸ್ಲಿಲ್ಲ, ಅಥವಾ ಮಳೆ ಒಂದ್ ದಿವಸ ಬರಲಿಲ್ಲ, ಎರಡು ದಿವಸ ಬರಲಿಲ್ಲ, ಎಷ್ಟು ಬಂತು, ಏಳು ದಿವಸ ರಾತ್ರಿ ಏಳು ದಿವಸ ಅಂದ್ರೆ 24 hours into 7. ಅಷ್ಟು ಜೋರದಾಗಿ ಅಂದ್ರೆ ಪೂರಾ ಒಂದ್ ವಾರ ಹಗಲು ರಾತ್ರಿ ಮಳೆ ಬರ್ತಾ ಇತ್ತು. ಹಗಲು ರಾತ್ರಿ ಬೃಂದ ಬಾಂಬೆದೊಳಗ ಮಳೆ ಆಗಿದ್ದಷ್ಟು 3-4 ದಿವಸದೊಳಗೆ ಪೂರಾ ಬಾಂಬೆ ಫುಲ್ ಆಗಿ ಹೋಯ್ತು. ಇಲ್ಲಿ ಬಂದಿದ್ದು ಸಂವರ್ಧಕ ಮೋಡಗಳು, ಮತ್ತು ಒಂದ್ ವಾರ ಈ ರೀತಿ ಮಳೆ ಆದ್ರೂ ಕೂಡ ಒಬ್ರಿಗೆ ಒಂದ್ ಹನಿ ನೀರು ಹತ್ತಲಿಲ್ಲ. ಜೊತೆಗೆ ಕೃಷ್ಣನೂ ಕೈ ಸೋಲಿಲ್ಲ. ಅದಲ್ಲ, ನಾವೇನಾದ್ರೂ ಇವತ್ತು ಹೇಳಿದ್ರೆ ಏನಾಗ್ತದ, ಕೈ ಸೋಲ್ತ ಹೋದ್ರ. ಆದ್ರೆ ಕೃಷ್ಣ ಯಾವಾಗ ಬೃಂದಾವನ ಗೋವರ್ಧನವನ್ನು ಎತ್ತಿ ಹಿಡಿದಿದ್ದ ಆವಾಗ ಅವನಿಗೆ ಕೈ ಸೋಲಿಲ್ಲ. ಆದ್ರೆ ಬೃಂದಾವನ ವಾಸಿಗಳು ಅವರಿಗೆಲ್ಲ ಚಿಂತಿ, ನಂದ ಮಹಾರಾಜ್, ಯಶೋಧ ಮಾಯಿ, ಆಮೇಲೆ ವೃಷಭಾನು ಮಹಾರಾಜ್ ಮತ್ತು ಬೃಂದಾವನ ಎಲ್ಲ ಗೋವಾಲ ಬಾಲಕರು, ಗೋಪರು, ಅವರೆಲ್ಲ ಏನ್ ಮಾಡಿದ್ರು, ತಮ್ಮ ಕೋಲ್ ಹಿಡ್ಕೊಂತಾರ, ಆಕಳ ಕಾಯಕ್ ತಗೊಂಡು ಹೋಗ್ತಾರಲ್ಲ ಕೋಲ್, ಆ ಕೋಲ್ ಹಿಂದ ಹಿಡಿದು ಅವನ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೀರಿ ಏನನ್ನ ಗೋವರ್ಧನ. ಯಾಕಂದ್ರೆ ಗೋವರ್ಧನ ಒಂದ್ಸರಿ ಮತ್ ಸ್ವಲ್ಪ ಎಲ್ಲರ ಅದ ಬ್ಯಾಲೆನ್ಸ್ ತಕ್ಕಂದ್ರೆ ಅವ್ರ ತಲಿ, ಅದು ಅವ್ರ ಚಿಂತೆ. ಮತ್ತ ಈ ಕಡೆಗೆ ಬಂತಂದ್ರ ಮತ್ತೆ ಆ ಕಡೆಗೆ ಹೋದಂದ್ರ ಅಂತೇಳಿ ಅವ್ರಂದ್ರೆ, ಇವಾಗ ನೀವು ಈ ಕಡೆಯಿಂದ ನೀವು ಸಪೋರ್ಟ್ ಮಾಡಿ ನಾವು ಆ ಕಡೆಯಿಂದ ಸಪೋರ್ಟ್ ಮಾಡ್ತೇವೆ ಅಂತೇಳಿ ಅವ್ರು ಹೇಳ್ತಾ ಇದ್ರು. ಯಾಕಂದ್ರೆ ಕೃಷ್ಣಗೆ ಆ ಮತ್ ಹಿಂಗ ಹಿಂಗ ಆತಂದ್ರೆ ಏನ್ ಮಾಡ್ತಿರೋ. ಆದ್ರ ಕೃಷ್ಣ ಏನ್ ಮಾಡಿದ್ರೆ ಆಯ್ತು ಅಂತೇಳಿ ಅವ ಒಂದ್ ಸ್ವಲ್ಪ ಈ ಕಡೆಗೆ ಮಾಡ್ಬೇಡ, ಎಲ್ಲರೂ ಪೂರ ಕೆಳಗ ಬಿದ್ದ್ಬಿಟ್ರಿ ಕಡೆಗೆ. ಅವಾಗ ಏನ್ ಚಿಂತೆ ಮಾಡ್ಬೇಡ್ರಿ, ಅದನ್ನ ನೀವು ಹೇಳಿ ಕೋಲ್ ಇಡೋ ಅವಶ್ಯಕತೆ ಇಲ್ಲ, ಅದನ್ನ ಬಿಟ್ಟು ಬಿಡ್ರಿ ಅಂತ ಹೇಳಿದ. ಆದ್ರೂ ಕೂಡ ಅವರು ಕೃಷ್ಣಗ ಅವರು ಸ್ವಲ್ಪ ಇಷ್ಟಾದ್ರೂ ಸಹಾಯ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ಅದನ್ನ ಯಶೋಧಮಾಯಿ ಚಿಂತೆ, ಅಲ್ಲ ಇಷ್ಟು ನನ್ನ ಮಗು ಅವನಿಗೆ ಒಂದು ಸಮಯದೊಳಗೆ ಏನಾದ್ರೂ ತಿನ್ಲಿಕ್ ಕೊಡ್ಲಿಲ್ಲ ಅಂದ್ರೆ ಅಳತಾ ಕೂಡ್ತಾನ ಅಂತ, ಏಳು ದಿವಸ ಹಂಗ ನಿಂತ್ಕೊಂಡಾನ, ಇನ್ ಏನಾದ್ರೂ ತಿನ್ಲಿಕ್ ಕೊಡ್ಬೇಕು ಅಂತ ಹೇಳಿ ಅವರೆಲ್ಲ ಪದಾರ್ಥಗಳನ್ನು ಒಯ್ದು ಕೊಡ್ತಾ ಇರ್ಲಿ. ಕೃಷ್ಣ ಅದೇನ್ ಚಿಂತೆ ಮಾಡ್ಬೇಡಿ, ಎಲ್ಲ ಹೋಗ್ಲಿ, ಮುಗಿಲಿ, ಆಮೇಲೆ ನಾನು ಬಂದು ಸ್ವೀಕಾರ ಮಾಡ್ತೀನಿ ಅಂತ. ಆದ್ರೂ ಕೂಡ ಯಶೋಧಮಯ್ಯ ಅವನಿಗೆ ಒಂದು ಪಾನ್ ಪಾನ್ ಅಂದ್ರೆ ಪಾನ್ ಅಂದ್ರೆ ಗೊತ್ತಲ್ಲ, ಅಡಿಕೆಯಲ್ಲಿ ಅದನ್ನೆಲ್ಲ ಕೃಷ್ಣನಿಗೆ ಮಾಡಿಕೊಡ್ಲು. ಕೃಷ್ಣ ಅದನ್ನ ತಿಂದ. ಆಮೇಲೆ ಬೃಂದಾವನ ಎಲ್ಲ ವಾಸಿಗಳು ಕೃಷ್ಣನ ಎದುರಿಗಿದ್ದಾರೆ. ರಾಧಾರಾಣಿ ಗೋಪಿಯವರು ಕೃಷ್ಣನ ಎಂದು ಈ ರೀತಿ ಅತ್ಯಂತ ಹತ್ತಿರದೊಳಗೆ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರ ಗೋವರ್ಧನ ಇಲ್ಲದೊಳಗೆ ಎಲ್ಲರೂ ಒಟ್ಟಿಗೆ ಬಂದರು. ಗೋಪಿಯರು, ಗೋಪುರು, ಆಮೇಲೆ ಎಲ್ಲ ಆಕಳು, ಕರು, ಮತ್ತೆ ಎಲ್ಲರೂ ಅಂದ್ರೆ ಬೃಂದಾವನದೊಳಗೆ ಎಲ್ಲರೂ ಕೃಷ್ಣನಿಂದ ಅವರು ವಿರಹದೊಳಗಿರ್ತಾ ಇದ್ರು. ಕೃಷ್ಣ ಮನೆ ಆಕಳ ಕಾಯಕ್ ಹೋಗ್ತಿದ್ದ ಆವಾಗ ನಂದ ಯಶೋಧ ಅವ್ರಿಗೆ ಚಿಂತೆ, ಏ ಕೃಷ್ಣ ಬೆಳಿಗ್ಗೆ ಹೋಗ ಇನ್ನೂ ಬರ್ಲಿಲ್ಲ ಅಂತ ಹೇಳಿ. ಆಮೇಲೆ ಬಾಲ ಬಾಲಕರು, ಗೋಪಿಯರು ಅವರು ಹೊರಗೆ ಹೋದಾಗ ಅವ್ರಿಗೆ ಆನಂದ. ಆಮೇಲೆ ಅವನ ಅಬ್ಬ ಮನೆಗೆ ಹೋದ್ಕೂಡಲೇ ಅವ್ರಿಗೆ ಚಿಂತೆ ಇಲ್ಲ, ಈಗ ನಾಳೆ ಬೆಳಿಗ್ಗೆ ತನಕ ನಾವು ಕೃಷ್ಣ ಕಾಯ್ಬೇಕು ಇವಾಗ ಅಂತ ಹೇಳಿ ಅವ್ರಿಗೆ ಚಿಂತೆ. ಆದ್ರೆ ಬೃಂದಾವನ ಎಲ್ಲಾ ಭಕ್ತರಿಗೂ ಕೂಡ ಒಂದೇ ಸಮಯದಲ್ಲಿ ಏಕಕಾಲಕ್ಕೆ ಮತ್ತು ಯೋಗಿಸೋ ರಾತ್ರಿ ಕೃಷ್ಣನನ್ನ ಕೃಷ್ಣನ್ ಜೊತೆಗೆ ಒಟ್ಟಿಗಿರ್ಲಿಕ್ಕೆ ಸಹಾಯ ಆಗಿದ್ದ ಯಾವ ಲೀಲಾದಲ್ಲಿ? ಇದು ಗೋವರ್ಧನ ಲೀಲೆ. ಆದ್ರೆ ಗೋವರ್ಧನ ಲೀಲೆ ಕೃಷ್ಣನಿಗೆ ಅತ್ಯಂತವಾದ ಪ್ರಿಯವಾದ, ಯಾಕಂದ್ರೆ ಎಲ್ಲಾ ಭಕ್ತರಿಗೂ ಕೃಷ್ಣ ಏನ್ ಮಾಡ್ದ? ಕೃಪಾ ಕೊಟ್ಟ, ಎಲ್ಲರಿಗೂ ತನ್ನ ದರ್ಶನವನ್ನು ಕೊಟ್ಟ. ಅದು ಇಲ್ಲದ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರಿಂದ ಈ ಗೋವರ್ಧನ ಪರ್ವತ ಎತ್ತಿ ಕೃಷ್ಣ ಹಿಡಿದು ಏಳು ದಿವಸ ಏಳು ರಾತ್ರಿ ಹಿಡಿದಿದ್ದ. ಆನಂತರ ಅಲ್ಲೇ ಇಂದ್ರ ಮಳೆ ಸುರಿಸಿ 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 ಅವನಿಗೂ ಕೂಡ ಏನಾಯ್ತು, ಅವನಂದ ಇದು ಏನು ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾನೆ ಇಲ್ಲಿ ಏನು ಆಗ್ತಾನೆ ಇಲ್ಲ ಅಂತ ಹೇಳಿ ನೀರು ಕೆಳಗ್ ಬರ್ತಾ ಇಲ್ಲ ಅಂತ ಹೇಳಿ ಅವನು ಚಿಂತೆ ಮಾಡ್ದು. ಆಮೇಲೆ ಅವನಿಗೆ ಅಮ್ಮಗೆ ಅನಿಸ್ತು, ಮೋಸ್ಟ್ಲಿ ಒಂದ್ ವೇಳೆ ವಿಷ್ಣು ಇದ್ರೆ ಇರ್ಬೋದು, ಅವಾಗ ಅವನಿಗೆ ಡೌಟ್ ಬರ್ಲಿಕ್ಕೆ ಶುರು ಆಯ್ತು. ಯಾಕಂದ್ರೆ ನಾನು ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದೇನೆ, ನನ್ನ ಪ್ರಯತ್ನಕ್ಕೆ ವಿಫಲ ಆಗ್ತಾ ಇದೆ ಅಂತ. ಅದಕ್ಕೆ ಯಾರು ಕಾರಣ? ಸಾಧಾರಣ ದೇವಿ ದೇವತೆ ಇದ್ದು ಸಾಧ್ಯ ಇಲ್ಲ, ಮೀನ್ಸ್ ವಿಷ್ಣುನೇ ಇರ್ಬೇಕಂತ ಅವಾಗ ಅವನು ತೀರ್ಮಾನ ಮಾಡುದು. ಅವಾಗ ಒಂದು ಅರ್ ದೊಡ್ಡ ತಪ್ಪಾಗಿರ್ಬೇಕು, ಇವಾಗ ನಾ ಹೋಗಿ ಕೃಷ್ಣ ಕ್ಷಮೆ ಕೇಳ್ಬೇಕಂತ ಹೇಳಿ ಹೇಳ್ತಾನ. ಅವಾಗ ಬ್ರಹ್ಮ ಹೇಳ್ತಾನ, ಇಲ್ಲ ಇಲ್ಲ ನೀನು ನೀನು ಡೈರೆಕ್ಟ್ ಆಗಿ ಅವನನ್ನ ಭೇಟಿಯಾಗ. ಅವಾಗ ಏನ್ ಮಾಡ್ತಾನ, ಮಳಿ ನೀರ್ತದ, ಅವಾಗ ಕೃಷ್ಣ ಹೇಳ್ತಾನೆ ಆಯ್ತು ನೀವೆಲ್ಲರೂ ಹೊರಗೆ ಬರ್ರಿ ಅಂತಾನೆ. ಅವರೆಲ್ಲರೂ ಹೊರಗೆ ಬರ್ತಾರ, ಮಳಿ ನಿಂತು ಹೋಗ್ತದೆ. ಅವಾಗ ಕೃಷ್ಣ ಮಾಡ್ತಾನ, ಗೋವರ್ಧನ ಪರ್ವತವನ್ನ ಅದೇ ಸ್ಥಳದಲ್ಲಿ ಇಡ್ತಾನೆ. ಯಾವ ಸ್ಥಳದಲ್ಲಿ? ಇವತ್ತಿಗೂ ಕೂಡ ಅದು ಇದೆ ಆ ಸ್ಥಳದಲ್ಲಿ, ಗೋವರ್ಧನ ಪರ್ವತ. ಆಮೇಲೆ ಕೃಷ್ಣ ಎಲ್ಲ ಬಂದು ಎಲ್ಲರ ಜೊತೆಗೂ ನೋಡ್ತಾನ, ಎಲ್ಲರಿಗೂ ಆನಂದ. ಆವಾಗ ಇಂದ್ರ ಬರ್ತಾನ. ಇಂದ್ರ ಬರುವಾಗ ಏನ್ ಮಾಡ್ತಾನ, ಬ್ರಹ್ಮ ಹೇಳ್ತಾನೆ ಇಷ್ಟೆಲ್ಲ ದೊಡ್ಡ ತಪ್ಪು ಮಾಡಿದ, ಈಗ ನೀವು ಡೈರೆಕ್ಟ್ ಆಗಿ ಹೋದ್ರೆ ನಿನಗೇನಾಗ್ತದೆ, ಮುಖಕ್ಕ ಮಂಗಳ ಇರುತ್ತೆ, ಅಗ್ಲಾದ್ರೆ ಆ ರೀತಿ ಮಹಾಬಡ ಅಂತಂದು ಹೇಳಿ. ಅದ್ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂದ, ನೀನು ಈ ಸುರಭಿ ಅಂದ್ರೆ ಆಕಳಗ್ ಹೆಸರು, ಕೃಷ್ಣ ಯಾವ ಆಕಳ ಕಾಯ್ತಾನ, ಸುರಭಿ ಆಕಳನ್ನ ಕಾಯ್ತಾನ. ಸುರಭಿ ರವಿ ಪಾಲಯಂತಂ ಗೋವಿಂದ ಮಾದಿ ಪುರುಷಂ, ಇರುತ್ತೆ ಸುರಭಿ ಆಕಳನ್ನ ಕಾಯ ಕೃಷ್ಣ ಇದನ್ನಲ್ಲ, ಆ ಸುರಭಿ ಆಕಳನ್ನ ನೀನ್ ತಗೊಂಡೋಗು. ಅವಾಗ ಕೃಷ್ಣ ನಿನಗೇನ್ ಮಾಡ್ತಾನ, ಕ್ಷಮೆ ಮಾಡ್ತಾನೆ. ಯಾಕಂದ್ರೆ ಎದುರಿಗಿರೋರು ಯಾರು? ಸುರಭಿ. ಅರ್ಥಾತ್ ನಮ್ಮ ಪದಾರ್ಥದೊಳಗೆ ಏನೋ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಆಗಿದ್ರು ಕೂಡ ತುಳಸಿ ಇಟ್ಟರೆ ಏನಾಗ್ತದ, ಕೃಷ್ಣ ಸ್ವೀಕಾರ ಮಾಡ್ತಾನೆ. ಅದೇ ರೀತಿ ನಮ್ಮ ವ್ಯಕ್ತಿತ್ವ ಹೆಂಗೆ ಇದ್ರು ಕೂಡ ನಮ್ಮ ವೈಷ್ಣವರ ಸಹಾಯ ಬೇಕು, ವೈಷ್ಣವರ ಆಶೀರ್ವಾದ ಬೇಕು, ವೈಷ್ಣವರ ಒಂದು ಬೆಂಬಲ ನಮಗಿರ್ಬೇಕು. ಅವಾಗ ಏನಾಗ್ತದ, ಕೃಷ್ಣ ನಮ್ಮನ್ನು ಸ್ವೀಕಾರ ಮಾಡ್ತಾನೆ ಹೊರತು ಇಲ್ಲದೆ ಇದ್ರೆ ಏನಾಗ್ತದ, ಕೃಷ್ಣ ನಮ್ಮನ್ನೆಂದು ಸ್ವೀಕಾರ ಮಾಡುತ್ತೆ. ಆದ್ರಿಂದ ಇಲ್ಲಿ ಇವನು ದೊಡ್ಡ ಅಪರಾಧಿ, ಕೃಷ್ಣಗೂ ಕೂಡ ಅಪರಾಧ ಮಾಡಿದ ಮತ್ತು ಎಲ್ಲ ವೈಷ್ಣವರಿಗೂ ಕೂಡ ಅಪರಾಧ. ಯಾರು? ಇಂದ್ರ. ಹೌದಲ್ಲ. ಆದ್ರಿಂದ ಇಂದ್ರ ಏನು ಮಾಡಿದ, ಇವಾಗ ಹೋಗಿ ಒಬ್ಬ ಸಾಧಾರಣ ಒಬ್ಬ ಸ್ತ್ರೀ ಅಂದ್ರೆ ಆಕಳಿಗೆ ಹೋಗಿ ಅವನು ಬೇಡ್ಕೊಂಡ, ಆಯ್ತು ನನ್ನ ತಪ್ಪಾಗಿದೆ, ನೀನು ಎದುರಿಗೆ ಬಂದ್ರೆ ಕೃಷ್ಣ ನನಗ ಕ್ಷಮೆ ಮಾಡಿದ್ರು ಮಾಡಬಹುದು ಅಂತ ಹೇಳಿ ಅವಾಗ ಈ ರೀತಿ ಅವನು ಹೋಗ್ತಾನ. ಆಮೇಲೆ ಕೃಷ್ಣ ಅವಾಗ ನೋಡ್ತಾನ ಸುರಭಿ ಆಕಳ ಜೊತೆಗೆ, ಆವಾಗ ಕೃಷ್ಣ ಅವನನ್ನು ಕೂಡ ಕ್ಷಮೆ ಮಾಡ್ತಾನ. ಅವಾಗ ಅವನು ಪ್ರಾರ್ಥನೆ ಮಾಡ್ತಾನ, ಇಂದ್ರ ನಾನು ದೊಡ್ಡ ರಾಜ ಅಂತ ತಿಳ್ಕೊಂಡಿದ್ದೆ, ಇಡೀ ಸ್ವರ್ಗ ಲೋಕಕ್ಕೆ ನಾನೇ ರಾಜ, ಅರ್ಧ ಅಹಂಕಾರ ನನಗೆ ಉಂಟಾಗಿತ್ತು, ಅಹಂಕಾರದಿಂದ ನಾನು ನೀನ್ ಯಾರನ್ನದನ್ನು ಮರೆತು ಬಿಟ್ಟೆ, ಮತ್ತು ನಿನ್ನಂತ ನೀನಷ್ಟು ಮಾತ್ರ ಅಲ್ಲ ಎಲ್ಲ ವೈಷ್ಣವರಿಗೂ ಕೂಡ ನಾನು ದೊಡ್ಡ ಅಪರಾಧ ಮಾಡಿದೆ, ಇದಕ್ಕೆ ನನ್ನ ಅಹಂಕಾರನ ಕಾರಣ ಮಿಥ್ಯಾಹಂಕಾರ, ಅದರಿಂದ ನಾನು ಮಿಥ್ಯಾಹಂಕಾರ ನಾನು ಬಿಡ್ತೀನಿ, ನನ್ನ ಕ್ಷಮೆ ಮಾಡು ಅಂತ ಹೇಳಿ ಈ ರೀತಿ ಪ್ರಾರ್ಥನೆ ಮಾಡ್ತಾನೆ. ಅವಾಗ ಕೃಷ್ಣ ಆಯ್ತು ಅಂತ ಹೇಳಿ ಅವನಿಗೂ ಕೂಡ ಈ ರೀತಿ ಕ್ಷಮೆ ಮಾಡ್ತಾನೆ. ಈ ರೀತಿ ಈ ಸುಂದರವಾದ ಕಥಾ ಶ್ರೀಮದ್ ಭಾಗವತಂದ 10ನೇ ಸ್ಕಂದವಾಗಿ ಬರ್ತದೆ. ನೀವು ಕೂಡ ಆ ಪುಸ್ತಕವನ್ನು ಓದ್ಬೋದು. ಆ ಕೃಷ್ಣ ಪುಸ್ತಕ ನೀವೆಲ್ಲ ಹಚ್ಚಿರಿ ಮೇಲೆ ಸ್ಟಾರ್ಟ್ ಮಾಡ್ರಿ. ಕೃಷ್ಣ ಭಗವದ್ಗೀತೆ, ಕೃಷ್ಣ ಅರ್ಜುನ ಕೊಟ್ಟಂತ ಇದು ಉಪದೇಶ ಕೇಳ್ತಾ. ಶ್ರೀಮದ್ ಭಾಗವತ ಅನ್ನೋದು ಕೃಷ್ಣನ ಜೀವನ ಚರಿತ್ರೆ. ಕೃಷ್ಣ ಕೊಟ್ಟಿದ್ ಲೆಕ್ಚರ್ ಅದೇನು ಭಗವದ್ಗೀತ, ಕೃಷ್ಣ ಮಾಡಿದ ಜೀವನ ಎದುರೊಳಗದು ಅದು ಶ್ರೀಮದ್ ಭಾಗವತಂ ಅಥವಾ ಕೃಷ್ಣ ಪುಸ್ತಕ ಇದೆ. ಅದು ಕೂಡ ನೀವು ಇಲ್ಲಿ ತಗೊಂಡು ಹೋಗ್ರಿ, ಯಾರ ಹತ್ರ ಇಲ್ಲ ಓದ್ರಿ, ಕನ್ನಡದಲ್ಲಿದೆ. ಭಕ್ತ ಇದಂತ ಸ್ವಾಮಿ ಅವರು ಏನ್ ಮಾಡಿದಾರೆ, ಈ ಭಗವದ್ಗೀತಾ ಶ್ರೀಮದ್ ಭಾಗವತ ಮತ್ತು ಚೈತನ್ಯ ಚಿತ್ತಾಮೃತ ಈ ರೀತಿ ಎಲ್ಲ ಗ್ರಂಥಗಳಿಗೆ ಅವರು ತಾತ್ಪರ್ಯ ಬರೆದಾರೆ ಕನ್ನಡ ಇಂಗ್ಲಿಷ್ ಭಾಷೆಯಲ್ಲಿ. ಅದು ಎಲ್ಲ ಭಾಷೆ ಒಳಗೂ ಕೂಡ ಅದು ಅನುವಾದ ಆಗಿದೆ. ಆದ್ರಿಂದ ಜೊತೆಗೆ ನಿನ್ನೆ ದಿವಸ ನಾವೇನ್ ಮಾಡಿದ್ವಿ, ಭಕ್ತಿವೇದಂತ ಸ್ವಾಮಿ ಪ್ರಭುಪಾದ ಅವರು ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರು, ಅವರಿಗೆ ನಿನ್ನೆ ತಿರುಭಾವ ದಿವಸ, ಅರ್ಥಾತ್ ಅವರು ನಿನ್ನೆ ದಿವಸ ಶರೀರವನ್ನ ತ್ಯಾಗ ಮಾಡಿದರು. 35 ವರ್ಷಗಳ ಹಿಂದೆ ಅಂದ್ರೆ 1977 ಇಸ್ವಿಯಲ್ಲಿ ಬೃಂದಾವನದಲ್ಲಿ ತಮ್ಮ ಶರೀರವನ್ನ ಅವರು ತ್ಯಾಗ ಮಾಡಿದ್ರು. ನಾವು ಹೋಗಿದ್ದೆಲ್ಲ ಬೃಂದಾವನದಲ್ಲಿ, ಅವ್ರದ್ದು ಕ್ವಾರ್ಟರ್ಸ್ ಇದೆ, ಪ್ರಭುಪಾದ ಕ್ವಾರ್ಟರ್ಸ್ ಅವ್ರದ್ದು ಮನೆ. ಆ ಮನೆ ಒಳಗೆ ಅವ್ರದೊಂದು ಕ್ವಾರ್ಟ್ ಅದ. ಆ ಕ್ವಾರ್ಟ್ನೊಳಗ ಕೊನೆ ಕ್ಷಣದೊಳಗೂ ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ತಮ್ಮ ಭಕ್ತಿಯಾದಂತ ತಾತ್ಪರ್ಯಗಳನ್ನ ಡಿಕ್ಟಾಫ್ ಒಳಗೆ ಹೇಳ್ತಾ ಇದ್ರು. ಅದನ್ನ ಅವ್ರ ಮುಂದೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಹಿಂಗಾಗಿ ಅವರು ತಮ್ಮ ಕೊನೆಯ ಗಳಿಗೆ ತನಕನು ಕೂಡ ಭಕ್ತಿಯಾದಂತ ತಾತ್ಪರ್ಯಗಳನ್ನ ಬರೆದಿದ್ದಾರೆ. ಮತ್ತು ಇಸ್ಕಾನ್ ಅವರನ್ನ ಸ್ಥಾಪನೆ ಮಾಡಿದ್ದಾರೆ 1966 ಇಸ್ವಿಯಲ್ಲಿ. ಭಕ್ತಿವೇದಂತ ಸ್ವಾಮಿಯವರು ತಮ್ಮ ಗುರುಗಳ ಆಶೀರ್ವಾದದಿಂದ ಅವರ ಅಮೆರಿಕದಲ್ಲಿ ಹೋಗಿ ನ್ಯೂಯಾರ್ಕ್ ಶಹರದಲ್ಲಿ ಇಸ್ಕಾನ್ ಸ್ಥಾಪನೆ ಮಾಡಿದರು. ಅಲ್ಲಿಂದ ಹಿಡಿದು ಅವರು 11 ವರ್ಷದೊಳಗೆ ಅವರು ಇಡೀ ವಿಶ್ವದಲ್ಲಿ ಎಲ್ಲ ಕಡೆಗೂ 14 ಸಾರಿ ತಿರುಗಾಡಿದ್ರು. 70 ವರ್ಷ ವಯಸ್ಸಾಗಿತ್ತು ಅವಾಗ. ಇಲ್ಲಿಗೆ ಯಾರಾದ್ರೂ 70 ವರ್ಷ ವಯಸ್ಸಿನ ಯಾರಾದರೂ ನಿಲ್ಲಿ, ವಯಸ್ಸು 70 ವರ್ಷ ಆಗಿದೆ. ನಮ್ಮ ತಂದೆಯವರು ಬಂದಿದ್ದಾರೆ, ಮಹಾರಾಸ್ ಗೋಪಾಲ್ ಪ್ರಭು ಅಂತ ಅವ್ರಿಗೆ ದೀಕ್ಷಾ ಆಯ್ತು. ಏದ್ ನಿಲ್ರಿ ಸ್ವಲ್ಪ ಎಲ್ಲಾರು ನೋಡ್ಲಿ. ಹರಿಬೋ ನಮ್ಮ ತೀರ್ಥರೂಪ ಅವರು. ಇವರು ಮೊನ್ನೆ ದಿವಸ 4ನೇ ತಾರೀಕು 3ನೇ ತಾರೀಕು ಬಾಂಬೆಯಲ್ಲಿ ಇದೇ ತಿಂಗಳು ರಾಧಾನಾಥ್ ಮಹಾರಾಜರಿಂದ ಅವರು ದೀಕ್ಷೆ ಸ್ವೀಕಾರ ಮಾಡಿದ್ರು. ಅವರಿಗೆ ಮಹಾರಾಸ್ ಗೋಪಾಲ್ ದಾಸ್ ಅಂತಂದು ಅವರಿಗೆ ದೀಕ್ಷಾ ಹೆಸರು ಸಿಕ್ಕಿದೆ. ಇವರಿಗೆ ವಯಸ್ಸಿಗೆ 72 ವಯಸ್ಸು ಅವ್ರಿಗೆ. ಆಮೇಲೆ ಮತ್ತೆ ನಮ್ಮ ಅಜ್ಜಿಯವರು ಇದಾರೆ, ಅವ್ರಿಗೂ ಸುಮಾರು 70-75 ಆಗಿರ್ಬೇಕು, ಹೌದಲ್ಲ? ಅವ್ರ ಅಜ್ಜಿಯವರಿಗೂ 75 ಆಗಿರ್ಬೇಕು, ಹೌದಲ್ಲ? ಈ ವಯಸ್ಸಿನಲ್ಲಿ ಲೆಕ್ಕ ಹಾಕ್ರಿ, ನೀವು ಲೆಕ್ಕ ಹಾಕ್ರಿ. ಯಾಕಂದ್ರೆ ನಮಗ ಅರ್ಥ ಆಗೋದಿಲ್ಲ, ಯಾಕಂದ್ರೆ ನಾವಿನ್ನು 20-30-40 ರೊಳಗದೇವೆ. ನಮಗದು 70 ವರ್ಷದ ನಂತರ ಅವಾಗ ಗೊತ್ತಾಗ್ತದೆ. 70 ವರ್ಷ ಆದ ಮೇಲೆ ವ್ಯಕ್ತಿ ಶರೀರ ಹೆಂಗ್ ಕೆಲಸ ಮಾಡ್ತತಿ, ಮನಸ್ಸು ಹೆಂಗ್ ಕೆಲಸ ಮಾಡ್ತದೆ, ಅಲ್ಲಿವರೆಗೂ ನಮ್ಗೆ ಅರ್ಥ ಆಗೋದಿಲ್ಲ. ಆ ವಯಸ್ಸಿನಲ್ಲಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಡ್ರಿ, 70 ವರ್ಷದ ನಂತರ ಒಬ್ಬ ವ್ಯಕ್ತಿ ಅಡ್ಡಾಡ್ತಾನೆ, ಹೌದಲ್ಲ? ಎಷ್ಟು ಸರಿ? ಪೃಥ್ವಿಯನ್ನ 14 ಸರಿ ಅವರು ಪರಿಭ್ರಮಣ ಮಾಡಿದ್ರು. 14 ಸರಿ ಅವರು ಇಡೀ ವಿಶ್ವವನ್ನ 11 ವರ್ಷದೊಳಗೆ 14 ಸರಿ ಅವರು ಎಲ್ಲ ಕಡೆಗೆ ಹೋಗಿ ಬಂದ್ರು. ಆಮೇಲೆ ಶ್ರೀಮದ್ ಭಗವದ್ಗೀತಾ, ಶ್ರೀಮದ್ ಭಾಗವತ ಮತ್ತು ಚೈತನ್ಯಚರಿತಾಮೃತ ಮತ್ತು ಭಕ್ತರಸಾಮೃತ ಸಿಂಧು, ಈ ರೀತಿ 40ಕ್ಕಿಂತ ಹೆಚ್ಚು ಪುಸ್ತಕಗಳಿಗೆ ಅವರು ಏನು ತಾತ್ಪರ್ಯ ಬರೆದ್ರು ಇಂಗ್ಲಿಷ್ ಭಾಷೆ ಒಳಗೆ. ಅವನ್ನೆಲ್ಲ ಪ್ರಿಂಟ್ ಮಾಡಿಸಿದ್ರು 40ಕ್ಕಿಂತ 45ಕ್ಕಿಂತ ಹೆಚ್ಚು ಭಾಷೆ ಒಳಗೆ. ಅವೆಲ್ಲ ಇಡೀ ವಿಶ್ವದಲ್ಲಿ ಎಲ್ಲ ಕಡೆಗೂ ಅವನ್ನ ಅವರು ಹಂಚಿದ್ರು. ಆಮೇಲೆ ಇಡೀ ವಿಶ್ವದಲ್ಲಿ ಅಡ್ಡಾಡಿ ಸುಮಾರು 10,000ಕ್ಕಿಂತ ಹೆಚ್ಚು ಮಂದಿಗಳಿಗೆ ದೀಕ್ಷಾ ಕೊಟ್ರು. ದೀಕ್ಷಾ ತಕ್ಕೊಳ್ಳೋದಂದ್ರೆ ಏನ್ ಹೇಳ್ತಾ, ದೀಕ್ಷಾ ಯಾರು ಕೊಡ್ತಾರೆ ಅವರು ಏನ್ ಮಾಡ್ತಾರೆ, ದೀಕ್ಷಾರ್ಥಿಗಳ ಪಾಪ ಕರ್ಮವನ್ನ ತಮ್ಮ ತಲೆ ಮೇಲೆ ತಗೋಬೇಕಾಗ್ತದೆ. ಅಂದ್ರೆ ನಾವು ಮಾಡಿದ ಪಾಪವನ್ನ ನಾವು ನಮ್ಮ ಗುರುಗಳಿಗೆ ಕೊಡ್ತೀವಿ, ಅದಕ್ಕೆ ದೀಕ್ಷಾ ಅಂತೀವಿ. ಅವ್ರ ಆ ಪಾಪವನ್ನ ಅರಿವಿಸ್ಕೊಳ್ಳಿಕ್ಕೆ ಅವ್ರ ಶಕ್ತಿ ಇರ್ಬೇಕು ಅವ್ರಲ್ಲಿ, ತಿಳಿತಾ. ಅದೇ ಆ ನಂತರ ಈ ಜಗತ್ತಿನೊಳಗ ಅವರು ದೀಕ್ಷಾ ಕೊಟ್ಟಿದ್ದಲ್ಲೇ ಭಾರತದಲ್ಲೆಲ್ಲ ಹೆಚ್ಚಾಗಿ ಅವರು ಶಿಷ್ಯರಲ್ಲಿದ್ದಾರೆ. ಅಮೆರಿಕ, ಇಂಗ್ಲೆಂಡ್, ಆ ಕಡೆ ಈ ಕಡೆ ಅದಲ್ಲ, ಅಲ್ಲಿ ಪಾಪ ಕರ್ಮ ಬಿಟ್ಟರೆ ಬೇರೆ ಏನು ಮಾಡೋದಲ್ಲ ಜನ. ಅಂತ ಜನರು ಪಾಪವನ್ನ ತಮ್ಮ ತಲೆ ಮೇಲೆ ತಗೊಂಡು ಅವರನ್ನ ಉದ್ಧಾರ ಮಾಡಿ ಅವರಿಗೆ ಭಕ್ತಿ ಮಾರ್ಗವನ್ನ ಕೊಟ್ರು. ಇದು ನಿಜವಾದ ಗುರುವಿನ ಕರ್ತವ್ಯ, ತಿಳಿದಾ. ಆನಂತರ ಇಷ್ಟು ಮಾತ್ರ ಅಲ್ಲ, 108 ಮಂದಿರಗಳನ್ನ ಇಸ್ಕಾನ್ ಮಂದಿರಗಳನ್ನ ಇಡೀ ವಿಶ್ವದಲ್ಲಿ ಅವರು ಸ್ಥಾಪನೆ ಮಾಡಿದ್ರು. ಆನಂತರ ಗುರುಕುಲಗಳನ್ನ ಕಟ್ಟಿದ್ರು. ಅವ್ರು ಗುರುಕುಲ ಅಂದ್ರೇನ, ಸಣ್ಣ ಮಕ್ಕಳನ್ನ ಅಲ್ಲಿ ವಿದ್ಯಾಭ್ಯಾಸಕ್ಕೆ ನೀವು ಕಳಿಸಿದ್ರೆ ಅಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡೂ ಶಿಷ್ಯಗಳನ್ನ ಅಲ್ಲಿ ಕೊಡ್ತಾರೆ. ಆ ರೀತಿ ಬೃಂದಾವನದೊಳಗಿದೆ, ಬಾಂಬೆದೊಳಗೂ ಕೂಡ ಇದೆ, ಪ್ಲಸ್ ಅಮೆರಿಕದಲ್ಲಿ, ಇಂಗ್ಲೆಂಡ್ನಲ್ಲಿ, ಈ ರೀತಿ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಕಡೆ ಗುರುಕುಲಗಳನ್ನು ಕಟ್ಟಿದ್ರು. ಮತ್ತು ಕೃಷಿ ಕ್ಷೇತ್ರಗಳನ್ನು ಕೂಡ ಕಟ್ಟಿದ್ರು. ಅರ್ಥಾತ್ ಗೋವೃಕ್ಷ ಮತ್ತು ಕೃಷಿ, ಅರ್ಥಾತ್ ಒಕ್ಕಲುತನ ಮಾಡೋದು ಮತ್ತು ಗೋಪೂಜೆ ಮತ್ತು ಗೋರಕ್ಷ ಮಾಡ್ಲಿಕ್ಕೆ. ಈ ರೀತಿ ನಮ್ಗೆ ಇಲ್ಲಿ ಗೋಕುಲಧಾಮ ಇದೆ ಅಲ್ಲ, ಗೋಕುಲಧಾಮ ಯಾರು ಇವ್ರ ಕೈ ಹತ್ರ ನೋಡು. ಗೋಕುಲಧಾಮ ಅಂತಂದು ಇಲ್ಲಿ ಹತ್ತಿರದಲ್ಲಿ ಇದೆ, ಒಂದು ಕೃಷಿ ಮತ್ತು ಗೋರಕ್ಷ ಅಲ್ಲಿ ನಾವು ಮಾಡ್ತೀವಿ. ಈ ರೀತಿ ಪ್ರಭುಪಾದರು ಸುಮಾರು ಗೋರಕ್ಷ ಮತ್ತು ಕೃಷಿ ಕ್ಷೇತ್ರಗಳನ್ನ ಎಲ್ಲ ಕಡೆಗೆ ಸ್ಥಾಪನೆ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರು ಏನ್ ಹೇಳ್ತಾ ಇದ್ರು, ಇಷ್ಟೆಲ್ಲ ನೀವು ಮಾಡಿರಿ ಅಂತ ಹೇಳಿ ಅವ್ರಿಗೆ ಯಾರಾದ್ರೂ ಹೊಗಳಿದ್ರು, ಅವ್ರು ಹೇಳ್ತಾ ಇದ್ರು ಇದಕ್ಕೆಲ್ಲ ನಮ್ಮ ಗುರುಗಳ ಆಶೀರ್ವಾದನ ಕಾರಣ. ಇದಕ್ಕೆ ಹೊರತು ಇಲ್ಲಿಗೆ ನನ್ನಿಂದ ಏನು ಸಾಧ್ಯದ ಈ ರೀತಿ ಅವ್ರು ಹೇಳ್ತಾ ಇದ್ದರು. ಅರ್ಥಾತ್ 1922 ಭಕ್ತಿವೇದಾಂತ ಸ್ವಾಮಿಯವರು ತಮ್ಮ ಗುರುಗಳನ್ನ ಭೇಟಿ ಮಾಡಿದರು, ಭಕ್ತಿ ಸಿದ್ಧಾಂತ ಸರಸ್ವತಿ ಅವರನ್ನು. 1933 ದೀಕ್ಷಾ ತಗೊಂಡ್ರು, 11 ವರ್ಷದ ನಂತರ ದೀಕ್ಷಾ ತಗೊಂಡ್ರು. 1944 ಏನ್ ಮಾಡಿದ್ರು, ಮರಳಿ ಭಗವಂತನಡಿಗೆ ಅಥವಾ ಬ್ಯಾಕ್ ಟು ಗಾಡ್ ಮ್ಯಾಗಝಿನ್ ಶುರು ಮಾಡಿದ್ರು. ಅವ್ರು ಪ್ರತಿ 11 ವರ್ಷ ಅವ್ರ ಜೀವನದೊಳಗೆ ನೀವು ನೋಡಿದ್ರೆ ಒಂದು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ರು. 22 ಗುರುಗಳು ಭೇಟಿ ಮಾಡಿದ್ರು, 33 ದೀಕ್ಷಾ ತಗೊಂಡ್ರು, 44 ಬ್ಯಾಕ್ ಟು ಗಾಡ್ ಶುರು ಮಾಡಿದ್ರು, 55 ಏನ್ ಮಾಡಿದ್ರು, ಸನ್ಯಾಸ ತಗೊಂಡ್ರು. ಅವ್ರಿಗೆ 4 ಮಕ್ಕಳು ಇದ್ರು, ಅವ್ರಿಗೆ ಪ್ರಯಾಗ್ ಫಾರ್ಮಸಿ ಅಂತ ಒಂದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಒಳಗೆ ಅವರು ಮ್ಯಾನೇಜರ್ ಇದ್ರು. ಆಮೇಲೆ ಸ್ವಂತದ್ದು ಪ್ರಯಾಗ್ ಫಾರ್ಮಸಿ ಅಂತ ತಗೊಂಡು ಸ್ವಂತ ಫಾರ್ಮಸಿ ಶುರು ಮಾಡಿದ್ರು, ಅಂದ್ರೆ ಔಷಧ ತಯಾರು ಮಾಡೋ ಕಂಪನಿ. ಅವರಿಗೆ 4 ಸಂತಾನ ಅಂದ್ರೆ ಮಕ್ಕಳಿದ್ರು, ಅವ್ರಿಗೆಲ್ಲರೂ ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆನಂತರ ಅವರ ಗುರುಗಳ ಆದೇಶ ಇತ್ತು, ಏನ್ ಆದೇಶ, ಈ ಭಕ್ತಿಯನ್ನ ನೀವು ಇಡೀ ವಿಶ್ವದಲ್ಲಿ ಹೋಗಿ ನೀವು ಪ್ರಚಾರ ಮಾಡಿ ಅಂತಂದ ಅವರಿಗೆ ಆದೇಶ ಕೊಟ್ಟಿದ್ರು ಗುರುಗಳು. ಆದೇಶವನ್ನ ಪೂರ್ತಿ ಮಾಡ್ಲಿಕ್ಕೆ ಅವರೇ ಮಾಡಿದ್ರು. 1966 ಸನ್ಯಾಸ ತಗೊಂಡ್ರು. 1966 55 ಸನ್ಯಾಸ ತಗೊಂಡ್ರು ಬೃಂದಾವನದೊಳಗೆ. ಮತ್ತೆ 66 ಏನ್ ಮಾಡಿದ್ರು, ಅಮೆರಿಕದಲ್ಲಿ ಹೋಗಿ ಇಸ್ಕಾನ್ ಸ್ಥಾಪನೆ ಮಾಡಿದ್ರು. ಸರಿತಾ, ಆಮೇಲೆ 66 ಸ್ಥಾಪನೆ ಮಾಡಿದ್ರು. 75-76 ಭಕ್ತರು ಕೇಳಿದ್ರು, ಪ್ರಭಾ ಪ್ರತಿಯೊಂದು ಪ್ರತಿ 11 ನೀವು ದೊಡ್ಡ ದೊಡ್ಡ ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಮತ್ತೆ 77 ಏನಾಗ್ತದೆ ಅಂತ ಕೇಳಿದ್ರು. 77 ಹೇಳಿದ್ರೆ ನಾನು ವೈಕುಂಠಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಯಾಕೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಕೃಷ್ಣ ಭಕ್ತರ ಜೀವನ ಹೆಂಗಿರ್ತದ, ಅವ್ರಿಗೆ ತೆರೆದಿಟ್ಟ ಪುಸ್ತಕ ಇದ್ದಂಗಿರ್ತದೆ. ಭೂತ ಭವಿಷ್ಯತ್ ಮತ್ತು ವರ್ತಮಾನ ನಾವು ಯಾವ ರೀತಿ ಪೇಪರ್ ಯಾವ ರೀತಿ ಆ ಕಡೆ ಈ ಕಡೆ ನೋಡ್ತೀವಿ, ಆ ಕಡೆ ಈ ಕಡೆ ಆ ರೀತಿ ಅವರು ಭವಿಷ್ಯತ್ ನೋಡ್ತಾರೆ. ಯಾಕಂದ್ರೆ ಇಷ್ಟೆಲ್ಲ ಸೇವೆ ಮಾಡಿ, ಇಷ್ಟೆಲ್ಲ ಕೃಷ್ಣ ಭಕ್ತಿಯನ್ನ ಜನರಿಗೆ ಕೊಟ್ಟು, ಗ್ರಂಥಗಳನ್ನ ಬರೆದು, ಮಂದಿರವನ್ನು ಸ್ಥಾಪನೆ ಮಾಡಿ, ಭಕ್ತರನ್ನ ಭಕ್ತಿಗೆ ಹಚ್ಚಿ, ಇಷ್ಟೆಲ್ಲ ಮಾಡಿ ನೆಲ ಅವ್ರಿಗೆ ಹೋಗ್ಲಿಕ್ಕೆ ಬೇರೆ ಸ್ಥಾನ ಇಲ್ಲಿದೆ, ವೈಕುಂಠ ಬಿಟ್ರೆ ಹೌದಲ್ಲ. ಆದ್ರಿಂದ ಮೃತ್ಯು ಏನದಲ್ಲ, ಅದು ಎಲ್ಲರಿಗೂ ನಮಗೂ ಬರ್ತದೆ, ಸಾಧಾರಣ ವ್ಯಕ್ತಿಗಳಿಗೂ ಬರ್ತದೆ, ಭಕ್ತರಿಗೂ ಬರ್ತದೆ, ಆ ಭಕ್ತರಿಗೂ ಬರ್ತದೆ. ಆದ್ರೆ ಭಕ್ತರೇನು ಯಾರಿಗೆ ಹೆಂಗಿರ್ತದೆ ಮೃತ್ಯು ಅಂದ್ರೆ, ಆ ಮಕ್ಕಳಿಗೆ ಯಾರಾದರೂ ಸ್ವಲ್ಪ ಕಾಳಜಿ ಮಾಡ್ರಿ. ಇದು ನೋಡಿದ್ರೆ ನೀವು ಬೆಕ್ಕು ಬೆಕ್ಕು ಬೆಕ್ಕ ಏನ್ ಮಾಡ್ತದ, ಬೆಕ್ಕೇನು ಹಿಡಿದಿದೆ, ಇಲಿ ಯಾವಾಗ ಬೆಕ್ಕ ಹಿಡಿತದಲ್ಲ, ಅಂದ್ರೆ ಬೆಕ್ಕಿಗೆ ಯಾವಾಗ ಇಲಿ ದರ್ಶನ ಆಗ, ಇಲಿಗೆ ಯಾವಾಗ ಬೆಕ್ಕಿನ ದರ್ಶನ ಆಗ್ತದೆ, ಯಾರ ದರ್ಶನ ಆಗ್ತದೆ ಅವಾಗ, ಯಮರಾಜನ ದರ್ಶನ ಆಗ್ತದೆ. ಯಾಕಂದ್ರೆ ಇಲಿಗೆ ಯಾವಾಗ ಬೆಕ್ಕು ನೋಡ್ತ ಅಂದ್ರೆ ಮುಗಿದ್ವಿ, ಇವರು ಲಾಸ್ಟ್ ಡೇ ಸಂಡೇ ಫೀಸ್ಟ್ ಆಗ್ಬಿಡ್ತವ್ರು. ಹೌದಲ್ಲ, ಸಂಡೇ ದಿವಸ ಇಲಿ ಬೆಕ್ಕಿನ ದರ್ಶನ ಆಯ್ತಂದ್ರೆ ಅವತ್ತು ಸಂಡೇ ಫೀಸ್ಟ್ ಆಗಿದೆ. ಯಾರಿಗೆ ಬೆಕ್ಕಿ ಸಂಡೇ ಫೀಸ್ಟ್ ಆಯ್ತು. ಆದ್ರೆ ಅದೇ ಬೆಕ್ಕು ಬೆಕ್ಕು ಹೆಂಗ್ ಹಿಡಿತದ, ಇಲಿಯನ್ನ ಬಾಯಿಂದ ಹಿಡಿದು ಹೋಗ, ಆಮೇಲೆ ಫೀಸ್ಟ್ ಆಗಿ ಹೋಗ್ತದೆ. ಆದ್ರೆ ಅದೇ ಬೆಕ್ಕು ತನ್ನ ಮರಿಯನ್ನು ಹಿಡಿತದೆ, ಹೆಂಗ್ ಹಿಡಿತದ, ಕೈಯಿಂದ ಹಿಡಿತದ, ಹೆಂಗ್ ಹಿಡಿತದೆ. ಆದ್ರೆ ಬೆಕ್ಕು ಬೆಕ್ಕಿನ ಮರಿ ತನ್ನ ತಾಯಿಗೆ ಯಾವಾಗ ನೋಡ್ತಿತ್ತು, ಅವಾಗ ಏನ್ ಚಿಂತೆ ಮಾಡೋದಿಲ್ಲ, ಏ ನನ್ ಸಂಡೇ ಫೀಸ್ಟ್ ಆಗ್ತದ ಅಂತ ಚಿಂತೆ ಮಾಡೋದಿಲ್ಲ, ಏ ನನ್ನ ತಾಯಿ ಬಂದಳ ಅಂತ ಹೇಳಿ ಚಿಂತೆ ಮಾಡುದು. ಹೇಳ್ತಾ, ಆದ್ರೆ ಭಕ್ತನಾದನು ಯಾವಾಗ ಮೃತ್ಯು ಹತ್ರ ಹೋಗ್ತಾನ, ಅವಾಗ ಅವನಿಗೆ ಯಾರ ಅವ್ರಿಗೆ ಏನ್ ನೆನಪಾಗ್ತದ, ಭಗವಂತನೇ ಈ ಮೃತ್ಯು ರೂಪದಲ್ಲಿ ಬಂದಿದ್ದಾನ, ನನ್ನ ಈ ಸ್ಥಳದಿಂದ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನ ಅಂತ ಚಿಂತೆ ಮಾಡ್ತಾನ ಹೊರತು, ಈ ಸಾಧಾರಣ ವ್ಯಕ್ತಿ ಯಾವಾಗ ಮೃತ್ಯುಗ್ ನೋಡ್ತಾನ, ಅವ ಯಮರಾಜಿಗ್ ನೋಡ್ತಾನ. ಯಾಕಂದ್ರೆ ಅವನು ಬೆಕ್ಕಿಗೆ ಹತ್ತಿರದವನಾಗ್ಲಿಲ್ಲ, ಅಂದ್ರೆ ಬೆಕ್ಕನ್ನ ತನ್ನ ತಂದೆ ಅಂತ ಹೇಳಿ ಸ್ವೀಕಾರ ಮಾಡೋದಿಲ್ಲ. ಇಲ್ಲಿ ಯಾಕೆ ಸ್ವೀಕಾರ ಮಾಡ್ತದ ಹೇಳ್ರಿ, ಅಂದ್ರೆ ಬೆಕ್ಕಿನ ಮರಿ ಏನ್ ಮಾಡ್ತದ, ಬೆಕ್ಕನ್ನ ತಂದೆ ತಾಯಿ ಅಂತ ಹೇಳಿ ಸ್ವೀಕಾರ ಮಾಡ್ತದೆ. ಅದೇ ರೀತಿ ನಾವೇನ್ ಮಾಡ್ಬೇಕು, ಕೃಷ್ಣನನ್ನ ನಮ್ಮ ತಂದೆ ನಮ್ಮ ತಾಯಿ ಅಂತಂದು ಯಾವಾಗ ನಾವು ಸ್ವೀಕಾರ ಮಾಡ್ತೀವಿ, ಆವಾಗ ಮೃತ್ಯುವಾಗ ನಮ್ಮ ಜೀವನದಲ್ಲಿ ಬರ್ತದಲ್ಲ, ಆವಾಗ ನಮಗ ಈ ಇಲಿ ರೀತಿ ಒದ್ದಾಡೋ ಪರಿಸ್ಥಿತಿ ಬರೋದಿಲ್ಲ. ನಾವು ಕೂಡ ಹೆಂಗ ಹೋಗ್ಬೋದು, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ, ಈ ಮನೆಯಿಂದ ಆ ಮನೆಗೆ ಹೋಗ್ತೀವಿ. ಹೌದಲ್ಲ, ಹಳೆ ಮನೆಯಿಂದ ಹೊಸ ಮನೆಗೆ ಹೋದ ಅದೇ ಮೃತ್ಯು. ಆದ್ರೆ ಅದಪ್ಪ ರೂಪಾಂತರ ಭಕ್ತಿ ಇರೋ ಸ್ವಾಮಿಯವರು ಯಾವಾಗ 1977 ಅಕ್ಟೋಬರ್ 14 ಮೋಸ್ಟ್ಲಿ ಹೆಚ್ಚಾಗಿದೆ, ಈ ಸಮಯದಲ್ಲಿ ಅವರು ಶರೀರವನ್ನು ತ್ಯಾಗ ಮಾಡಿದರು. ಆವಾಗ ಮಾಡಿ ಅವರು ಈ ಸ್ಥಳದಿಂದ ಈ ಮನೆಯಿಂದ ಆ ಮನೆಗೆ ಹೋದರು ಹೇಳ್ತಾ. ಆದ್ರಿಂದ ಅದಕ್ಕೆ ನಾವು ತಿರೋಭಾವ ಅಂತಂದು ಹೇಳ್ತೀವಿ. ಅಂದ್ರೆ ವೈಷ್ಣವರು ತಮ್ಮ ಶರೀರನ ತ್ಯಾಗ ಮಾಡಿ ವೈಕುಂಠಕ್ಕೆ ಹೋಗ್ತಾರೆ, ಅದಕ್ಕೆ ನಾವೇನು ಹೇಳ್ತೀವಿ ತಿರೋಭಾವ ಅಂತ ಹೇಳ್ತೀವಿ. ಆಯುರ್ಭಾವ ಅಂದ್ರೆ ಏನು? ವೈಷ್ಣವರು ವೈಕುಂಠದಿಂದ ಈ ಜಗತ್ತಿಗೆ ಬಂದು ಉದ್ಧಾರ ಮಾಡ್ಲಿಕ್ಕೆ, ನಮ್ಮ ನಿಮ್ಗೆ ಉದ್ಧಾರ ಮಾಡ್ಲಿಕ್ಕೆ ಬಂದಾಗ ಅದಕ್ಕೆ ಆಯುರ್ಭಾವ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ವ್ಯಾಸ ಪೂಜಾ ಅಂತಾನು ಹೇಳ್ತೀವಿ. ಅದು ಯಾವಾಗ ಮಾಡಿದ್ವಿ ನಾವು ಅವತ್ತಿನ ದಿವಸ ನೆನಪಿರ್ಬೇಕು ನಿಮಗೆ, ಯಾವಾಗ ಮಾಡಿದ್ವಿ? ಆ ಜನ್ಮಾಷ್ಟಮಿ ಮರುದಿವಸ ಪ್ರಭಾದ ಹುಟ್ಟಿದ್ರು ಹೇಳಿದಾ. ಆ ನಂತರ ಈ ಕಾರ್ತಿಕ ತಿಂಗಳದೊಳಗ ಬೃಂದಾವನದೊಳಗ ಅವ್ರ ಶರೀರ ತ್ಯಾಗ ಮಾಡಿದ್ರು. ಮತ್ತೆ ಯಾವ ವ್ಯಕ್ತಿ ಬೃಂದಾವನದೊಳಗ ಶರೀರ ತ್ಯಾಗ ಮಾಡ್ತಾನ, ಆ ನಿಶ್ಚಿತವಾಗಿನೂ ಭಗವದ್ಧಾಮಕ್ಕೆ ಹೋಗ್ತಾನೆ. ಅರ್ಥಾತ್ ಪ್ರಭಾದರಿಗೆ ಬೃಂದಾವನಕ್ಕೆ ಹೋಗ್ಲೇಬೇಕಂತೇನು ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಅವರು ಎಲ್ಲೇ ಶರೀರ ತ್ಯಾಗ ಮಾಡಿದ್ರು ಕೂಡ ಅವ್ರು ವೈಕುಂಠಕ್ಕನ್ನ ಹೋಗ್ತಾರೆ. ಆದ್ರೂ ಕೂಡ ಕೃಷ್ಣ ಅವ್ರನ್ನ ಎಲ್ಲಿಗೆ ತಂದ ಕೊನೆಗಾಲಕ್ಕೆ? ಬೃಂದಾವನಕ್ಕೆ ತಂದ. ಯಾಕಂದ್ರೆ ಕೃಷ್ಣನ ಮನೆ ಬೃಂದಾವನ. ತನ್ನ ಭಕ್ತಿಯನ್ನು ಇಡೀ ಜಗತ್ತಿಗೆ ಕೊಟ್ಟಂತ ವ್ಯಕ್ತಿಗೆ ಕೊನೆಗಾಲಕ್ಕೆ ಅಲ್ಲಿ ಇಲ್ಲಿ ಯಾಕೆ ಬಿಡ್ಬೇಕು? ಕೃಷ್ಣ ಅವ್ರನ್ನ ಎಲ್ಲಿ ಕರ್ಕೊಂಡು ಬಂದ? ಸ್ವಯಂ ಬೃಂದಾವನಕ್ಕೆ ಕರ್ಕೊಂಡು ಬಂದ. ಅಲ್ಲೇ ಅವರು ಕೃಷ್ಣ ಕೃಷ್ಣ ಬಲರಾಮ ಏನು ಮಂದಿರ ಇದೆಯಲ್ಲ, ನಾವೆಲ್ಲ ನೋಡಿದ್ದೆವಲ್ಲ, ಅದೇ ಸ್ಥಳದಲ್ಲಿ ಅವ್ರದ್ದು ಹಿಂದ್ಗಡೆ ಕ್ವಾರ್ಟರ್ಸ್, ಅಲ್ಲಿ ಅವರು ಶರೀರ ತ್ಯಾಗ ಮಾಡಿದ್ರು. ಸಾಯಂಕಾಲ 7:25 ಸಮಯ ಆಗಿತ್ತು ಅವತ್ತಿಂದು ಹೇಳಿದಾ. ಅದನ್ನ ಈ ರೀತಿ ಭಕ್ತರಂತ ಸ್ವಾಮಿಯವರು ಅವ್ರ ಬಗ್ಗೆನೂ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಂಡ್ವಿ. ಅಫ್ಕೋರ್ಸ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಮಯ ಕಡಿಮೆ ಇದೆ, ಈಗಾಗಲೇ 3 ಆಗಿಹೋಯ್ತು. ಇವಾಗ ಏನ್ ಮಾಡೋಣ, ಇಲ್ಲಿಗೆ ಸಮಾಪ್ತಿ ಮಾಡೋಣ. ಇವಾಗ ಏನ್ ಮಾಡುದು, ಗೋವರ್ಧನ್ ಪೂಜಾ, ಆನಂತರ ಗೋ ಪೂಜಾ, ಆನಂತರ ಎಲ್ಲರಿಗೂ ಆರತಿ ಆಗ್ತದೆ, ಆರತಿ ನಂತರ ಎಲ್ಲರಿಗೂ ಮಹಾಪ್ರಸಾದ ತಿಳಿತಾ. ಈಗ ಮೊದಲು ನಾವೇನ್ ಮಾಡೋಣ, ಆರತಿ ಮಾಡೋಣ, ಆನಂತರ ಇದು ಪ್ರದಕ್ಷಿಣೆ ಮಾಡೋಣ, ಆನಂತರ ಆಕಳಿಗೆ ಕರ್ಕೊಂಡ್ಬಂದು ಆಕಳ ಪೂಜೆ ಮಾಡಿ ಅಲ್ಲಿಗೆ ಎಲ್ಲರಿಗೂ ಮಹಾಪ್ರಸಾದ ಉಂಟಾಗ್ತದೆ ಆಯ್ತಾ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರಿ. ಇದು ಇವತ್ತು ಕೂಡ ಏನ್ ಮಾಡೋಣ, ದೇವರಿಗೆ ದೀಪ ಹಚ್ಚೋಣ ಮೊದಲು. ದಾಮೋದರ ಅಷ್ಟಕಂ ಅಂತೂ ಹಾಡಕ್ ಆಗೋದಿಲ್ಲ, ಕೊನೆ ಪಕ್ಷ ಹರೇ ಕೃಷ್ಣ ಹಾಡ್ತಾ ಅದನ್ನು ಮಾಡೋಣ. ಅದೇ ಆನಂತರ ಕೆಲವು ವಿಷಯ ಹೇಳಲ್ಲ, ಈಗ ಹೇಳ್ಬಿಡ್ತಾರೆ. ಯಾಕಂದ್ರೆ ನಾನಲ್ಲಿ ಎದ್ ನಿಂತ ಮೇಲೆ ಆ ಕಡೆ ಈ ಕಡೆ ಕೇಳಕ್ ಆಗೋದಿಲ್ಲ. ಇದೇ ರೀತಿ ಕಾರ್ಯಕ್ರಮ ಪ್ರತಿ ಸಂಡೇ ಇಲ್ಲಿ ನಾವು ಮಾಡ್ತೀವಿ. ಯಾರಿಗೆ ಗೊತ್ತಿಲ್ಲ ನೀವೆಲ್ಲ ಅರ್ಥ ಮಾಡ್ಕೊಳ್ರಿ, ಬರ್ರಿ ಪ್ರತಿ ಸಂಡೇ ದಿವಸನೂ ಇಲ್ಲಿ ಬರಬೇಕು. ಹತ್ತಿರದಲ್ಲಿ ಇರ್ತಕ್ಕಂಥ ಭಕ್ತರು ಎಲ್ಲರೂ ಬರಬೇಕು, ಮತ್ತು ಆ ಕಡೆ ಈ ಕಡೆಯಿಂದ ಬಂದ ಎಲ್ಲ ಭಕ್ತರಿಗೂ ಕೂಡ ನಾವು ಸ್ವಾಗತ ಕೋರ್ತೀವಿ. ಇದೇ ರೀತಿ ಪ್ರತಿ ಸಂಡೇ ಇಲ್ಲಿ ನೀವು ಬರಲೇಬೇಕು. ನಾ ಇಲ್ಲ ಅಂತೇಳಿ ನೀವು ಬರೋದು ಕಡಿಮೆ ಮಾಡಬೇಡ್ರಿ ಹೇಳ್ತಾ. ಪ್ರಸಾದ ಮಾತ್ರ ಗ್ಯಾರಂಟಿ, ನಾ ಇದ್ರೇನೆ ಇರ್ಲಿಕ್ಕೆ. ಆದ್ರಿಂದ ನೀವು ನಾ ಇದ್ರೆ ಬರಬೇಕು, ನಾ ಇಲ್ಲ ಅಂದ್ರೆ ಬರೋಂಗಿಲ್ಲ ಅಂತ ಹಿಂಗೆಲ್ಲ ನೀವು ವಿಚಾರ ಮಾಡಬೇಡ್ರಿ. ನಮ್ ಗಿರೀಶ್ ಪ್ರಭು ಇದಾರೆ, ಆಮೇಲೆ ಇನಾಮತಿ ಪ್ರಭು, ಅವರು ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾರೆ. ತಪ್ಪದೆ ನೀವು ಕಾರ್ಯಕ್ರಮಕ್ಕೆ ಬರಬೇಕು. ಆಮೇಲೆ ನಾಳೆ ದಿವಸ ಸಾಯಂಕಾಲ ವೈಷ್ಣವ ಸಭಾ ನಾವಿಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.
ವೈಷ್ಣವ ಸದಾಚಾರ
ಸೋಮವಾರ ನಾನಿದ್ದಾಗ ಇಲ್ಲಿ ಏನಾಗ್ತದೆ, ನಾವಿಲ್ಲಿ ವೈಷ್ಣವ ಸದಾಚಾರ ಕ್ಲಾಸ್ ಶುರು ಮಾಡಿದ್ದೀವಿ, ತಿಳಿದಾ? ಆ ಕ್ಲಾಸಿಗೆ ಎಲ್ಲರೂ ಬರಬೇಕು. ಆಮೇಲೆ ವೈಷ್ಣವ ಸದಾಚಾರ ಮತ್ತು ಮಾರ್ಗದರ್ಶನ, ಅರ್ಥಾತ್ ಭಕ್ತಿಯಲ್ಲಿ ನಮಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಆ ಮಾರ್ಗದರ್ಶನ ನಿಮಗೆ ಇಲ್ಲಿ ಸಿಗ್ತದೆ ಪ್ರತಿ ಸೋಮವಾರ ನಾನಿದ್ದಾಗ. ಅದರಿಂದ ನಾಳೆ ಸಾಯಂಕಾಲ 7 ಗಂಟೆಗೆ ಕಾರ್ಯಕ್ರಮ ಶುರು ಆಗ್ತದೆ, ನೀವೆಲ್ಲರೂ ಬರಲೇಬೇಕು. ಹಿಂದಕ್ಕೆಲ್ಲ ಬಂದಿದ್ರಿ ಮತ್ತು ಮರ್ದಂಗೆ ಕಾಣಿಸ್ತದೆ, ಅದರಿಂದ ನಿಮಗೆಲ್ಲ ನಾವು ಮತ್ತೆ ನಾವು ನೆನಪು ಮಾಡ್ತಾ ಇದ್ವಿ, ತಿಳಿತಾ? ಜೊತೆಗೆ ವೈಷ್ಣವ ಸಭಾ ಕೂಡ ಇದೆ. ವೈಷ್ಣವ ಸಭಾ ಅಂದ್ರೆ ಯಾರು 16 ಮಾಲೆ ಜಪ ಮಾಡ್ತಾ ಇದ್ದಾರಲ್ಲ, ಅವ್ರ ಸಲುವಾಗಿ ಒಂದು ವಿಶೇಷ ಕಾರ್ಯಕ್ರಮ ನಾವು ಶುರು ಮಾಡಿದ್ವಿ. ಅದ್ರೊಳಗೂ ಕೂಡ ಭಾಗವಹಿಸ್ ಅಂದ್ರೆ ಅರ್ಧ ತಾಸು ಅದು. ಮೊದಲು ವೈಷ್ಣವ ಸದಾಚಾರ 1/2 ತಾಸು ಮಾಡ್ತೀವಿ, ಆನಂತರ ಉಳಿದ ನಂತರ 16 ಮಾಲೆ ಮಾಡೋರು ವೈಷ್ಣವ ಸಭಾದಲ್ಲಿ ನೀವು ಕುತ್ಕೋಬಹುದು. ಅದರಲ್ಲಿ ಕೂಡ ಕೆಲವೊಂದು ವಿಶೇಷವಾದ ಮಾಹಿತಿ ನಿಮಗೆ ನಾವು ಕೊಡ್ತೀವಿ ಅವಾಗ. ಜೊತೆಗೆ ಇದೇ ರೀತಿ ಕಾರ್ಯಕ್ರಮ ಕುಮಾರೇಶ್ವರ ನಗರದೊಳಗೂ ಕೂಡ ಆಗ್ತದೆ. ಬರೋ ಬುಧವಾರ ಅಂದ್ರೆ ತಿಂಗಳಿಗೆ 2 ಸಾರಿ, 15 ದಿವಸಕ್ಕೆ 1 ಸಾರಿ ಅಲ್ಲಿ ಕುಮಾರೇಶ್ವರ ನಗರದೊಳಗ ಮಧುವನ್ ಕಾಲೋನಿ, ಮಧುವನ್ ಅಂತಂದು ಮನೆ ಹೆಸರು ಅದು. ನಿಮಗೆಲ್ಲ ಹಿಂದೆ ನಾವು ಅಡ್ರೆಸ್ ತೋರಿಸಿದೀವಿ, ನಮ್ಮ ಪ್ರಭು ಹೇಳ್ತಾರೆ ಅದನ್ನ. ಅಲ್ಲಿ ಕೂಡ ಈ ಕಾರ್ಯಕ್ರಮ ಆಗ್ತದೆ, ಅಲ್ಲಿನೂ ನೀವು ಬರಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಜೊತೆಗೆ ಬ್ಯಾಕ್ ಟು ಗಾಡ್ ಹೇಳ ಮರಳಿ ಭಗವಂತ ನಡೆಗೆ, ತಿಳಿದಾ? ಅದು ಇಂಗ್ಲಿಷ್ ನೊಳಗ ಬ್ಯಾಕ್ ಟು ಗಾಡ್ ಹೇಳ ಏನು ಪ್ರಭಾವ ಶುರು ಮಾಡಿ 1933ರಲ್ಲಿ ಅದು ಇವತ್ತಿಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆಲ್ಲರೂ ನೀವು ಸಭಾಸದರಾಗ್ಬಿಟ್ಟು ಅದಕ್ಕೆ ನಮ್ಮ ಇನಾವತಿ ಪ್ರಭುರು ಏನ್ ಮಾಡ್ತಾರೆ, ನಿಮ್ಗೆ ಫಾರ್ಮ್ ತುಂಬಿಸ್ಕೋತಾರ, ಅಥವಾ ನೀವು ಅವರಿಗೆ 120 ರೂಪಾಯಿ ಕೊಟ್ರೆ ಪ್ರತಿ ತಿಂಗಳಿಗೆ ಇಲ್ಲಿ ಬಂದು ನೀವು ಕಲೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಮನೆಗೆ ಬರ್ಬೋದು ಅದು, ಆದ್ರೆ ಮನೆಗೆ ಬಂತಂದ್ರೆ ಅದ್ರೊಳಗೆ ಏನ್ ಪ್ರಾಬ್ಲಮ್ ಆಗ್ತದೆ, ಈ ಪೋಸ್ಟ್ ಒಳಗೆ ಸ್ವಲ್ಪ ಇವಾಗ ಮೊದಲಿನ ರೀತಿ ಅವ್ರು ಕೆಲಸ ಮಾಡ್ತಾ ಇಲ್ಲ, ಹಿಂಗಾದ್ರೆ ನಿಮ್ ಮನೆಗೆ ಬರದೇ ಹೋಗ್ಬಹುದು. ಆದ್ರೆ ಅಲ್ಲಿಂದ ನಿಶ್ಚಿತವಾಗಿ ಕಳಿಸ್ತಾರ, ಆದ್ರೆ ಇಲ್ಲಿ ತನಕ ಬಂದು ಮುಟ್ಟೋದಿಲ್ಲ. ಆದ್ರಿಂದ ಹಿಂದಕ್ಕೆಲ್ಲ ಈ ರೀತಿ ಸಮಸ್ಯೆಗಳಾಗಿದ್ದಾವ. ಅದರಿಂದ ಬೆಸ್ಟ್ ಅದಕ್ಕೇನು ಸೊಲ್ಯೂಷನ್, ಪ್ರತಿ ರವಿವಾರ ಇಲ್ಲಿ ಕಾರ್ಯಕ್ರಮ ನಡೀತಾ ಇರ್ತದೆ, ನೀವು ಪ್ರತಿ ವಾರ ರವಿವಾರ ಬಂದಂಗೂ ಆಗ್ತದೆ, ಮತ್ತು ನಿಮ್ಮ ಬ್ಯಾಕ್ ಟು ಗಾರ್ಡನ್ ಮ್ಯಾಗಝಿನ್ ನಿಮಗೆ ಮನೆಗೆ ಸಿಗ್ತದೆ, ತೊಗೊಂಡು ಹೋಗ್ಬೋದು. ಅದೇ ಬೆಸ್ಟ್ ಮೆಥಡ್, ಆ ಗ್ಯಾರಂಟಿ ಅದು ನಿಮಗೆ ಸಿಗ್ತದೆ. ಬಂದು ನೀವು ತೊಗೊಂಡು ಇಂಗ್ಲೀಷ್ ಒಳಗೆ ಬೇಕಂದ್ರೆ ಇಂಗ್ಲೀಷ್ ಒಳಗೂ ಅದ, ಹಿಂದಿ ಈ ರೀತಿ ಬೇರೆ ಭಾಷೆ ಒಳಗೂ ಕೂಡ ಸಿಗ್ತದೆ, ತಿಳಿದಾ? ಆದ್ರಿಂದ ಅದನ್ನು ನೀವು ಸ್ವೀಕಾರ ಮಾಡ್ರಿ. ಜೊತೆಗೆ ಇವತ್ತು ನಾವು ಭಕ್ತಿವೇದಂತ ಸ್ವಾಮಿ ಪ್ರಭುಪಾದ ಅವ್ರಿಗೂ ಕೂಡ ನಾವು ನಮ್ಮ ವಿಶೇಷವಾಗಿ ನಾವು ನಮ್ಮ ಧನ್ಯವಾದಗಳನ್ನು ಹೇಳಬೇಕು, ಮತ್ತು ಜೀವನವನ್ನು ಅವರಿಗೆ ಮುಡುಪಾಗಿಡಬೇಕು. ಯಾಕಂದ್ರೆ ಅವರ ಕೃಪೆಯಿಂದ ನಾವಿಲ್ಲರೂ ಕೂತ್ಕೊಂಡೇವೆ, ಹೌದಲ್ಲ? ಅವ್ರ ಕೃಪೆಯಿಂದ ನಾವಿಲ್ಲಿ ಕೂತ್ಕೊಂಡೇವೆ. ಇಲ್ಲಿ ನಾವಿಲ್ಲಿ ಯಾರು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಒಂದು ವೇಳೆ ತಮ್ಮ ಮನೆಯೊಳಗನ ಕೂತ್ಕೊಂಡಿದ್ರ, ಇವಾಗ ನಮಗೆ ಇಲ್ಲಿ ಬರೋ ಕಾರಣನೇ ಇರಲಿಲ್ಲ. ಅವರು ವಯಸ್ಸನ್ನ ಇಷ್ಟು ವಯಸ್ಸಾದ್ರೂ ಕೂಡ ತಮ್ಮ ಕಷ್ಟ ನಷ್ಟಗಳನ್ನು ಬದಿಗಿಟ್ಟು ಅವರೇನ್ ಮಾಡಿದಾರೆ, ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ನಮ್ಮ ಸಲುವಾಗಿ ಮಾಡಿದಂಥ ಸ್ಥಳ ಇದು ಸಂಸ್ಥೆ. ನಮ್ಮ ಸಲುವಾಗಿ ಎಲ್ಲರನ್ನು ಯಾವ ರೀತಿ ಕೃಷ್ಣ ಒಂದೇ ರೂಫ್ ಕಳೆದ ತಗೊಂಡು ಬಂದ, ಹೌದಲ್ಲ? ಸಿಂಗಲ್ಲಿ ಪ್ರಭುಪಾದ ಹ್ಯಾಸ್ ಬ್ರಾಟ್ ಆಲ್ ಆಫ್ ಅಸ್ ಅಂಡರ್ ಒನ್ ರೂಫ್ ಅಂಡ್ ದಟ್ ಈಸ್ ಇಸ್ಕಾನ್, ದಟ್ ಈಸ್ ನಾಟ್ ಡಿಫ್ರೆಂಟ್ ದನ್ ಗೋವರ್ಧನ್. ಯಾವ ರೀತಿ ಕೃಷ್ಣ ಎಲ್ಲ ಬೃಂದಾವನವಾಸಿಗಳನ್ನ ಒಂದೇ ಮಾಳಿಗೆ ಕೆಳಗ್ ತೋಡ್ ಬಂದ ಒಂದೇ ಪರ್ವತ. ಅದೇ ರೀತಿ ಪ್ರಭುಪಾದ ಏನ್ ಮಾಡಿದ್ರ, ಇಡೀ ವಿಶ್ವದ ಜನರನ್ನ ಒಂದೇ ಮಾಳಿಗೆ ಕೆಳಗ ತಗೊಂಡಿದ್ರ, ಅದೇ ಇಸ್ಕಾನ್. ಆದ್ರಿಂದ ಇದು ಅವರಾಗಿ ನಮಗೆ ಕೊಟ್ಟಂತ ಒಂದು ಕೊಡುಗೆ, ಇದನ್ನ ನಾವು ಸ್ವೀಕಾರ ಮಾಡಬೇಕು. ಅರ್ಥಾತ್ ಇದೇನು ಸ್ವೀಕಾರ ಮಾಡುವಾಗ ಪ್ರತಿ ಯಾರ ಈ ಕಾರ್ಯಕ್ರಮಕ್ಕೆ ಬರಬೇಕು, ಅದಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆಮೇಲೆ ಕೃಷ್ಣನ ಕೃಪೆಗೆ ಅನುಗ್ರಹರಾಗಬೇಕು. ಮತ್ತು ಮಹಾಪ್ರಸಾದ ನಮ್ಮ ಭಕ್ತರು ನಿಮಗಾಗಿ ಸ್ವತಃ ಅವರೇ ಏನ್ ಮಾಡ್ತಾರೆ, ಅಡುಗೆ ಮಾಡಿರ್ತಾರೆ, ಮಹಾಪ್ರಸಾದ ಸ್ವೀಕಾರ ಮಾಡಿ ನೀವು ಹೋಗ್ಬೋದು. ಆದ್ದರಿಂದ ಇಂತಹ ಒಂದು ಸುವರ್ಣ ಅವಕಾಶವನ್ನು ಕಳ್ಕೋಬೇಡ್ರಿ. ಯಾಕಂದ್ರೆ ಇದು ಪದೇ ಪದೇ ಸಿಗೋದಿಲ್ಲ. ಆದ್ದರಿಂದ ನಿಮಗೆಲ್ಲರಿಗೂ ವಿಶೇಷವಾಗಿ ಧನ್ಯವಾದ ಹೇಳ್ತೀವಿ. ಮತ್ತು ಇವತ್ತು ನಮ್ಮ ಮಧ್ಯದಲ್ಲಿ ಕೆಲವು ಮುಖ್ಯ ಅತಿಥಿಗಳು ಬಂದಿದ್ದಾರೆ. ನಾವು ಮೊಟ್ಟ ಮೊದಲಿಗೆ ನಮ್ಮ ರಂಗಸ್ವಾಮಿ, ಡಾಕ್ಟರ್ ರಂಗಸ್ವಾಮಿ ಅವರಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಅವ್ರು ತಾವು ಏನು ಹೇಳಬೇಕು ಎರಡು ನಿಮಿಷ? ರಂಗಸ್ವಾಮಿಯವರು ನಿಮಗೆ ಗೊತ್ತಿರ್ಬೋದು, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಎರಡು ವಿಶ್ವವಿದ್ಯಾಲಯ ಇರ್ತವೆ, ಮೊದಲು ಒಂದು ಕರ್ನಾಟಕ ವಿಶ್ವವಿದ್ಯಾಲಯ, ಇನ್ನೊಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಡೈರೆಕ್ಟರ್ ಇದ್ದಾರೆ ಸರ್. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಶುಭವನ್ನು ಹೆಚ್ಚು ಮಾಡಿದ್ದಾರೆ. ಅವರು ಮತ್ತು ಅವರ ಧರ್ಮ ಪತ್ನಿ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಮಾತಾಜಿಯವರು, ಅವರು ನಮ್ಮ ವೆಂಕಟೇಶ್ ಪ್ರಭುಗೆ ಅವರು ಅತ್ಯಂತ ಅರ್ಥಾತ್ ಅವರ ಮಾವನವರು, ಅವ್ರಿಗೆ ನಾವು ವಿಶೇಷವಾದ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಅವರಿಗೆ ಇಸ್ಕಾನ್ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಮತ್ತೆ ತಮ್ಮ ಹೆಸರು ಪ್ರಭು, ಅವರು ತಮ್ಮ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್, ತಮ್ಮ ಹೆಸರು ಮಹಾಜನ್ ಮಹಾದೇವ್ ಸ್ವಾಮಿ, ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತ ಹೇಳ್ತಾ ಇದ್ದೀವಿ. ಜೊತೆಗೆ ಧನ್ಯವಾದ ಸುಪ್ರಭು, ನಮ್ಮ ಪಾಂಡ್ರಂಗ್ ಪ್ರಭು ಬಂದಿದ್ದಾರೆ ಎಲ್ಲಿಂದ, ಹಂಪಿಯಿಂದ. ಅಥವಾ ಎಲ್ಲಿ ಹೇಳ್ರಿ, ಎಲ್ಲರೂ ನೋಡ್ಲಿ ಸ್ವಲ್ಪ, ಇಲ್ಲ ಇಲ್ಲ ಇನ್ನೊಂದ್ಸರಿ ನೋಡ್ಲಿ, ವೈಷ್ಣವ ದರ್ಶನ ಆದ್ರೆ ಕಣ್ಣು ಸಾರ್ಥಕ ಆಗ್ತದೆ. ಅವರ ಧರ್ಮ ಪತ್ನಿ ಮಾತಾಜಿಯವರು ಕೂಡ ಬಂದಿದ್ದಾರೆ, ಅವರ ಮಗಳು, ಅವರೆಲ್ಲರೂ ಬಂದಿದ್ದಾರೆ ಈ ಕಾರ್ಯಕ್ರಮದ. ಅವರ ಹೊಸಪೇಟೆ ಅಂತ ಬಂದಿದ್ದಾರೆ ನೋಡ್ರಿ, ಹೊಸಪೇಟೆ ಇಲ್ಲಿಂದ ಎಷ್ಟು ದೂರ ಐತಿ? ಎಷ್ಟು ದೂರ, ಎಷ್ಟು ಕಿಲೋಮೀಟರ್? 117 ಕಿಲೋಮೀಟರ್ ಅದ, 170 ಕಿಲೋಮೀಟರ್ ತಿಳಿದಷ್ಟು ದೂರದಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಆದ್ದರಿಂದ ಅವರಿಗೆ ವಿಶೇಷವಾಗಿ ಧನ್ಯವಾದಗಳು. ಜೊತೆಗೆ ನಮ್ಮ ಪ್ರಿಯ ಮಿತ್ರರು, ಇವರು ನಮ್ಮ ರಘುವೀರ್ ಪ್ರಭು, ರಘುವೀರ್ ಪ್ರಭು ಕೂಡ ಬಂದಿದ್ದಾರೆ. ಇವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ಇವರು ಹುಬ್ಬಳ್ಳಿಯಲ್ಲಿ ಅವ್ರಿಗೆ ಮನೆ ಇದೆ. ಅವರು ಇಲ್ಲಿ ಕರ್ನಾಟಕ ಇದು ಯಾವ್ದು ಹೆಸ್ಕಾಂನಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ನಮ್ಮ ಗುರುರಾಜ್ ಪ್ರಭು, ಗುರುರಾಜ್ ಗಡದ್ ಪ್ರಭು, ಅವರು ನಿಲ್ಬೇಕು ತಾವು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರು ನಮಗೆ ಅತ್ಯಂತ ಹತ್ತಿರವಾದ ಮಿತ್ರರು, ಅತ್ಯಂತ ಪ್ರಿಯವಾದ ಮಿತ್ರರು. ಇವರು ರಾಧಾನಾಥ್ ಮಹಾರಾಜರು ಕೂಡ ಅತ್ಯಂತ ಪ್ರಿಯವಾದವರು. ಮತ್ತು ಅವರು ಇಲ್ಲಿ SDMO ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಅವರು ಜಾಬ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ವಿಶೇಷವಾಗಿ ಇಸ್ಕಾನ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಜೊತೆಗೆ ನಮ್ಮ ತಂದೆಯವರು ಕೂಡ ಇವತ್ತು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳೋಣ. ಅವರ ಕೃಪೆಯಿಂದ ನಾನು ಇಲ್ಲಿ ಕೂತ್ಕೊಂಡಿದ್ದೆ. ಅವ್ರು ನಮಗೆ ಭಕ್ತಿ ಕಲಿಸದೆ ಇದ್ದಿದ್ರೆ ನನಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಏನು ಅಧಿಕಾರ ಇಲ್ಲ. ಆದ್ರಿಂದ ಅವ್ರಿಗೂ ಕೂಡ ನಾನು ಅತ್ಯಂತ ಋಣಿಯಾಗಿದ್ದೇನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಪ್ರಭುಗಳ ಇಬ್ರು, ರಾಮ ಲಕ್ಷ್ಮಣ್, ವೆಂಕಟೇಶ್ ಪ್ರಭು ಮತ್ತು ಗಣೇಶ್ ಪ್ರಭು, ಮತ್ತು ಅವರ ಪ್ರಿಯ ಮಿತ್ರರು ಅಮೃತಂಜಯ್ ಪ್ರಭು, ಮತ್ತು ಮಾತಾಜಿಯವರು, ಅವರ ತಾಯಿಯವರು, ಮತ್ತು ಅವರ ಧರ್ಮ ಪತ್ನಿ, ಮತ್ತು ಎಲ್ಲ ಪರಿವಾರದವರು ಎಲ್ಲರೂ ಇಲ್ಲಿದ್ದಾರೆ. ಜೊತೆಗೆ ಪಾಂಡೆ, ನಮ್ಮ ರಾಜೇಶ್ ಪಾಂಡೆಯವರು ಬಂದಿದ್ದಾರೆ. ಇವರು ಕೂಡ ನಮ್ಮ ಜನಾಂಗದವರ, ನಮ್ಮ ಇದ್ರೆ ಇಲ್ಲಿ ಧಾರವಾಡದಲ್ಲಿ ಇವರು ಇರ್ತಾರೆ. ಅವರು ಅವ್ರ ತಂದೆಯವರು ಕೂಡ ಬಂದಿದ್ದಾರೆ. ತಂದೆಯವರು ಇದಾರೆ, ಇವ್ರ ತಂದೆಯವರು. ಇವರು ತಮ್ಮ ಹೆಸರು ಪ್ರಭು, ವೀರಣ್ಣ ಪಾಂಡ್ರೆ. ಇವರು ನಮ್ಮ ಜನಾಂಗದವರ, ಇಲ್ಲಿ ಧಾರವಾಡದಲ್ಲಿ ಇರ್ತಾರೆ. ಇವ್ರ ಮೊನ್ನೆ ಪರಿಚಯ ಆಯ್ತು. ಜೊತೆಗೆ ಯಾರು, ನಮ್ಮ ಡಾಕ್ಟರ್ ಸಜ್ಜನ್ ಪ್ರಭು ಇದಾರೆ. ಅವರ ಧರ್ಮ ಪತ್ನಿಯವರು ಅಜ್ಜಿಯವರು ಬಂದಿದ್ದಾರೆ ಬೆಳಗಾವಿನಿಂದ. ಅವ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೊತೆಗೆ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಾ, ಈ ಕಾರ್ಯಕ್ರಮವನ್ನು ಬಂದು ಈ ಕಾರ್ಯಕ್ರಮ ಶೋಭೆಯನ್ನು ಹೆಚ್ಚು ಮಾಡಿದ್ದೀರಿ. ಆದ್ದರಿಂದ ಅದು ತಮಗೂ ಕೂಡ ವಿಶೇಷವಾಗಿ ಇವತ್ತಿನ ಮಹಾಪ್ರಸಾದವನ್ನ ರಮೇಶ್ ಅವರ ಹೆಸರೇನು, ತದಾನಿ ಪ್ರವೀಣ್ ತದಾನಿ ಪ್ರಭು, ಅವ್ರದ್ದು ಇಲ್ಲೊಂದು ರೆಡಿಮೇಡ್ ಶಾಪ್ ಇದೆ, ಅವರು ಇವತ್ತಿನ ಈ ಪ್ರಸಾದವನ್ನ ಅವರು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಇಸ್ಕಾನ್ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತು ಈಗ ಏನ್ ನಿಂತಿದ್ರೆ ಎಲ್ಲ ಭಕ್ತರು,
ಇವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಮೂರು ಸಾರಿ ಹರೇ ಕೃಷ್ಣ, ಮೂರು ಸಾರಿ ಒಂದ್ ಸಾರಿ ಹರೇ ಕೃಷ್ಣ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹಾ ಅದನ್ನ ಹೇಳ್ತೇನೆ, ಅದು ನೀವು ಹೇಳು, ನೀವು ಹೇಳು ಅಂತ. ಆದ್ರಿಂದ ಈ ರೀತಿ ಎಲ್ಲ ತಮ್ಮೆಲ್ಲರಿಗೂ ಧನ್ಯವಾದಗಳು. ತಾವೆಲ್ಲರೂ ಇದೇ ರೀತಿ ಪ್ರತಿ ರವಿವಾರ ಕಾರ್ಯಕ್ರಮಕ್ಕೆ ಬರಲೇಬೇಕು. ಇದು ನಮ್ಮ ಅತ್ಯಂತ ಹೃತ್ಪೂರ್ವಕವಾದ ಕೋರಿಕೆ, ಇದನ್ನು ನೀವು ಅಲಕ್ಷ್ಯ ಮಾಡಬೇಡ್ರಿ. ತಿಳಿತಾ, ಮಕ್ಕಳಿಗೆ ಯಾರಾದರೂ ಸ್ವಲ್ಪ ಅಲ್ಲ ಸುಮ್ಮನೆ ಇಟ್ರಲ್ಲ, ನೀವು ಹೋಗ್ಬಾರ್ರಿ, ಹೇಳ್ರಿ, ಜಸ್ಟ್ ಯು ಟೆಲ್ ಸಂಬಡಿ. ಇದೇ ರೀತಿ ಸಣ್ಣ ಮಕ್ಕಳಿಗೆ ಆಗಲಿ ಇಲ್ಲಿ ಕಾರ್ಯಕ್ರಮ ಇರ್ತದ. ಮಾತಾಜಿಯವರು ಸಣ್ಣ ಮಕ್ಕಳಿಗೆ ಭಗವದ್ಗೀತೆ ಶ್ಲೋಕ ಮತ್ತು ಅವರಿಗೆ ಕಥೆಗಳನ್ನ, ಮಹಾಭಾರತದ ರಾಮಾಯಣದ ಕಥೆಗಳನ್ನ ಹೇಳ್ತಾರೆ. ಅದಕ್ಕೆಲ್ಲ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ಬೇಕು. ತಿಳಿತಾ, ಅದೇ ರೀತಿ ಯುವಕರ ಸಲುವಾಗಿನೂ ಕೂಡ ಒಂದು ಸಣ್ಣ ಕಾರ್ಯಕ್ರಮ ನಾನು ಇಲ್ಲಿ ಮಾಡ್ತೀನಿ. ಇಂಗ್ಲಿಷ್ ನೋಡಿರ್ತದ ಆ ಕಾರ್ಯಕ್ರಮ, ಪ್ರೋಗ್ರಾಮ್ ನಂತರ ಇರ್ತದ, ಯೂತ್ ಪ್ರೋಗ್ರಾಮ್, ಅದಕ್ಕೂ ಕೂಡ ಎಲ್ಲರೂ ಭಾಗವಹಿಸ್ಬೇಕು. ಇವಾಗ ನಾವೇನ್ ಮಾಡೋಣ, ಗೋವರ್ಧನ ಆರತಿ ಮಾಡಿ ಆ ನಂತರ ಗೋವರ್ಧನ ಪರಿಕ್ರಮ ಮಾಡಿ ಆ ನಂತರ ಗೋಪೂಜೆ ಮಾಡಿ ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡೋಣ. ಜೊತೆಗೆ ಭಕ್ತಿವಿದಂತ ಸ್ವಾಮಿ ಅವರಿಗೆ ನಾವು ನಮ್ಮ ಧನ್ಯವಾದಗಳನ್ನು ಅರ್ಪಿಸೋಣ. ಈಗ ಅವರಿಗೆ ಮಾಲಾರ್ಪಣೆ ಆಗ್ತದ. ಆನಂತರ ಎಲ್ಲರೂ ನೀವೇ ಮಾಡಬೇಕು, ಪುಷ್ಪಾಂಜಲಿ ಮಾಡಬೇಕು. ಪುಷ್ಪಾಂಜಲಿಗೆ ನಾವು ಹೂ ಕೊಡ್ತೀವಿ ಅವಾಗ. ಆಯ್ತಾ, ಹರೇ ಕೃಷ್ಣ. ಶ್ರೀ ಪ್ರಭುಪಾದಕಿ, ಶ್ರೀ ಗಿರಿರಾಜ್ ಗೋವರ್ಧನ್ ಕಿ, ಶ್ರೀ ಗಿರಿರಾಜ್ ಗೋವರ್ಧನ್ ಮಹಾಪೂಜಾ ಕಿ, ಶ್ರೀ ಶ್ರಾಧಾ ಮಾಧವ ಭಗವಾನ್ ಕಿ. ಕುತ್ಕೊಳ್ರಿ, ಅಲ್ಲೇ ಕುತ್ಕೊಂಡ್ರಿ, ಈಗ ಆರತಿ ಆಗ್ತದ.
ಹರೇ ಕೃಷ್ಣ. ಇವತ್ತು ಹೊಸ ಭಕ್ತರ ಜೊತೆಗೆ ನಮ್ಮ ನಿತ್ಯವಾಗಿ ಯಾರು ಬರ್ತಾ ಇದಾರೆ ಈ ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇವೆ. ಮತ್ತೆ ನೀವು ಮುಂದಿನ ರವಿವಾರ ನಿಮ್ಮ ಜೊತೆಗೆ ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ರಿಲೇಷನ್ಸ್ ಅವರಿಗೆ ಎಲ್ಲರಿಗೂ ಕರ್ಕೊಂಡು ಬರ್ಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೆ ಇಲ್ಲಿ ನಮ್ಮಲ್ಲಿ ಒಂದು ವಿಶೇಷವಾಗಿ ಸುಶೀಲಾ ನಾಗನೂರ್ ಅಂತ ಹೇಳಿ ಈ ಪ್ರಭುಗಳ ಪರಿಚಯದವರು ಅವ್ರು ಬಂದಿದ್ದಾರೆ. ಮಾತಾಜಿ ಸುಶೀಲಾ, ಹಾ ಸುಶೀಲಾ ನಾಗನೂರ್ ಅಂತ ಹೇಳಿ ಅವರು 3,335 ರೂಪಾಯಿ ಇದು ಸೆಂಟ್ರಿಗೋಸ್ಕರ ಡೊನೇಷನ್ ಕೊಟ್ಟಿದ್ದಾರೆ ಕೃಷ್ಣನ ಸೇವೆಯಲ್ಲಿ. ಸೊ ಅವರು ಸಹ 3 ಸರಿ ಹರಿಬೋಲ್ ಅಂತ ಹೇಳಿ ಸ್ವಾಗತಿಸೋಣ. ಹಾಗೆ ಇಲ್ಲಿ ಒಂದು ನಿತ್ಯ ಸೇವಾ ಅಂತ ಹೇಳಿ ನಾವೇನು ಶುರು ಮಾಡಿದ್ದೀವಿ, ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಖರ್ಚು ವೆಚ್ಚಗಳಿಗೆ ಈ ಕೃಷ್ಣನ ಸೇವೆಯಲ್ಲಿ ಹಣದ ರೂಪದಿಂದ ಕೆಲವೊಬ್ರು ನಿತ್ಯ ಸೇವೆಯನ್ನು ಮಾಡುತ್ತಿದ್ದಾರೆ ರೆಗ್ಯುಲರ್ ಆಗಿ. ಅದೇ ಒಂದು ಟೀಮ್ ಅಲ್ಲಿ ಒಬ್ರು ಹೊಸ ಎಂಟ್ರಿ ಮಾಡ್ತಾ ಇದ್ದಾರೆ, ಪ್ರಭುಗಳ ಹೆಸರು ಪಾಂಡುರಂಗ್ ಪ್ರಭು. ಸೊ ಅವರು ಸಹ 500 ರೂಪಾಯಿ ಪ್ರತಿ ತಿಂಗಳು ನಾವು ಈ ನಿತ್ಯ ಸೇವಾ ಅಂತ ಹೇಳಿ ಕೊಡ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿದ್ದಾರೆ. ಸೊ ಅವ್ರಿಗೂ ಸಹ 3 ಸರಿ ಹರಿಬೋಲ್ ಅಂತ ಸ್ವಾಗತಿಸೋಣ. ಅಲ್ದೇನೆ ಈ ಕಾರ್ಯಕ್ರಮ ಇಷ್ಟು ಶೋಭೆ ಆಗ್ಬೇಕಂತಂದ್ರೆ ಇಲ್ಲಿ ಒಂದು ವಿಶೇಷವಾಗಿ ಗಣ್ಯರಿದ್ರೆ ಮಾತ್ರ ಆಗ್ತದೆ. ಆ ವಿಶೇಷ ಗಣ್ಯರು ಯಾರು ಅಂತಂದ್ರೆ ನಮ್ಮ ಮುಂಬೈದಿಂದ ಬಂದಿರುವಂತ ಹರಿದಾಸ್ ಠಾಕೂರ್ ಪ್ರಭುಜಿ. ಅವರು ಬಂದ್ರೆ ಈ ಕಾರ್ಯಕ್ರಮದ ಕಳೆಯನ್ನ ಬದಲಾಗ್ತದೆ. ಹೀಗಾಗಿ ಅವರು ನಮಗೋಸ್ಕರ ಅಷ್ಟು ದೂರದಿಂದ ಇಲ್ಲಿ ನಮ್ಮ ಮಧ್ಯೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಇದ್ದು ಎಲ್ಲ ಅನಾನುಕೂಲದಲ್ಲಿ ಇದ್ಕೊಂಡು ಸಹ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅವರಾಗೂ 3 ಸರಿ ಹರಿಬೋಲ್ ಅಂತ ಸ್ವಾಗತಿಸೋಣ. ಹರಿ ಹರೇ ಕೃಷ್ಣ.
ಹ್ಮ್.